சுத்தாம் சஞ்சீவயத்யகிலசக்திதரஸ்வதாம்னா அன்யாம்ஸ்த்யஹஸ்தசரணஸ்ரவணத்வகாதீன் பிராணான் நமோ பகவதே புருஷாய துக்ஷே யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. ஜெயத்யஜோ கண்டகுணோருமண்டலஹ சதோதிதோ ஜானமரீச்சிமாலி ஸ்வபக்தஹர்தோச்சதமோ நிஹந்தா வியாசாவதாரோ ஹரிராத்மபாஸ்கரஹ. ஜெயத்ய சங்கியோரு பலாம்பு பூரோ குணோச்ச ரத்னாகர ஆத்மவைபவஹ சதா சதாத்மஜ்ஞ நதீபிராப்யஹ கிருஷ்ணாவதாரோ ஹரிரேகசாகரஹ. யோ விப்ரலம்ப விபரீதமதிப்ரபூதான் வாதான் நிரஸ்ய க்ருதவான் புவி தத்வவாதம் சர்வேஸ்வரோ ஹரிரிதி ப்ரதிபாதயந்தம் ஆனந்ததீர்த்தமுனிவர்யமஹம் நமாமி. பவதி யதனுபாவாத் ஏடமூகோபி வாக்மீ ஜடமதிரபி ஜந்துர்ஜாயதே ப்ரஜ்ஞமௌலிஹி சகலவசனசேதோ தேவதா பாரதீ ஸா மம வசசி நிதத்தாம் சந்நிதிம் மானசே ச. சோமேஸ்வராய சிதபூதிவிகஸ்வராய பிரேமப்ரவ்ருத்தகிரிஜாஹ்ருதிபாஸ்வராய துங்குல்லசத்பவனபாவிதவம்சபல்லீ மாங்கல்யஹேதுசரிதாய நமஸ்ஸிவாய. உமேஷாத்யாசுராவோஹம் ஈதே சேதோபிமானினஹ யூயம் ஸர்வே ப்ரகுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ தாமசஸ்ம்ருதஹ சிந்தாமணிஸ்து வ்யாசார்யஹ முனித்ரயமுதாஹுதம். வாஜுராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மிஹம். பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தாண்டமஸ்யே குருன் நம. ஸ்ரீகுருப்யோ நம. ஹரிஹி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்யதுக்கசத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பக்தப்ரியம் சகலலோகநமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுரசித்தவந்த்யம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயி. ஸ்ரீமன் மகாபாரத விஸ்வதல்லே அத்தியந்த ಶ್ರೇಷ್ಠವಾಗಿರತಕ್ಕಂಥ ಮಹೋನ್ನತವಾದ ಕೃತಿ. ಇವತ್ತೆಲ್ಲ ಎಷ್ಟೋ ರೀತಿಯಲ್ಲಿ ವಿಜ್ಞಾನ ಮೊದಲಾದವುಗಳು ಬೆಳವಣಿಗೆ ಕಂಡಿದ್ರು ಕೂಡ ಮಹಾಭಾರತದಂಥ ಮತ್ತೊಂದು ಗ್ರಂಥ ಜಗತ್ತಿನಲ್ಲಿ ಬರಲೇ ಇಲ್ಲ. ಮಹಾಭಾರತದಂಥ ಗ್ರಂಥ ಬರೋದು ಬೇಡ, ಅದನ್ನು ಸರಿಯಾಗಿ ತಿಳಿಸ್ತಕ್ಕಂತಹ ಮತ್ತೊಂದು ಗ್ರಂಥನೂ ಬರಲಿಲ್ಲ. ಆಚಾರ್ಯರ ನಿರ್ಣಯದ ಹೊರತು, ಮಹಾಭಾರತ ತಾತ್ಪರ್ಯ ನಿರ್ಣಯದ ಹೊರತು ಮತ್ತೊಂದು ಗ್ರಂಥ ಬರಲಿಲ್ಲ ಅಂದರೆ ಇದೆಲ್ಲದರ ಮೇಲೆ ಮಹಾಭಾರತ ಇದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಮಹಾಭಾರ ಗೌರಿಶಂಕರವನ್ನು ಎಷ್ಟೋ ಜನ ಏರಿಬಿಟ್ರು, ಆದ್ರೆ ಮಹಾಭಾರತವನ್ನು ಏರಿದ ಮಧ್ವಾಚಾರ್ಯ ಒಬ್ಬರೇ ಒಬ್ಬರೇ ಹೊರತು ಇನ್ಯಾರು ಮತ್ತೆ ಏರಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಏರಿದವರೆಲ್ಲ ಅವ್ರು ಹೇಳಿದ್ದೇ ಹೇಳಿದ್ದೆ, ಅನಂತರ ಬಂದವರೆಲ್ಲ ಆಚಾರ್ಯರು ತೋರಿಸಿದ ಮಾರ್ಗದಲ್ಲಿ ನಾವು ಬರಿತಾ ಇದ್ದೇವೆ ಅಂತ ಹೇಳ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಈ ಪರ್ವತ ಬೇರೆ, ಮಹಾಭಾರತ ಪರ್ವತ, ಇದು ಪರ್ವತ, ಅದು ಪರ್ವತ, ಪರ್ವಗಳಿಂದ ಕೂಡಿದ್ದು ಅಂತ. 18 ಪರ್ವಗಳಿಂದ ಕೂಡಿರತಕ್ಕಂತಹ ಮಹೋನ್ನತವಾದ ಪರ್ವತ ಮಹಾಭಾರತ. ಯಾರ ಬುದ್ಧಿಗೂ ಪೂರ್ಣ ಎಡದೇ ಇರತಕ್ಕಂಥ ಗ್ರಂಥ, ಎಟಿಗಿದಷ್ಟು ಆನಂದ ಕೊಡತಕ್ಕಂಥ ಗ್ರಂಥ ಮಹಾಭಾರತದ ಕಥೆ. ಅದರ ಪಾತ್ರ, ಅದರ ತತ್ವ, ಅದರ ವಿಚಾರಗಳ ಒಂದು ವಿಶೇಷವಾದ ವೈವಿಧ್ಯ ಒಂದೊಂದು ಸಹ ನಭೂತೋ ನ ಭವಿಷ್ಯ. ನ ಭಾರತ ಸಮಂ ಶಾಸ್ತ್ರ, ಮಹಾಭಾರತಕ್ಕೆ ತವರಾದಂಥ ಮತ್ತೊಂದು ಶಾಸ್ತ್ರ ಇಲ್ಲ ಅಂತ ಹೇಳಿ ನಮ್ಮ ಜನ ಹೇಗೆ ಹೇಳಿದ್ದಾರೋ ಪಾಶ್ಚಾತ್ಯರಿ ಮಾತನ್ನು ಹೇಳಿದ್ದಾರೆ. ಮಹಾಭಾರತ ಓದಿದ ಯಾರೂ ಕೂಡ ಇದೇನು ಮಹಾ ಅಂತ ಹೇಳಿದವರಲ್ಲ, ಇದು ನಿಜವಾಗ್ಲೂ ಮಹಾಭಾರತನೇ ಅಂತಾನೆ ಹೇಳಿದವರು. ಬೇರೆ ದೇಶದ ಜನ ಅಷ್ಟು ಕೊಂಡಾಡಿದ್ದಾರೆ ಮಹಾಭಾರತವನ್ನ. ಎತ್ತರದಲ್ಲಿ ವಿಚಾರದಲ್ಲಿ ಇದರಂಥ ಮತ್ತೊಂದು ಗ್ರಂಥ ಇಲ್ಲ, ಅತ್ಯಂತ ಸತ್ಯವಾದ ಮಾತು ಅಂತ ಹೇಳಿ ಎಲ್ಲ ವಿದೇಶಿಯ ವಿದ್ವಾಂಸರು ಅದನ್ನು ನೋಡಿದವರೆಲ್ಲರೂ ಉಪಯೋಗಿಸ್ತಾರೆ. ಯಾರು ಹೇಳೋದಿಲ್ಲ, ಯಾರು ಓದ್ದೇ ಇದ್ದವರು ಹೇಳೋದಿಲ್ಲ, ಬೇಕಾಗಿಲ್ಲ. ಕುರುಡ ಏನು ಹೇಳುತ್ತಾನೆ ಪಾಪ, ಒಬ್ಬ ರೂಪಜ್ಞಾನಕ್ಕೆ ಕಂಡಿಯಾಗಿರಬೇಕು. ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳೋದು ಒಂದ್ಸರ್ತಿ ಆದ್ರೆ ನೋಡ್ಬೇಕಾದ್ರೆ, ಅದರ ಗಾತ್ರ ನೋಡಿದ್ರೆ ಆಶ್ಚರ್ಯ ಅನಿಸಿಬಿಡುತ್ತೆ. ಒಂದು ಕೈ ಯತ್ನಕ್ಕಾಗದೇ ಇಲ್ಲ, ಅಷ್ಟು ಭಾರವಾಗಿರತಕ್ಕಂಥ ಗ್ರಂಥ. ಒಂದೊಂದು ಶ್ಲೋಕ, ಒಂದೊಂದು ಪದಗಳು ಕೂಡ ತನ್ನದೇ ಆಗಿರತಕ್ಕಂಥ ಸೌಂದರ್ಯದಿಂದ ವಿಶ್ವದ ಮನಸ್ಸಿಗೆ ಸೆಳಿತಕ್ಕಂಥ ಶಕ್ತಿ ಹೊಂದಿದೆ. ಅಂತ ಮಹಾಭಾರತವನ್ನ ನಾವು ಯಥಾರ್ಥವಾಗಿ ತಿಳಿಯೋದು ಅಂದ್ರೆ ನಿಜವಾದ ದೊಡ್ಡ ಸಾಹಸದ ಕೆಲಸ ಅಂತ ಹೇಳಿದೆ. ಅದನ್ನ ನಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕವಾಗಿ ಕಥಾ ಸಂಗ್ರಹ ಒಂದು ಕಡೆಗೆ, ಅದರಲ್ಲಿ ಬರತಕ್ಕಂಥ ವಿಚಾರಗಳ ಒಂದು ಎಲ್ಲಾದರೂ ಸಂಶಯಗಳ ಬಂದರೆ ಅದನ್ನು ಅತ್ಯಂತ ಖಚಿತವಾಗಿ ತೀರ್ಮಾನ ಮಾಡತಕ್ಕಂಥ, ನಿರ್ಣಯಿಸಿಕೊಡತಕ್ಕಂಥ ಮತ್ತೊಂದು ಅದ್ಭುತವಾದ ಕಾರ್ಯವನ್ನು ಶ್ರೀಮದ್ ಆಚಾರ್ಯರು ತಮ್ಮ ಕೃತಿಯಲ್ಲಿ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಏನು ಪ್ರವಚನ ನಡೀತಾ ಇದೆ, ಈ ಬಾರಿ ನಿನ್ನೆ ದಿವಸದವರೆಗೂ ನೋಡಿರತಕ್ಕಂತಹ ರೀತಿಯಲ್ಲಿ ಕೌರವರು ಹುಟ್ಟಿದರು, ಪಾಂಡವರು ಹುಟ್ಟಿದರು, ಇಬ್ಬರು ಒಂದೇ ಮನೆತನದಲ್ಲಿ ಹುಟ್ಟಿದರು, ಅದರಲ್ಲಿ ಜೊತೆ ಜೊತೆಯಾಗಿ ಬೆಳೀತಾ ಇದ್ದಾರೆ ಜೊತೆಗೆ. ಆದರೆ ಗುರುಗಳು ಒಬ್ಬರೇನೆ, ತಾತ ಒಬ್ಬರೇ, ಭೀಷ್ಮರೇ ಪಿತಾಮಹ, ದ್ರೋಣಾಚಾರ್ಯರೇ ಗುರುಗಳು, ಎಲ್ಲ ಒಂದೇ ರೀತಿಯಾದ ಸಂಬಂಧ. ಆದರೆ ಕೌರವರಂತ ದುಷ್ಟರಾಗಲಿಲ್ಲ, ಪಾಂಡವರಂತ ಶಿಷ್ಟರಾಗಲಿಲ್ಲ ಅಂದ್ರೆ ನೀವು ಎಂಥ ಒಂದೇ ಜಾಗದಲ್ಲಿ ಬೇವನ್ನು ಬೆಳೀರಿ, ಮಾವನ್ನು ಬೆಳೀರಿ, ಒಂದೇ ಜಾಗದ ಪಕ್ಕಪಕ್ಕದಲ್ಲೇ ಬೆಳೀರಿ, ಮಾವು ಸಿಹಿಯಾಗಿ ಬೆಳೆಯುತ್ತೆ, ಬೇವು ಹುಳಿಯಾಗಿ ಬೆಳೆಯಿರಿ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇದು ಜೀವರ ದೈವಿಧ್ಯವನ್ನ, ಅವರ ಸ್ವಭಾವವನ್ನ ಸತ್ಯ ಅಂತ ಹೇಳ್ತಕ್ಕಂಥ ಮಾತು. ದೋಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ. ಸ್ವಭಾವತಃ ದುಷ್ಟರು ಇರ್ತಾರೆ, ಸ್ವಭಾವತಃ ಶಿಷ್ಟರು ಇರ್ತಾರೆ. ಅಂತ ಪರಿಸ್ಥಿತಿ ಅವರ ಎಂಥ ಪ್ರಸಂಗದಲ್ಲೂ ಕೂಡ ಇವರವರಾಗೋದಿಲ್ಲ, ಇವರಾಗೋದಿಲ್ಲ. ಆ ಸಂಘರ್ಷದ ಮಧ್ಯೆನೆ ಜೀವನ ಸಾಗಬೇಕು. ದುಷ್ಟರನ್ನು ಎದುರಿಸುವುದರಲ್ಲಿ ಶಿಷ್ಟರ ಒಂದು ಸಾರ್ಥಕ್ಯ ಇದ್ರೆ ಆ ಶಿಷ್ಟರಿಗೆ ವಿಘ್ನ ಮಾಡೋದೇ ದುಷ್ಟರ ಜೀವನದ ಪರಮ ಗುರಿ. ಅವರು ನರಕಾದಿಗಳಾಗೋದಾದ್ರೆ ಆಗಲಿ ಅಂತಕ್ಕಂಥ ಭಯಾನಕವಾದಂತಹ ದೃಷ್ಟಿಕೋನ ಅವರದ್ದು. ಅಂದ ಮೇಲೆ ಇದನ್ನೇ ಸಂಸಾರ ಅಂತ ಕರೆದಿದ್ದು. ದಿನ ಪಾಂಡವರ ಕಷ್ಟಗಳನ್ನು ಕೇಳಿದಾಗ ನಾವು ಕಷ್ಟ ಕೊಡೋದಂದ್ರೆ ಏನ್ ಕಷ್ಟ ಕಷ್ಟ ಅಂತೇವೆ. ಅವ್ರ ಕಷ್ಟ ನೋಡಿದ್ರೆ ನಮ್ಮ ಕಷ್ಟ ಏನೇನೂ ಅಲ್ಲ. ಆದ್ರೆ ಅವರು ಕಷ್ಟವನ್ನು ಗೆದ್ದಂತೆ ಮಾತ್ರ ಯಾರು ಗೆಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳೋ ಜನಗಳಿದ್ದ ಜನಗಳಿಗಾದ್ರೆ ಆತ್ಮಹತ್ಯೆ, ಸಾಮೂಹಿಕ ಆತ್ಮಹತ್ಯೆ. ಒಂದೊಂದು ಆತ್ಮಹತ್ಯೆ ಹೋಯ್ತೀಗ, ಸಾಮೂಹಿಕ ಆತ್ಮಹತ್ಯೆ ಕಾಲ ಬರ್ತಾ ಇದೆ. ತಪ್ಪದು ಸಾಮೂಹಿಕ ಉದ್ಧಾರವಾಗಬೇಕೆ ಹೊರತು ಸಾಮೂಹಿಕ ಆತ್ಮಹತ್ಯೆ ಆಗಬಾರದು. ಅದಕ್ಕೆ ಕಾರಣ ಏನು, ಜನಗಳೆಲ್ಲ ಗೊತ್ತು ಗುರಿಯಿಂದ ಬದುಕ್ತಾ ಇದ್ದ. ಇವತ್ತು ಎಷ್ಟೇ ಅನ್ನ ಕೊಡಿ, ನೀರು ಕೊಡಿ, ಜ್ಞಾನ ಕೊಡದೆ ಹೋದರೆ ಅನ್ನಕ್ಕೆ ನೀರಿಗೆ ಬೆಲೆಯೇ ಇಲ್ಲ ಅಂತ ಹೇಳಿದ್ದ. ಜ್ಞಾನ ಒಂದಿಲ್ಲದೆ ಹೋದರೆ ಮನುಷ್ಯನ ಜೀವನ ಉಳಿಸಲಿಕ್ಕೆ ಆಗೋದಿಲ್ಲ. ಅಂತ ಅದ್ಭುತವಾದ ಕೆಲಸವನ್ನು ಮಹಾಭಾರತ ಮಾಡ್ತಾ ಇದೆ. ಮಳೆಯಿಂದ ನಮಗೆ ಹೊಟ್ಟೆಗೆ ಅನ್ನ ಹೇಗೆ ಸಿಗ್ತದೋ, ಜ್ಞಾನ ವೃಷ್ಟಿಯಿಂದ ನಮಗೆ ತಲೆಗೆ ಹಾಗೆ ಅನ್ನ ಸಿಗ್ತದೆ. ಎರಡನ್ನ ಕೊಡಬೇಕು ಅಂತ ಆಚಾರ್ಯ ಹೇಳಿದ್ದ. ಆಹಾರ ದ್ವಿಧ ಪ್ರೋಕ್ತ ಶಾರೀರೋ ಮಾನಸ ಏವಚ. ದೇಹಕ್ಕೆ ಮುಟ್ಟ ಆಹಾರ ಒಂದು, ಮನಸ್ಸಿ ಮುಟ್ಟ ಆಹಾರ ಒಂದು. ದೇಹದ ಆಹಾರ ಇಲ್ಲದ ಹೋದ್ರೆ ದೇಹ ಸರಗುತ್ತದೆ, ಮನಸ್ಸಿಗೆ ಆಹಾರ ಇಲ್ಲದ ಹೋದ್ರೆ ಮನಸ್ಸು ಸರಗುತ್ತೆ. ಇವತ್ತು ಮನಸ್ಸಿನ ಆಹಾರದ ಕಾನ್ಸೆಪ್ಟ್ ಆಮೇಲೆ ಬರಲಿಲ್ಲ, ದೇಹದ ಆಹಾರ ಮಾತ್ರ ಆಡುವಾಗಿದೆ. ಮನಸ್ಸಿನ ಆಹಾರ ಅಂದ್ರೆ ಮನೋರಂಜನೆ ಅಂತ ಆಗಿಬಿಟ್ಟಿದೆ. ತಪ್ಪದು, ಮನೋರಂಜನೆ ಮನಸ್ಸಿನ ಆಹಾರ ಅಲ್ಲ. ಮನಸ್ಸನ್ನು ಉದ್ರೇಕಗೊಳಿಸುತ್ತೆ ಹೊರತು ಅದು ಉಲ್ಲಾಸಗೊಳಿಸೋದಿಲ್ಲ. ಉಲ್ಲಾಸ ಬೇರೆ, ಉದ್ವೇಗ ಬೇರೆ. ಉದ್ವೇಗ ಅಂಬೋದು ಅದು ಕ್ಷಣಿಕ ಮತ್ತು ಮಾರಕ. ಉಲ್ಲಾಸ ಅಂಬೋದು ಅತ್ಯಂತ ಶಾಶ್ವತವಾದ ಸತ್ಪರಿಣಾಮವನ್ನ ಉಂಟು ಮಾಡುತ್ತೆ. ಅಂತ ಕೃತಿಯಾಗಿಯೂ ಕೂಡ ಮಹಾಭಾರತ ಶ್ರೇಷ್ಠವಾದದ್ದು. ಒಂದು ಹಂತದಲ್ಲಿ ಅಸ್ತ್ರವಿದ್ಯೆಯ ಪರೀಕ್ಷೆಯೂ ನಡೆದೋಯ್ತು, ಅದರಲ್ಲೂ ಕೂಡ ಪಾಂಡವರದ್ದೇ ವಿಜಯ. ಅರ್ಜುನ ಕರ್ಣ, ಕರ್ಣ ಕೂಡ ಸಾತ್ವಿಕನಾದ್ರಿಂದಾಗಿನೇ ಅವನ ವಿಜಯ ಒಂದು ಸಾತ್ವಿಕತೆಯ ವಿಜಯ ಹೊರತು ಬೇರೆ ಅಲ್ಲ. ಅವನ ದೋಷಕ್ಕೆಲ್ಲ ಒಳಗಿದ್ದ ಸಹಸ್ರವನ್ಮಾನ ರಾಕ್ಷಸ ಕಾರಣನಾಗಿದ್ದ. ಹಾಗೆ ಕಾಲ ಮುಂದುವರಿತಾ ಇದೆ, ಗುರುದರ್ಶನ ಕೊಡಿ ಅಂತ ಕೇಳಿದ್ರು. ತಕ್ಷಣ ಅವರು ಒಪ್ಪಿಕೊಂಡ್ರು, ಗುರುದರ್ಶನ ಕೊಡ್ತೇವೆ ಅಂತ ಹೇಳಿದವರೇ ಎಲ್ಲ ಹೊರಟರು. ಆಗ ತಕ್ಷಣ ದುಷ್ಟರು ದುರ್ಯೋಧನ ಮುಂದೆ ಹೊರಟೋ ಬಿಡ್ರಿ, ಅವ ತಂದು ಬಿಡ್ತೇವೆ ಅಂತ ಹೇಳಿ. ಆಗ ಭೀಮಸೇನ ಹೇಳಿದ್ದು, ಗುರುಗಳೇ ನಾವು ಹೋಗೋಣ, ಅವ್ರು ವಾಪಸ್ ಬಂದ್ಮೇಲೆ ಹೋಗೋಣ, ಅವ್ರು ಖಂಡಿತ ಕೆಲಸ ಸಾಧಿಸ ಸಾಧ್ಯ ಇಲ್ಲ. ಭೀಮಸೇನ ಈ ಪೂರ್ವ ಸರ್ವಜ್ಞತ್ವ ನೋಡಬೇಕು, ಇದು ಮುಂದೆ ಆಗುತ್ತಾರೆ ಯಾಕೆ ಡೌಟ್ ಬಂದ್ಬಿಟ್ಟು. ಎಷ್ಟು ಎಂತ ಫಸ್ಟ್ ರ್ಯಾಂಕ್ ಬರೋನು ಸ್ವಲ್ಪ ರಿಸಲ್ಟ್ ಬರೋನು ಸ್ವಲ್ಪ ಡೌಟ್ ಆಗ್ತಾ ಇರುತ್ತೆ. ಏನ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಪೇಪರ್ ಎತ್ತಿ ಎತ್ತಿಬಿಟ್ರೆ, ನಂಬರ್ ಚೇಂಜ್ ಆಗಿ ಏನೋ ಒಂದು ಆಗ್ಬೋದು. ಇವತ್ತಿನ ಕಾಲಕ್ಕೆ ಭೀಮನಿಗೆ ಮಾತ್ರ ಅತ್ಯಂತ ಖಚಿತವಾದ ವಿಶ್ವಾಸ. ಆ ಪೂರ್ಣ ಪ್ರಜ್ಞತ್ವದಲ್ಲೇ ಆನಂದ ತೀರ್ಥತ್ವ ಇದೆ ಅಂತ ಹೇಳಿದ್ದ. ಎಲ್ಲಿ ತಿಳುವಳಿಕೆ ಇರುತ್ತೋ ಅಲ್ಲಿ ಆನಂದ ಬರಲೇಬೇಕು. ದ್ರೋಣಾಚಾರ್ಯ ಭೀಮನ ಮೇಲೆ ಪೂರ್ಣ ವಿಶ್ವಾಸ. ಎಲ್ಲ ಒಂದ್ ಕಡೆ ಇಳ್ಕೊಂಡ್ರು, ಇವರೆಲ್ಲ ಮುಂದೆ ಹೋದ್ರು, ಭದ್ರ ಪಟ್ಟಣವನ್ನು ಮುತ್ತಿಬಿಟ್ರು. ನೂರು ಜನ ಇದ್ದಾರೆ, ಏನೋ ಅವರು ಅಸ್ತ್ರ ಕಲ್ತು ಬಿಟ್ಟಿದ್ದಾರೆ, ಏನೋ ಭಾರಿ ಉತ್ಸಾಹ. ಹೋಗಿ ಶುರು ಮಾಡಿ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಸುದ್ದಿ ಗೊತ್ತಾಯ್ತು, ಏನೋ ಹುಡುಗರು ಗುಂಪು ಒಳಗೆ ಪ್ರವೇಶ ಮಾಡಿದೆ ಅಂತ ಗೊತ್ತಾಯ್ತು. ಹುಡುಗರು ಒಳಗೆ ಪ್ರವೇಶ ಮಾಡಿದೆ, ಅರಮನೆ ಮುತ್ತಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ದ್ರುಪದ ರಾಜ ತನ್ನ ಸೈನ್ಯವನ್ನು ಸರಿಪಡಿಸ್ತಾ ಹೋಗಿ ಹಿಡಿದು ಯುದ್ಧ ಮಾಡಿ ಅಂತ ಕಳಿಸಿದ. ಅಷ್ಟೊತ್ತು ಯುದ್ಧ ಶುರುವಾಯಿತು. ಆ ಇದರಲ್ಲಿ ಏನಾಗಿದೆ ಗೊತ್ತೇನು, ಇಷ್ಟು ಜನ ದುರ್ಯೋಧನ ಎಂತ ಮಹಾದುಷ್ಟ, ಕರ್ಣ ಅಂತೂ ಸೂರ್ಯನ ಅವತಾರ, ಏನೇನೋ ಮಾಡಿದ್ದಾನೆ ಸಾಧನೆ ಅಂತವರೆಲ್ಲ ಹೊರಟು ಯುದ್ಧ ಮಾಡ್ತಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೆದೋಯ್ತು. ಎಲ್ಲ ಸೈನಿಕರು ಹೊಡೆಯಲು ಶುರು ಮಾಡ್ತಿದ್ದಾರೆ, ಆ ಊರಿನ ಜನ ಹೊಡೆಯಲು ಶುರು ಮಾಡ್ತಾ ಇದ್ದಾರೆ. ಯಾರೋ ಬಂದಿದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ, ಅವರು ಹೊಡೆಯೋಕೆ ಶುರು ಮಾಡ್ತಾ ಇದ್ದಾರೆ. ಅವರು ಇವರ ಹತ್ತಕ್ಕೆ ಹೆಂಗಸರು ಮಕ್ಕಳು ಹೊಡೆಯೋಕೆ ಶುರು ಮಾಡಿಬಿಟ್ರೆ ಒನಕೆ ಗಿಣಿಕೆ ಸಿಕ್ಕ ಈಗ ಒನಕೆಗಳೇ ಸಿಗೋದಿಲ್ಲ ಮನೇಲಿ, ಅದು ಬೇರೆ ಮಿಕ್ಸರ್ ವೇಸ್ಟ್ಲೇ ಭಾಳ ಕಾಸ್ಟ್ಲಿ ಹೋಗ್ಬಿಡುತ್ತೆ ಎಲ್ಲ ಹೆಸರಿಗೆ ಶುರು ಮಾಡಿಬಿಟ್ರಂತೆ. ಆಶ್ಚರ್ಯ ಗೊತ್ತೇನು, ಅದನ್ನು ಎದುರಿಸಲಿಕ್ಕೆ ಇವ್ರು ಯಾವ್ದು ಆಗ್ತಾ ಇಲ್ಲ. ಇದು ಆಶ್ಚರ್ಯ, ದುರ್ಯೋಧನ ಇಷ್ಟೆಲ್ಲ ಹಾರಾಡ್ತಾರಲ್ಲ, ಅವ್ರನ್ನ ನಡೀತಾ ಇಲ್ಲ, ಆ ಪೆಟ್ಟಿಗೆ ಒದ್ದಾಡ್ತಾ ಇದ್ದಾರೆ. ಸಣ್ಣ ಪೆಟ್ಟು ದೊಡ್ಡ ಪೆಟ್ಟಾಗಿ ಕಾಣ್ತಾ ಇದೆ, ತಾವು ಓದಿದ್ದೆಲ್ಲ ವ್ಯರ್ಥ ಆಗ್ತಾ ಇದೆ. ಅವರಿಗಾಗೋದ್ರೆ ಕರ್ಣನಿಗೂ ಏನು ಮಾಡೋಕ್ಕಾಗ್ತಾ ಇಲ್ವ, ಕರ್ಣನಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಜೋರಾಗಿ ಓಡಿ ಬಂದಿದ್ರು ಓಡಕ್ಕೆ ಶುರು ಮಾಡ್ತಾ ಇದ್ದಾರೆ, ಓದು ವಾಪಸ್ ಓಡ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಆಗ್ತಾ ಇಲ್ಲ ಅವ್ರ ಕೈಲಿ. ನಿಜವಾಗ್ಲೂ ದೊಡ್ಡ ರಹಸ್ಯ, ಯಾರಿಗ ಅರ್ಥ ಆಗಲಿಲ್ಲ. ಏನು ಇಂಥವರಿಗೆ ಇತ್ತ ಸೋಲು ಬರಬೇಕಾ? ಸಾಮಾನ್ಯ ಸೈನಿಕರು ಊರಿನ ಹೆಂಗಸರು ಮಕ್ಕಳು ಹೊಡೆದ್ರು ಕೂಡ ಇವ್ರು ತಪ್ಪಿಸ್ಕೊಳ್ಳಕ್ಕಾಗಲಿ, ಇದೆಂತ ದುರ್ಯೋಧನ, ಇವರೆಂತ ಕರಣ ಅಂತ ಅನಿಸುತ್ತೆ. ಉಳಿದ್ರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಆಚಾರ್ಯರು ಹೇಳ್ತಾರೆ, ಅಲ್ಲೊಂದು ರಹಸ್ಯ ಇತ್ತು, ದ್ರುಪದ ರಾಜರಿಗೆ ಒಂದು ವರ ಇತ್ತು ಅಂತ ಹೇಳಿ. ದ್ರುಪದ ರಾಜರಿಗೆ ಒಂದು ವರ ಇತ್ತು, ಅವನ ಊರಿನ ಒಂದು ಯೋಜನದ ಸುತ್ತಳತೆ ಇಲ್ಲಿ ಅವನಿಗೆ ಸೋಲಿಲ್ಲ ಅಂತ ಸೂರ್ಯನ ವರ ಇತ್ತು ಆತನಿಗೆ. ಸೂರ್ಯನ ವರ ಒಂದು ಊರು ಸುತ್ತಳತೆ, ಪೂರ್ಣ ಊರಿನ ಸುತ್ತಳತೆ, ಒಂದು ಯೋಜನ ಒಂದು ಊರದೊಳಗೆ ಅವನಿಗೆ ಸೋಲಿಲ್ಲ. ಆ ವರ ಕೆಲಸ ಮಾಡ್ತಾ ಇದೆ. ಈಗ ವರದಿಂದಾಗಿ ದುರ್ಯೋಧನರಿಗೆ ಏನು ಮಾಡಲಿಕ್ಕಾಗ್ತಾ ಇಲ್ಲ. ಹೋಗಿ ಕರ್ಣ ಏನಾದ್ರು ಮಾಡಬಹುದಾಗಿತ್ತಲ್ಲ ಅಂದ್ರೆ, ಕರ್ಣನಿಗೆ ಎರಡು ಸಮಸ್ಯೆ ಇದೆ. ಈಗ ಒಂದು, ತಾನೇ ಸೂರ್ಯ, ತಾನು ಕೊಟ್ಟವರೆಗೆ ತಾನೇ ಕಮಿಟ್ಮೆಂಟ್ ಇದ್ದಾಗೆ ಸಿಕ್ಕಾಕೊಂಡ್ಬಿಟ್ಟಾಗಿ. ಇನ್ನೊಂದು, ಸ್ಪರ್ಧೆ ಹೊಂದಿದೆ ಆತನಿಗೆ. ಸ್ಪರ್ಧೆ ಬಂದ್ರೆ ಸೋಲ್ತೇ ಇದ್ದು ಪರಿಸರ ಅವರ ಶಾಪ ಇದೆ. ಆದ್ದರಿಂದ ಅದರ ಸ್ಪರ್ಧೆ ಆಗಿದೆ ಗೊತ್ತೇನು, ಪಾಂಡವರಿಗಿಂತ ಬೇಗ ನಾನು ಬಂದ್ಬಿಡಬೇಕು, ಬೇಗ ಎತ್ಕೊಂಡು ಹೋಗ್ಬಿಡಬೇಕು, ಗುರುದಷ್ಟೇ ಕೊಟ್ಟು ಬಿಡಬೇಕು, ದುರ್ಯೋಧನ ಸಹಕಾರ ಕೊಡಬೇಕು. ಆ ಮೂಲಕವಾಗಿ ನಾನು ಗೆಲ್ಲಬೇಕು ಅಂತ ಬಂತಲ್ಲ, ಆ ಮನೋ ಸ್ಪರ್ಧಾ ಮಾನಸ್ತು ಯಾಸಿ ಪರಾಭವಂ, ನಿನಗೆ ಸ್ಪರ್ಧೆ ಮನೋಭಾವ ಬಂತು, ನೀನು ಸೋಲುತ್ತಿ ಎಂದು ಪರಿಸರಾಮರ ಶಾಪ ಇದೆ. ಹೀಗಾಗಿ ಕರ್ಣ ಸೋತ, ಅವರು ಸೋತರು. ಎಷ್ಟು ಜ್ವರ ಬಂದಿದ್ರಲ್ಲ, ಅಷ್ಟೇ ಜ್ವರ ಓಡಿದ್ರು ಪಾಪ. ಓಡಿ 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 ಎಲ್ಲಿ ಹೋದ್ರಂತೆ, ಎತ್ರೈವ ಪಾಂಡವಾಹ ಯಯುಹು ಎತ್ರೈವ ಪಾಂಡವಾಹ, ಪಾಂಡವರು ಇದ್ರಲ್ಲ, ಹಾ ಭೀಮ ಅರ್ಜುನೇತಿ ಕ್ರೋಶಂತಹ, ಭೀಮ ಅರ್ಜುನ ಕಾಪಾಡಿ ಕಾಪಾಡಿ ಅಂತ ಹೋಗ ಅಂತ ಅವರು ವಾಯುಸ್ತುತಿ ಹೇಳಿದಾಗಾಯ್ತು. ಬದ್ದ ಪರಿ ಅವರಿಗೂ ಕೂಡ ನಿರ್ವಾಹ ಇಲ್ದಾಗಾಯ್ತು ಅಂದ್ರೆ, ವಾಯುಸ್ತುತಿ ಹೇಳಿದ್ರಲ್ಲ ಯೋಗ್ಯರಾಗಿರ್ಬೇಕಾಗಿಲ್ಲ ಅಂತಾಯ್ತು. ಅದರಿಂದ ಭಕ್ತಿಯಿಂದ ಹೇಳೋದು ಬೇರೆ, ಏನೋ ಕ್ಯಾಶುವಲ್ ಹೇಳೋದು ಬೇರೆ. ಅವರು ನಿರ್ವಾಹ ಇಲ್ಲ ಬಂತೀಗ, ನಿಜವಾಗ್ಲೂ ದುಃಖ ಆಯ್ತಲ್ಲ, ಈಗ ಕಾಪಾಡು ಕಾಪಾಡು ಅಂತ ಹೋದ್ರೆ. ಈ ಮಾತು ಅರ್ಥ ಮಾಡ್ಕೊಂಡು ಅಷ್ಟಕ್ಕೂ ಫಲ ಸಿಗುತ್ತೆ, ಮಧ್ಯೆ ಪೂರ್ಣ ಫಲ ಸಿಗದವರು ಅಷ್ಟಂತೂ ಫಲ ಸಿಕ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪಾಪಕಾಣಾಂ ಗುಣಾನಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹತಾನಾಂ ಏತೇಷಾ ವೇಷ ದೋಷ ಪ್ರಮುಖಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂಧೇ ತಮಸಿ ವಿಧಗತಾಂ ಸಂಸ್ತವೇ ನಾಶ್ಮಿ ಶಕ್ತಃ. ಎಲ್ಲದನ್ನು ಕೊಡ್ತಕ್ಕಂಥ ಶಕ್ತಿಯವರದು ಹೋದ್ರಂತಾರೆ ಎಲ್ಲ ಕೂಡ. ಆಗ ಗೊತ್ತ, ಹಣೆ ಬರ ಗೊತ್ತ, ನಮ್ಮನ್ನು ಕಾಪಾಡಿ ಮರ್ಯಾದೆ ಉಳಿಬೇಕು. ಈ ಗುರುವಂಶದ ಮರ್ಯಾದೆ ಪ್ರಶ್ನೆ ಬಂತವರಿಗೆ ಈಗ ತಕ್ಷಣ. ಈಗ ಪಾಂಡವರು ಹೇಳ್ತಾರೆ, ಗುರು ದ್ರೋಣಾಚಾರ್ಯ ನೀವು ಬರಬೇಡಿ, ಇಲ್ಲೇ ಇರಿ, ಗುರುದಷ್ಟು ಇದ್ದಲ್ಲೇ ತಂದು ಕೊಡ್ತೇವೆ ಅಂತ ಹೇಳಿ ಭೀಮಸೇನ ಅರ್ಜುನ ನಕುಲ ಸಹದೇವ ನಾಲ್ಕು ಜನ ಎದ್ರಂತೆ. ಎದ್ದು ಬಿಟ್ಟು ಧರ್ಮರಾಜರು ಕರ್ಕೊಂಡು ಹೋಗಲಿಲ್ಲ, ಅಣ್ಣ ಇಲ್ಲೇ ಕೂತಿರು, ಇಲ್ಲೇ ಕೂತಿರು, ಕೆಲಸ ಮಾಡಿಕೊಡ್ತೇವೆ. ಇಡೀ ಮಹಾಭಾರತದಲ್ಲಿ ವೈಶಿಷ್ಟ್ಯ ಅಂದ್ರೆ, ಅಣ್ಣನ ಕೈಯಲ್ಲಿ ಕೆಲಸ ಮಾಡಿಸ್ತೇ ಆತನೇ ಅನುಗ್ರಹ ಮಾಡ್ತಾರೆ ಭೀಮಾತಿಗಳು. ಭೀಮ ಭಾರಿ ದೊಡ್ಡ ವ್ಯಕ್ತಿ, ಅರ್ಜುನ ಧರ್ಮಾಜಿ ದೊಡ್ಡ ವ್ಯಕ್ತಿನೇ, ಧರ್ಮಾಜಿ ಕೆಲಸ ಮಾಡಿಸೋದಿಲ್ಲ, ಇದು ಕೂಡಿಸಿ ಕೆಲಸ ಮಾಡ್ತಾರೆ. ಅಪ್ಪ ಅಮ್ಮನ ಕೂಡಿಸಿ ಕೆಲಸ ಮಾಡೋ ಮಕ್ಕಳು ಸಿಗೋದು ಕಷ್ಟ, ಅಣ್ಣನ ಗೌರವದಿಂದ ಕಾಣುತ್ತಾರೆ. ಜ್ಯೇಷ್ಠ ಭ್ರಾತ ಪಿತೃ ಸಮಹ, ದೊಡ್ಡ ಅಣ್ಣ ಇದ್ರೆ ತಂದೆ ಇದ್ದ ಹಾಗೆ. ರಾಮದೇವರು ಜಗತ್ತಿಗೆ ತೋರಿಸಿಕೊಟ್ರು, ತಂದೆಯ ಮಾತನ್ನು ಹೇಗೆ ನಡೆಸಬೇಕು ಅಂತ ರಾಮದೇವರು ತೋರಿಸಿಕೊಟ್ರು. ಪಾಂಡವರು ತೋರಿಸಿಕೊಡ್ತಾರೆ, ಅಣ್ಣನ ಮಾತನ್ನು ಹೇಗೆ ನಡೆಸಬೇಕು ಅಂತ ಭೀಮಾನ್ ಅಲ್ಲಿ ರಾಮ ತೋರಿಸ್ತಾ ಇಲ್ಲಿ ಭೀಮ ತೋರಿಸ್ತಾರೆ. ಅದು ಸರ್ವೋತ್ತಮ, ಇದು ಜೀವೋತ್ತಮ. ಅವ್ರು ಯಾರಾದ್ರೂ ತೋರಿಸಿಕೊಳ್ಳಿ, ನಮ್ಮ ಪಾಡಿನ ಹೊರಗಾಗ್ತಾ ಇರೋದೇ ನಮ್ಮ ಕಲ್ಪನೆ ಇದು. ಅವ್ರು ತೋರಿಸಿದ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ, ತಂದೆ ತಾಯಿಗಳನ್ನು ಗೌರವಿಸಲು ಮಕ್ಕಳ ಒಂದು ಹಿರಿಮೆ ಇದೆ ಅಂತ ಹೇಳ್ತಾರೆ. ಅವ್ರ ಯಶಸ್ಸಿನ ಮೂಲ ಮಾತೃದೇವೋಭವ ಪಿತೃದೇವೋಭವ, ಅವರನ್ನು ಗೌರವದಿಂದ ಕಾಣಿ, ದೇವರು ಸ್ವತಃ ಅವರೊಳಗಿದ್ದು ಅನುಗ್ರಹ ಮಾಡ್ತಾನೆ ಅನ್ನೋದು ಶಾಸ್ತ್ರದ ಸಂದೇಶ. ಧರ್ಮರಾಜನ್ನು ಕೂಡಿಸಿದ್ದಾರೆ, ಕೂಡಿಸಿ ಕೆಲಸ ಮಾಡ್ತಾರೆ, ಅದು ಶಾಸ್ತ್ರ ಹೇಳುತ್ತದೆ. ನೀವು ಧರ್ಮಾನುಷ್ಠಾನ ಪರರಾಗಿ ಇದ್ದಲ್ಲೇ ಕೆಲಸ ಆಗುತ್ತೆ ಅಂತ. ನಿಮ್ಮನ್ನು ಕೂಡಿಸಿ ಕೆಲಸ ಮಾಡ್ತಾರೆ, ದೇವತೆಗಳಿಗೆ ಕೆಲಸ ಮಾಡ್ತಾರ. ಆದ್ದರಿಂದ ಯೋಚನೆ ಮಾಡಬೇಡಿ, ಧರ್ಮ ಬಿಟ್ಟರೆ ಎಷ್ಟು ಓಡಿದರೂ ಉಪಯೋಗ ಇಲ್ಲ. ಧರ್ಮ ಹಿಡಿದ್ರೆ ಕೂತಲ್ಲೇ ಕೆಲಸ ಆಗುತ್ತೆ. ಕರ್ಮಣ್ಣೆ ವಾಚಿಕಾರಸ್ತೆ ಮಾ ಫಲೇಶು ಕದಾಚನ ಹೊರಟು. ಇಲ್ಲಿ ಒಂದು ಪ್ರಶ್ನೆ ನೋಡಿ, ಒಟ್ಟಿ ಅಕಸ್ಮಾತ್ ಪಾಂಡವರು ಹೋಗ್ಬಿಟ್ಟು ಏನಾಗ್ತಿತ್ತು? ಕೌರವರ ಜೊತೆಗೇನೆ ಹೋಗ್ಬಿಟ್ಟಿದ್ರೆ ಪಾಂಡವರು ಸೋತಿದ್ದಿಲ್ಲ, ಗೆದ್ದೇ ಬರ್ತಿದ್ರು. ಕರೆಕ್ಟ್, ಕೌರವರು ನಾವು ನೋಡಿದ್ರೆ ನಾವು ಹೋಗಿದ್ದು ಗೆದ್ದು ಅನ್ಕೊಂಡ್ಬಿಡ್ತೀವಿ. ಮಿಕ್ಸಪ್ ಆದರೆ ಏನ್ ಮಾಡ್ಬಿಡ್ತಾರೆ, ನಾವೇ ಗೆದ್ವಿ ಅಂತ ಕೂಗಾಡಬಹುದಾಗಿ. ಅದಕ್ಕೆ ಭೀಮಸೇನ ಏನ್ ಮಾಡ್ತಾರೆ, ಗಲಾಟೆನೆ ಬೇಡ, ನೀವು ಸಪರೇಟ್ ಸೋತ್ ಬಂದ್ರೆ ಮುಗಿದೈತಲ್ಲ, ಈಗ ಇನ್ನು ನಮ್ಮದೇ ಚಾನ್ಸ್. ಏನು ಯೋಚನೆ ಇದೆ? ಇದಕ್ಕೆ ಯೋಗ ಕರ್ಮಸ್ಸು ಕೌಶಲಂ ಅಂತ ಕರೀತಾರೆ. ಕಾರ್ಯ ಮಾಡಿರ್ಬೇಕಾದ್ರೆ ಅದನ್ನ ನಾನ್ ಮಾಡೇ ನಾನ್ ಮಾಡಿ ಜಗಳಾಡಬಾರದು. ಆ ಸ್ಕೋಪ್ ಮಾಡ್ಬಿಟ್ರೆ ಮುಗಿದೈತಲ್ಲ, ಜಗಳಕ್ಕೆ ಅವಕಾಶನೇ ಇರೋದಿಲ್ವಲ್ಲ, ಇದಕ್ಕೆ ಯೋಗ ಅಂತ ಕರೀತಾರೆ. ನಮ್ಗೆ ಗಮನಿಸ್ಬೇಕು, ಕೌರವರಿಗೆ ಆಗಲಿಲ್ಲ ಅಂತ ತೋರಿಸಿದ ಮೇಲೆ ಭೀಮಸೇನ ಹೋಗ್ತಿರೋದು, ಕೌರವರ ಕೈಲಿ ಆಗೋದಿಲ್ಲ ಅಂತ ಡಿಕ್ಲೇರ್ ಆದ್ರೆ ಹೋಗ್ತಿರೋದು. ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ಎಲ್ಲ ಕವಿಗಳು ಕೂಡ ಅಷ್ಟಾರ್ಥವೆ ಇಷ್ಟಾರ್ಥವೆ ಅಂತ ಎಲ್ಲ ಹೇಳ್ತಾನೆ ಇರ್ತಾರೆ. ಆದರೆ ಹನುಮಂತ ಹೇಳದೆ ಸುಮ್ಮನೆ ಕೂತಿರ್ತಾರೆ, ಹನುಮಂತ ಒಂದು ಮಾತು ಆಡೋದೇ ಇಲ್ಲ. ಎಲ್ಲರೂ ಹೇಳಿ ಕೊನೆಗೆ ನಮಗೆ ಯಾರ ಕೈಲಿ ಆಗೋದಿಲ್ಲ ತೀರ್ಮಾನ ಆಗೋಯ್ತು. ಹುಡುಗವರು 80 ದಾಟಲಿಲ್ಲ, ಜಾಂಬೋ ಅಂತ 90 ದಾಟ ಆತನಿಗಾಗಲಿಲ್ಲ, ಅಂಗದ 100 ದಾಟಲು ಮುಂದೇನಾಗುತ್ತೆ ಅಂತ ಹೇಳೋಕ್ಕೂ ಆತನಿಗಾಗಲಿಲ್ಲ, ಎಲ್ಲ ಕೂತು. ಆಗ ಹನುಮಂತ ಹೇಳುತ್ತಾರೆ, ಈಗ ಹರತೇನೆ. ಯಾತಕ್ಕೆ ಹನುಮಂತ ಮೊದಲು ಹಾರಲಿಲ್ಲ ಅಂದ್ರೆ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಉತ್ತರನ. ಮೊದಲೇನಾದ್ರೂ ಹನುಮಂತನ ಹಾರ್ತೇನೆ ಅಂತ ಹೇಳಿದ್ರೆ ಎಲ್ಲ ಸುಮ್ಮನೆ ಕೂತಿದ್ದು. ಹನುಮಂತ ಹಾರ್ತಿದ್ದ, ಆ ಕಡೆ ಲಂಕೆಯನ್ನು ತಲುಪ್ತಿದ್ದ, ಅಶೋಕವನ ಧ್ವಂಸ, ಸೀತಾ ದರ್ಶನ, ಲಂಕಾ ದಹನ ಎಲ್ಲ ಮಾಡ್ಕೊಂಡು ವಾಪಸ್ ಬಂದ ಮೇಲೆ ರಾಮನಿಗೆ ಚೂಡಾಮಣಿನ ಕೊಟ್ಟ ಮೇಲೆ ಆ ಕಪಿಗಳೆಲ್ಲ ಶುರು ಮಾಡ್ತಿದ್ವಿ. ನಾವು ಇವ್ರ ಅಪ್ಪನಾಗ ಹಾರ್ತಿದ್ವಿ, ಹನುಮಂತ ಮೊದಲೇ ಹಾರಿಬಿಟ್ಟ, ಹೋಗ್ಲಿ ಪಾಪ ಅಂತ ಬಿಟ್ಟು ಬಿಟ್ವಿ, ಅದು ಡಿಸಪಾಯಿಂಟ್ ಮಾಡಬಾರದ ಬಿಟ್ಟು ಬಿಟ್ಟಿವಿ ಅಂತ ಗಾಲಾಟೆ ಮಾಡ್ತಿದ್ವಿ. ಅದು ಹಾರೋ ಸುಳ್ಳು, ಹಾರಾಡೋದ್ ಗ್ಯಾರಂಟಿ ಆಗ್ತಿತ್ತಷ್ಟೇ. ಈ ಹಾರಾಟ ಎಲ್ಲ ಜನಗಳ ಕಾರ್ಯ ಸೈಕಾಲಜಿನೇ ಹಾಕಿ, ಮೊದಲು ಯಾರು ಮುಂದೆ ಬರೋದೇ ಇಲ್ಲ, ಕೆಲಸ ಮುಗಿದೇ ಕಂಡು ಅಪ್ರಾಯ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಸುಳೆ ಅದೆಲ್ಲ ಕೂಡ, ಆದ್ರೆ ಮಾಡಿದವನು ಸಹನೆ ಇಲ್ಲ ಅವರಿಗೆ, ಮಾಡಿದವ್ರ ಬಗ್ಗೆ ಸಹನೆ ಇಲ್ಲ, ತಮ್ಮ ಬಗ್ಗೆ ಇದಿಲ್ಲ. ಅದಕ್ಕೆ ಹನುಮಂತ ಕೊನೆಗೆ ಹಾರಿದ್ದು ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ, ಅವರ ಅಶಕ್ತಿಯನ್ನು ಹೊರಗಾಕಿ ತಾನು ಹನುಮಂತ ಹಾರುತ್ತಾನೆ. ಇಲ್ಲೂ ಹಾಗೇನೆ, ಕರ್ಣಾದಿಗಳ ಅಶಕ್ತಿಯನ್ನು ತೋರಿಸಿಬಿಟ್ಟು ಆಮೇಲೆ ಭೀಮಸೇನ ಹೋಗ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಮೆಕ್ಯಾನಿಕಲಿ ಓದೋದು ಬೇರೆ, ವಿಮರ್ಶಾತ್ಮಕ ಓದೋದು ಬೇರೆ, ಅಥವಾ ವಿಮರ್ಶೆಯ ಕೊರತೆಯನ್ನು ತುಂಬಿಸಿದ್ದು ಶ್ರೀಮದ್ ಆಚಾರ್ಯರು ಅತ್ಯದ್ಭುತವಾದ ವಿಮರ್ಶೆಯನ್ನ ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರಾದ್ರಿಂದಲೇ ಅವರನ್ನ ಮೂಲ ಗುರು ಹೌದು, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು ಅಂತ ಕೊಂಡಾಡಿದ್ದಾರೆ. ಅವರು ಬಂದ್ರು ಅಷ್ಟೊತ್ತಿಗೆ ಕಥಾ ಪ್ರಕಾರ ಅವ್ರು ಓಡಿಸ್ತಾ ಓಡಿಸ್ತಾ ಬಂದಿದ್ರಲ್ಲ, ಯುದ್ಧ ಶುರುವಾಯಿತು. ದ್ರುಪದ ರಾಜ ತಾನೇ ಬಂದಿದ್ದಾನೆ, ಈಗ ಆತನ ಮಕ್ಕಳ ಸಮೇತ ಬಂದಿದ್ದಾನೆ. ದುಷ್ಟದ್ಯುಮ್ನ ಅಂದ್ಬಿಟ್ಟು ಎಲ್ಲ ಇದ್ದಾರೆ, ದುಷ್ಟದ್ಯುಮ್ನ ಇಲ್ಲ, ಇನ್ನು ಹುಟ್ಟೇ ಇಲ್ಲ ಪಾಪ, ಇಲ್ಲಿಂದ ಬರ್ತಾನೆ. ಆದ್ರಿಂದ ಅವನೊಬ್ರು ಬಂದಿರಲಿಲ್ಲ. ಜನಮೇಜಯ ಅಂತ ಒಬ್ಬ ಮಗ ಇದ್ದ ಆತನಿಗೆ, ಸತ್ಯಜಿತ್ ಅಂತ ಒಬ್ಬ ಇದ್ದ, ಯುಧಾಬಂಧು ಅಂತ ಇದ್ದ, ಉತ್ತಮ ಓಜಸ್ತಿದ್ದ, ಇದೆಲ್ಲ ಮಕ್ಕಳ ಸಮೇತ ಯುದ್ಧಕ್ಕೆ ಬಂದ. 300 ಸೈನ್ಯ ಇತ್ತು ಒಬ್ಬನಿಗೆ ಆ ಕಾಲಕ್ಕೆ ಆತನ. ಅಷ್ಟು ಸೈನ್ಯದ ಸಮೇತ ಹೊರಗೆ ಬಂದು ಅಡ್ಸ್ಕೊಂಡು ಅಡ್ಸ್ಕೊಂಡು ಬಂದುಬಿಟ್ಟ. ಅಷ್ಟೊತ್ತಿ ಪಾಂಡವ ಭೀಮಸೇನಾದಿ ಭೀಮಸೇನ ಅರ್ಜುನ ಅವ್ರ ಸೈನ್ಯ ಸೇರಿದ್ರೆ 4 ಜನ ಅಷ್ಟೇ, ಸೈನ್ಯ ಇಲ್ಲ, 4 ಜನ ಸೇರಿ ಯುದ್ಧ ಮಾಡ್ತಾ ಇದ್ದಾರೆ. ಏನು ಆಶ್ಚರ್ಯ ಗೊತ್ತೇ, ಆ ಸಮಯದೊಳಗೆ ದ್ರುಪದನಿಗೆ ಗೆಲುವಿನ ಸೂಚನೆ ಕೂಡ ಬರ್ತಾ ಇಲ್ಲ, ದ್ರುಪದ ಸೋಲ್ತಾ ಇದ್ದಾನೆ, ಪಾಂಡವರು ಗೆಲ್ತಾ ಇದ್ದಾರೆ. ಇಲ್ಲಿ ಮೊದಲೇ ಪ್ರಶ್ನೆಗೆ ಉತ್ತರ ಕೊಡಬೇಕು, ವರ ಇತ್ತಲ್ಲ ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನೆ. ವರ ಇತ್ತು ಅವ್ರ ಕೈಲಿ ಆಗಲಿಲ್ಲ ಅಂದಮೇಲೆ ಇವ್ರು ವರ ಅಫೆಕ್ಟ್ ಮಾಡಲಿಲ್ವೇ ಅಂದ್ರೆ, ಅದಕ್ಕೆ ಹೇಳ್ತಾರೆ 2 ಕಾರಣದಿಂದ ವರ ಅಫೆಕ್ಟ್ ಮಾಡಲಿಲ್ಲ ಅವರು. 2 ಕಾರಣದಿಂದ ವರ ಕೊಟ್ಟಿದ್ದು ಯಾರು ಅಂದ್ರೆ ಸೂರ್ಯ ವರ ಕೊಟ್ಟಿದ್ದು. ಇಲ್ಲಿ ಭೀಮಾರ್ಜುನರು ಯಾರು? ಇಂದ್ರ ವಾಯು, ಅವರಿಗಿಂತ ಸಂಬಂಧ ತಹಸೀಲ್ದಾರ್ ವರ ಕೊಟ್ಟ ಅಂತ ಡೆಪ್ಯೂಟಿ ಕಮಿಷನರ್ ಅಡ್ಡಿ ಆಗತ್ತ, ಅದು ತಾಯಿ ಗವರ್ನರ್ಗೆ ಅಡ್ಡಿ ಆಗತ್ತ. ಅವ್ರ ಕೆಳಗಿನವರಿಗೆ ಬೈಂಡಿಂಗ್ ಹೊರತು ಮೇಲಿನವರಿಗೆ ಬೈಂಡಿಂಗ್ ಅಲ್ಲ. ಇವತ್ತು ವಾಯುದೇವರು ತುಂಬಾ ಮೇಲಿನ ದೇವರು. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ದಹರೇಹೇ ಬಲಮನ್ಯತಃ. ಅಷ್ಟು ಮೇಲೆ ಇರತಕ್ಕಂಥ ವಾಯುದೇವರಿಗೆ ಇದೇನು ಮಾಡುತ್ತೆ? ಆತ ಭೀಮಸೇನ. ಇಂದ್ರದೇವರು ತುಂಬಾ ಮೇಲೆ, ತ್ರಿಲೋಕ ದೇವರಾಜ ಅಂತ ಹೆಸರು. ಸೂರ್ಯಾದಿ ದೇವತೆಗಳು ಕಡಿಮೆ, 2 ಅಶ್ವಿನಿ ದೇವತೆಗಳು ನಕಲಸರ ದೇವರು, ಅವರು ಕಣನಿಂತ ಕಡಿಮೆ, ಸೂರ್ಯನಿಂತ ಕಡಿಮೆ. ಇವ್ರು ಮೇಲಿನವ್ರ ಜೊತೆಗಿದ್ದಾರಲ್ಲ, ಅದಕ್ಕೆ ಅವರು ಸೇಫ್ ಇದೆ. ಹೀಗೆ ಒಂದು ಕಾರಣ ಇದೆ. ಇನ್ನೊಂದು ಕಾರಣ ಇದೆ, ಆ ವರನ ಇವರು ಮೀರಿಸೋ ಪ್ರಸಂಗ ಕೂಡ ಬರಲಿಲ್ಲ. ಯಾಕೆ ಅಂದ್ರೆ ವರ ಫಂಕ್ಷನ್ನೇ ಮಾಡಲಿಲ್ಲ. ಯಾಕೆ ಗೊತ್ತೇನು? ಒಂದು ಯೋಜನೆ ಸುತ್ತಳತೆಯೊಳಗೆ ಆತನಿಗೆ ಗೆಲುವಿತ್ತು, ಅದು ಓಡ್ತಾ ಓಡ್ತಾ ಬಾರ್ಡರ್ ದಾಟಿಬಿಟ್ಟಿದ್ರಾಗಲೇ ಅಲ್ಲಿ ಕೆಲಸ ಮುಗಿದೋಗ್ತಾರೆ. ಹಾಗೆ ಒಂದು ಹೇಗೆ ನೋಡಿದ್ರು, ಸೂರ್ಯನ ವರವನ್ನು ಉಲ್ಲಂಘನೆ ಮಾಡದೇನೆ ಗೆಲುವು ಕಲ್ತಕ್ಕಂಥ ಅವಕಾಶ ಬಂತು. ಎಷ್ಟು ಆಶ್ಚರ್ಯ ಅಂದ್ರೆ, ದೇವತೆಗಳು ಹೇಗೆ ಅನುಗ್ರಹ ಒಳ್ಳೆ ರೀತಿಯಲ್ಲಿ ಅನಾಯಾಸವಾಗಿ ವರವನ್ನು ಭಂಗ ಮಾಡೋ ಪ್ರಸಂಗನೂ ಬರಲಿಲ್ಲ. ವರ ನಾಟ್ ಅಪ್ಲಿಕಬಲ್ ಅಂತ ಆಗುತ್ತೆ. ಲೈಸೆನ್ಸ್ ಎಲ್ಲಿವರೆಗೆ ಇರುತ್ತೋ ಅಷ್ಟೇ, ಹೊರಗಿರೋನು ಗೊತ್ತು, ಲೈಸೆನ್ಸ್ ಅಂತ ಇರುತ್ತಲ್ಲಿ ಇವತ್ತು ಆ ಡಿಸ್ಟ್ರಿಕ್ಟ್ ಲೈಸೆನ್ಸ್ ಅಂತ ಬೇರೆ ಕಡೆ ಮಾಡಾಗಿಲ್ಲ, ಅಲ್ಲಿ ಮಾತ್ರ ಮಾಡಬೇಕು. ಇವತ್ತು ಒಂದು ಯೋಜನೆ ಸುತ್ತಳತೆ ಒಳಗೆ ಇದ್ದಿದ್ದರಿಂದ ಇವ್ರು ಓಡೋ ಭರಗಳಲ್ಲಿ ದುರ್ತರಾದ ಮರ್ತುಬಿಟ್ಟ, ಅದನ್ನ ಸುಕ್ಕಾಬಟ್ಟೆ ಓಡಿಬಿಟ್ಟು ರನ್ಔಟ್ ಆದ್ರೆ ಆಗಬಹುದು. ಇನ್ನು ಉಡ್ತಾನೆ ಓಡ್ತಾ ಓಡ್ತಾನೆ ಇರೋದೆ ಕೆಲಸ, ಪ್ರಯೋಜನ ಏನಾದ್ರಿಂದ ಅವರ ಮರ್ತುಬಿಟ್ಟ ಉತ್ಸಾಹದೊಳಗೆ. ಇವರಿಗೆ ಯುದ್ಧ ಶುರುವಾಯಿತು, ಜೋರಾಗಿ ಯುದ್ಧ ಮಾಡಿ. ಇವರೇನು ಸೈನ್ಯ ಇಲ್ದರೆ ಯುದ್ಧ ಮಾಡ್ತಾರೆ? 300 ಸೈನ್ಯ ಸಮೇತ ಅವನು ಬಂದಿದ್ದಾನೆ, ಏನು ರಕ್ಕಕ್ಕೆ ಬರಲಿಲ್ಲ. ಲೀಲಾಜಾಲ ಒಬ್ಬರನ್ನು ಕೊಲ್ಲೋದಿಲ್ಲ, ಚೆನ್ನಾಗಿ ಹೊಡಿತಾ ಇತ್ತ. ದ್ರುಪದರ ರಥ ಹೋಯ್ತು, ಅವ್ರ ಮಕ್ಕಳ ರಥ ಹೋಯ್ತು, ಸಾಕಷ್ಟು ಪೆಟ್ಟು ಬಿಡುತ್ತಾ ಇದೆ. ಆ ಯುದ್ಧ ಸಾಕಷ್ಟೇ ವರ್ಣನೆ ಮಾಡ್ತಾರೆ, ಅದೆಲ್ಲ ಈಗ ಬೇಡ. ಕೊನೆಗೆ ಒಂದು ಹಂತದೊಳಗೆ ಭೀಮಸೇನ ದ್ರುಪದರನ್ನು ಸೋಲಿಸಿಯೂ ಆಯ್ತು. ನೀರ್ ದ್ರುಪದ ರಾಜ ಆಗಿನ ಕಾಲಕ್ಕೆ ದ್ರುಪದ ರಾಜ ಅಂದ್ರೆ ಪ್ರತಿಷ್ಠಿತರ ಸಾಲಿಗೆ ಸೇರಿದವು, ಸಾಮಾನ್ಯ ರಾಜನಲ್ಲ. ಉಂಟು ಪ್ರತಿಷ್ಠಿತವಾದ ರಾಜ್ಯಗಳಲ್ಲಿ ಅರಸೊತ್ತಿಗೆಗಳಲ್ಲಿ ಪಾಂಚಾಲ ದೇಶ ಸೇರಿತ್ತು. ದ್ರುಪದ ರಾಜನಿಗೆ ಅನೇಕ ಕಾರಣದಿಂದ ಹಿರಿಮೆ ಇತ್ತು. ಆದ್ದರಿಂದ ಅವರನ್ನ ಸೋಲಿಸೋದು ಅಂದರೆ ದೊಡ್ಡ ಸವಾಲಿನ ಪ್ರಶ್ನೆ. ಅವನು ಸೋತಾಯಿತು, ಮಕ್ಕಳೆಲ್ಲ ಸೋಲ್ತಾ ಇದ್ದಾರೆ. ಭೀಮಸೇನ ಸೋಲಿಸಿದರೂ ಕೂಡ ತಾರಾತನನ್ನ ಸೆರೆ ಹಿಡಿಯಲಿಕ್ಕೆ ಹೋಗೋದಿಲ್ಲ, ಸೆರೆ ಹಿಡಿಯಲಿಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂದ್ರೆ, ಅರ್ಜುನ ಮಾತು ಕೊಟ್ಟಿರೋದ್ರಿಂದ ಅವನಿಗೆ ಅವಕಾಶ ಸಿಗಲಿ ಅಂತ ಬಿಡ್ತಾ ಇತ್ತ. ಈ ರೀತಿ ಇನ್ನೊಬ್ಬರಿಗೆ ಬಿಡತಕ್ಕಂಥದ್ದು ಭೀಮಸೇನ ಸ್ವಭಾವ. ಸುಂದರಕಾಂಡದಲ್ಲಿ ಹನುಮಂತನಾಗಿ ಹೋದಾಗ ಅಲ್ಲಿ ರಾವಣನ ನಾನು ಹೊಡೆಯೋದಿಲ್ಲ, ರಾಮನಿಗೆ ಮೀಸಲು, ಇಂದ್ರಜಿತ್ತನ್ನು ಹೊಡೆಯೋದಿಲ್ಲ, ಲಕ್ಷ್ಮಣನಿಗೆ ಮೀಸಲು, ಅಕ್ಷಕುಮಾರ ನನಗೆ ಮೀಸಲು ಅಂತ ಅವನ್ ಮಾತ್ರ ಹೊಡಿತಾನಲ್ಲ. ಅಂತ ಹೊತ್ತಲ್ಲಿ ಮನೆಯಲ್ಲೇ ಹುಚ್ಚ, ಆಫೀಸ್ ಗೊತ್ತಾಗ ಬಯಸಿದ ಮನುಷ್ಯನ ಬುದ್ಧಿ ಕೈಯಾಗಿರೋದಿಲ್ಲ, ಹುಚ್ಚಾಪಟ್ಟೆ ರೇಗಾಡ್ತಿರ್ತಾನೆ. ಅಂತ ಯುದ್ಧದಲ್ಲಿ ಎಷ್ಟು ಕಾಮಾಗಿ ವಿಚಾರ ಮಾಡ್ತಾನೆ ಭೀಮಸೇನ. ಹನುಮಂತನಾಗಲಿ ಭೀಮಸೇನಾಗಲಿ ಎಂಥ ಸಮಯದಲ್ಲೂ ಕೂಡ ಸಮತೋಲನ ಕಳ್ಕೊಳ್ಳೋದಿಲ್ಲ. ಸಮತೋಲನ ಯಾರು ಕಳ್ಕೊಳ್ತಾರೆ? ತಿಳುವಳಿಕೆ ಕಡಿಮೆ ಇದ್ರೆ ಸಮತೋಲನ ಹೋಗುತ್ತೆ, ಶಕ್ತಿ ಕಡಿಮೆ ಇದ್ರೆ ಸಮತೋಲನ ಹೋಗುತ್ತೆ. ಪೂರ್ಣ ಬಲ ಪೂರ್ಣ ಜ್ಞಾನ ಅಷ್ಟೇ ಬ್ಯಾಲೆನ್ಸ್ಡ್ ಅಪ್ರೋಚ್. ನಾನು ಸೋಲಿಸಿದ್ದಾಯ್ತು, ಹಿಡಿಯೋದು ಮಾತ್ರ ಅರ್ಜುನ ಹಿಡೀಲಿ ಅಂತ ಹೇಳಿ ಹಿಡಿಯಲಿಕ್ಕೆ ಹೋಗೋದಿಲ್ಲ. ಅರ್ಜುನ ಏನ್ ಮಾಡ್ತಾನಾಗ ಅರ್ಥ ಮಾಡ್ಕೋತಾನೆ. ನೋಡಿ, ನೀನು ಶಪಥ ಮಾಡು ಅರ್ಜುನ ಅಂತ ಹೇಳಿದ್ದಿಲ್ಲ ಭೀಮಸೇನ? ನೀನು ಮಾಡು ನಾನು ನಡೆಸ್ತೇನೆ ಅಂತ ಅರ್ಥ. ಅದಕ್ಕೆ ಪ್ರೂವ್ ಮಾಡ್ತಾ ಇದ್ದಾರೆ, ನೀನು ಮಾಡು ನಾನು ನಡೆಸ್ತೆ. ಅದೇ ರೀತಿ ಆಗೋಯ್ತು. ದ್ರುಪದ ರಾಜನ ಅರ್ಜುನ ಸೆರೆ ಹಿಡಿತಾ ಇದ್ದಾನೆ, ಅವ್ರ ಮಕ್ಕಳನ್ನೆಲ್ಲ ಓಡಿಸ್ತಾ ಇದ್ದಾರೆ, ಅವನ್ನ ಹಿಡಿದು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ. ಭೀಮಸೇನ ಆ ಸಮಯದೊಳಗೆ ಸೈನ್ಯವನ್ನು ಇನ್ನೂ ಹೊಡಿತಾರೇ ಇದ್ದಾರೆ. ಆಗ ಅರ್ಜುನ ಏನ್ ಮಾಡಿದನಂತೆ, ಅಣ್ಣ ದ್ರುಪದನ ಹಿಡಿದಾಯ್ತಿನ್ನ, ನಾವ್ಯಾಕೆ ಸುಮ್ಮನೆ ಸೈನ್ಯ ಕೊಲ್ಲಬೇಕೀಗ? ದಯವಿಟ್ಟು ಬಿಟ್ಟು ಬಿಡು. ದ್ರುಪದಾದ ಸೆರೆ ಸಿಕ್ಕಿದ್ದಾರೆ. ದ್ರುಪದಾದ ಸೆರೆ ಹಿಡಿದಿದ್ದು ಕೂಡ ದೇಶದಿಂದ ಏನು ಅಲ್ಲ, ಗುರುವಾರ ಇಷ್ಟಪಟ್ಟರು ರಕ್ಷಣೆ ಕೊಡಬೇಕು ಅಂತ ಹಿಡಿದಿದ್ದೆ ಹೊರತು ವೈಯಕ್ತಿಕವಾಗಿ ದ್ರುಪದ ರಾಜ ನಮಗೆ ಮಾನ್ಯ. ಸಂಬಂಧ ಯೋಗ್ಯ ತಾತಸ್ಯ ಅಂತ ಪದ ಉಪಯೋಗಿಸ್ತಾರೆ. ನಮಗೆ ಸಂಬಂಧಕ್ಕೆ ಯೋಗ್ಯನಾದವನು. ನಮ್ಮಪ್ಪ ಪಾಂಡ್ಯರಾಜನಿಗೆ ಬಹಳ ಮಿತ್ರ ಅಂದ್ರೆ ಅವರಪ್ಪನ ರಿಲೇಷನ್ಶಿಪ್ ಜ್ಞಾಪಕ ಆಗತ್ತೆ. ಪಾಂಡ್ಯರಾಜ ದ್ರುಪದ ರಾಜ ಎಲ್ಲ ಕೂಡ ಜೊತೆಗಾರರಾಗಿದ್ದವರು, ತುಂಬಾ ಆತ್ಮೀಯರು, ವೈಯಕ್ತಿಕ ಜಗಳ ಏನು ಇಲ್ಲ. ಅದಕ್ಕೆ ದಯವಿಟ್ಟು ಹೊಡೆಯೋದು ಬೇಡ ಅಂತ ಭೀಮಸೇನ ಕೇಳ್ಕೊಂಡು ಇದನ್ನು ದ್ರುಪದ ರಾಜ ನೋಡ್ತಾ ಇದ್ದಾನೆ. ಇದನ್ನು ನೋಡ್ಲಿ, ಹೀಗಾಗಲಿ ಅಂತಲೇ ಭೀಮಸೇನ ಹೊಡಿತಿರು. ಅರ್ಜುನ ಬಾಯಿಲಿ ಆ ಮಾತು ಬರಲಿ, ದ್ರುಪದರಿಗೆ ಆತನ ಮಾತಿನ ಪರಿಣಾಮ ಬೀಳಲಿ ಅಂತಾನೆ ಭೀಮಸೇನ ಹೊಡಿತಾ ಇತ್ತು. ಈ ಮಾತು ಕೇಳಿದ ತಕ್ಷಣ ದ್ರುಪದ ರಾಜ ಭಾರಿ ಸಂತೋಷ ಪಟ್ಟು ಬಿಟ್ಟನಂತೆ. ಹಿಡಿದರೋದು ಅರ್ಜುನ ಭಾರಿ ಪ್ರೀತಿ ಬಂದು ಬಿಡ್ತಂತೆ. ಪರಮಾತ್ಮನ ಶಕ್ತಿ ನೋಡಿದ್ರ, ಹಿಡಿದೋನ ಭಾರಿ ಪ್ರೀತಿ, ಹಿಡಿಸಿದೋನ ಭಾರಿ ಸಿಟ್ಟು. ಈ ತರ ಒಂದು ಸೈಕಾಲಜಿ ಡೆವಲಪ್ ಆಯ್ತು. ಹಿಡ್ಕೊಂಡು ಹೋದ್ರು ದ್ರೋಣಾಚಾರ್ಯ ಹತ್ರ ಬಿಟ್ಟು. ದುರ್ಯೋಧನಾದಿಗಳ ಮುಖ ಹೇಗಾಗಿರ್ಬೇಕು ಲೆಕ್ಕ ಹಾಕಿ. ಈಗ ಎಲ್ಲಿ ಸೋತ್ರೋ ಇವರು ಅಲ್ಲಿ ಗೆದ್ದಿದ್ದಾರೆ. ಅವರು ಬೇರೆ ದಿವಸ ಆಗಿದ್ರೆ ಪಿಚ್ ಕೆಟ್ಟೋಗಿತ್ತು ಏನೋ ಹೇಳ್ಬೋದು, ಬೇಕಾದ್ರೆ ಹೇಳ್ತಾರೆ ಪಿಚ್ ಇದ್ದಿಲ್ಲ ಆ ಪಿಚ್ ಏನೋ ಹೇಳ್ಬೋದು. ಸೇಮ್ ಪಿಚ್ ಸೇಮ್ ಡೇ ಇವರು ವಿಕ್ಟ್ರಿ ಅವ್ರದ್ದು ಡಿಫೀಟ್. ಅದ್ಮೇಲೆ ಪಾಂಡವರು ಸಹಜವಾದ ಗೆಲುವು ಅಂತಾಯ್ತಲ್ಲ. ಈಗ ದುರ್ಯೋಧನಾದಿಗಳಿಗೆ ಗೆಲುವು ಬರಲಿಲ್ಲ, ಪಾಂಡವರಿಗೆ ಗೆಲುವು ಬಂತು, ಅವ್ರ ಮುಖ ಇಷ್ಟ ಆಯ್ತು. ಎರಡು ಗೆಲುವು ಬಂತು ಅವರಿಗೀಗ, ದ್ರುಪದರ ಮೇಲೆ ಗೆಲುವು, ದುರ್ಯೋಧನ ಮೇಲೆ ಗೆಲುವು, ಎರಡು ಗೆಲುವು ಆಯ್ತು. ಈಗ ದ್ರೋಣಾಚಾರ್ಯ ಮುಂದೆ ಇಟ್ಟರಂತೆ. ಇನ್ನೆಲ್ಲ ಕುಮಾರವ್ಯಾಸ ಅವರು ಬರೀಬೇಕಾದ್ರೆ ಸ್ವಲ್ಪ ಕೆಟ್ಟದಾಗಿ ಬರೀತಾರೆ. ಅವ್ರು ಒಂದು ಮಂಚಿ ಕಟ್ಟಿಬಿಟ್ರಂತೆ. ದ್ರೋಣಾಚಾರ್ಯ ಕಾಲಲ್ಲಿ ಒದ್ರಂತೆ ದ್ರುಪದರ ತಲೆನ. ದ್ರುಪದ ಸಿಟ್ಟು ಜಾಸ್ತಿ ಆಯ್ತಂತೆ, ಏನೇನೋ ಬರೀತಾರೆ, ಅವೆಲ್ಲ ಸುಳ್ಳು, ಅದೆಲ್ಲ ಕೂಡ ಹಾಗೆಲ್ಲ ಮಾಡಲಿಲ್ಲ. ಹಾಗೆಲ್ಲ ಮಾಡಿ ನ್ಯಾಚುರಲ್ ಸಿಟ್ಟು ಬಂದೇ ಬರುತ್ತ, ಹಾಗೇನೂ ಆಗಲಿಲ್ಲ. ಒಯ್ದು ಒಪ್ಪಿಸಿದ್ರಷ್ಟೇ, ಗುರುಗಡೆಯನ್ನು ಹೇಳಿದಷ್ಟೇ ತಂದಿದ್ದೇವೆ, ದ್ರುಪದನ್ನು ಸ್ವೀಕಾರ ಮಾಡಬೇಕು ಅಂತ ಒಪ್ಪಿಸಿದ್ರು. ಅದು ಮಹಾಭಾರತದಲ್ಲಿ ಎಲ್ಲೂ ಯಾರಿಗೂ ವಿನಾಕಾರಣ ಅವಮಾನಾದಿಗಳಾಗಬಾರದು. ಆ ವಿಷಯ ಹೇಗಿದೆ ಹಾಗಿರ್ಬೇಕಷ್ಟೇ ಹೊರತು ವರ್ಣನೆ ಮಾಡೋ ಗಲಾಟೆಯೊಳಗೆ ವೇದವ್ಯಾಸ ಹೇಳಿ ಇವರೇ ಸೇರಿಸಿ ಹೇಳಿಬಿಟ್ರೆ ಬರುತ್ತೆ. ಹೇಳೋದು ಯಾರು ಒಂದು ಬೈದಿರ್ತಾರೆ, ಹೇಳೋ ಹತ್ತು ಸೇರಿಸಿ ಬೈದ್ಬಿಟ್ರೆ ಹೇಗಾಗುತ್ತೆ ಲೆಕ್ಕ ಹಾಕಿ? ಅವನ ತಪ್ಪು ತಿಳುವಳಿಕೆ ಬರೋದಿಲ್ವಾಗ? ಎಷ್ಟೋ ಜನ ತಪ್ಪುಗಳನ್ನ ಮಹಾಭಾರತದಲ್ಲಿ ಇದೆ ಅಂತ ಏನ್ ಹೇಳ್ತಾರಲ್ಲ, ಮಹಾಭಾರತದಲ್ಲಿ ಇಲ್ಲ. ತಪ್ಪಾಗಿ ಹೇಳಿದ್ದನೋ ಬರೆದಿದ್ದನೋ ಓದಿಯೋ ಕೇಳಿಯೋ ಇವರು ತಪ್ಪು ತಿಳ್ಕೊಂಡು ಅವರೇ ಮಾಡಿರಬೇಕು ಅಂತ ಹೇಳಿ ಆರೋಪ ಮಾಡಿಬಿಡ್ತಾರೆ. ರಾಮಾಯಣದ ಬಗ್ಗೆನು ಹಾಗೇನೆ, ಮಹಾಭಾರತದ ಬಗ್ಗೆ ಹಾಗೇನೆ, ನಮ್ಮ ಇಡೀ ಸಂಸ್ಕೃತಿಯ ಬಗ್ಗೆನೆ ತಪ್ಪು ಕಲ್ಪನೆಯಿಂದ ಜನ ಅದನ್ನು ದೂಷಣೆ ಮಾಡ್ತಾರೆ. ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮ ಮೂಲ ಗ್ರಂಥಗಳಲ್ಲಿ ಯಾವುದೇ ಕೋಮಿಗಾಗಲಿ, ಯಾವುದೇ ವರ್ಗಕ್ಕಾಗಲಿ, ಯಾವುದೇ ಒಂದು ಗುಂಪಿಗಾಗಲಿ ಅವಮಾನ ಮಾಡುವ ಮಾತುಗಳು ಬರೋದೇ ಇಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ ಅಷ್ಟೇ ಹೊರತು ಬೇರೆ ಒಂದು ಕಾರಣವನ್ನು ತರೋದಿಲ್ಲ. ಇದು ಶಾಸ್ತ್ರದ ದೊಡ್ಡ ಒಂದು ವೈಶಿಷ್ಟ್ಯ. ಹಾಗೆ ದ್ರುಪದ ರಾಜನಿಗೆ ಕೇಳುತ್ತಾರೆ, ದ್ರುಪದ ರಾಜ ಬಾ ಈ ಹೇಳು, ನಾನು ಎಂತ ಹುಡುಕೊಂಡು ಬಂದೆ, ನನ್ನ ತಂದೆಯ ಶಿಷ್ಯ ನೀನು ಅಂತ ಹುಡುಕೊಂಡು ಬಂದೆ, ನಾನು ಗುರುಪುತ್ರ ಅಂತ ಪ್ರೀತಿಯಿಂದ ಹತ್ರ ಬಂದೆ, ನನಗೆ ಅವಮಾನ ಮಾಡಿಬಿಟ್ಟೆ ನೀನು, ನನಿರ್ಧಾನೋ ರಾಜಸಖೋ ಭವೇತ ಅಂತ ಅವಮಾನ ಮಾಡಿದೆ. ಅವತ್ತ ಸಂಕಲ್ಪ ಮಾಡಿದ್ದೆ, ದರ್ಪಂ ಹನಿಷ್ಯೆ ಅಂತ ಹೇಳಿ ನೀನು ಸೊಕ್ಕು ಮುರಿತೇನೆ ಸಂಕಲ್ಪ ಮಾಡಿದ್ದೆ. ಆ ಕಾಲ ಬಂತು, ಅದಕ್ಕೆ ನಾನು ಮಾಡಬಾರದು, ನಾನು ಬ್ರಾಹ್ಮಣ, ಶಸ್ತ್ರ ಹಿಡಿಬಾರದು ಅಂತ ಬಿಟ್ಟಿದ್ದೆ, ನಾನು ಶಿಷ್ಯಗಳ ಕೆಲಸ ಮಾಡ್ತಿದ್ದೇನೆ. ಈಗ ಹೇಳು, ನನ್ನ ಸ್ನೇಹಿತ ಅಂತ ಒಪ್ತಿಲ್ಲ ನೀನು? ಈಗ ಈ ಒಪ್ತಿ ನನ್ನ ಗುರು ಸಿಕ್ತಾ ಈಗ ಅಂತ ಕೇಳ್ತಾ, ಅವತ್ತು ಗುರು ಸಿಗಲ್ಲ ಅಂತ ಹೇಳಿದ್ದೀಯಲ್ಲ, ನನ್ನ ಗುರುತು ಈ ಸಿಕ್ತಾ ಅಂತ ಕೇಳ್ತಾರೆ. ಓ ಸಿಕ್ತು ಅಂತ ಹೇಳಿದ. ಸ್ನೇಹ ಇದೆಯಾ ಅಂತ ಹೇಳ್ತೀಯ ಇಲ್ಲ ಅಂತ ಹೇಳ್ತೀಯೋ? ಇದಾನಿಂ ಅಸ್ಥಿ ಅಂದಂತೆ ಬುದ್ಧಿವಂತ ಅವನು. ಇದಾನಿ ಮಸ್ತಿ, ಈಗ ಇದೆ, ಮುಂದಿರೋದಿಲ್ಲ, ಹೋದ್ರೆ ಬಿಟ್ಬಿಡ್ತೇನೆ ಮತ್ತೆ ಅಂತ ಅರ್ಥ. ಈಗಿದೆ ಹೋದ್ರೆ ಮತ್ತೆ ಯಥಾ ಪ್ರಕಾರ, ಈಗ ಹೋಗದವ್ರೆ ಇಲ್ಲಾದ್ರೆ ಏಟು ಬಿಡುತ್ತೆ, ಮತ್ತಿರೊಂದು ಏಟು ಬಿಡುತ್ತೆ ಅಷ್ಟೇ. ಈಗ ಇದೆ ಅಂತ ಹೇಳ್ತಾರೆ. ಕಳ್ಳ ಸಿಕ್ಕಾಗ ಹೊಡಿತಿರ್ಬೇಕಾದ್ರೆ ಏನ್ ಮಾಡ್ತಾನೆ, ಇರ್ತ ಒತ್ಕೊಳ್ಳಿ ಮತ್ತಿರೋ ಮನೆ ಕಳ್ತಾನಕ್ಕೆ ಹೋಗ್ತಾನೆ. ಆ ಟೈಪ್ ಆ ಕ್ಷಣದಲ್ಲಿ ಒಪ್ಕೊಳ್ಳೇಬೇಕಾಗ ಇಲ್ಲ, ಈಗಿದೆ ಅಂತ ಹೇಳ್ತಾರೆ. ತ್ರಿಪದ ರಾಜ, ನಿನ್ನ ರಾಜ್ಯ ನಿನ್ನ ಹಿಡಿದಿದ್ದೇನೆಂದ್ರೆ ಅರ್ಥ ಏನೀಗ, ನಿನ್ನ ರಾಜ್ಯ ಪೂರ್ತಿ ನನ್ನ ಕೈಲಿದೆ ಈಗ, ಆಯ್ತಾ? ಹೌದು, ನಿಮ್ಮ ಕೈಲಿದೆ ಅಂತ ಒಪ್ತಾರೆ. ತ್ರಿಪದ ರಾಜ, ಇಡೀ ರಾಜ್ಯ ನಾನು ತಗೊಳ್ಳೋದಿಲ್ಲ, ಇಡೀ ರಾಜ್ಯ ನಾನು ತಗೊಳ್ಳೋದಿಲ್ಲ. ಯಾಕೆ ಗೊತ್ತಾ? ಇಡೀ ರಾಜ್ಯ ನಾನು ತಗೊಂಡು ಬಿಟ್ರೆ ನಾನು ರಾಜನಾಗ್ತೇನೆ, ನೀನ್ ರಾಜನಾಗೋದಿಲ್ಲ. ನಿನ್ನ ಕಂಡೀಷನ್ ಇದೆಯಲ್ಲ, ಸ್ನೇಹ ಇರ್ಬೇಕಾದ್ರೆ ಏನಾಗ್ಬೇಕು ಇಬ್ರು ಕೂಡ? ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ, ವಿವಾಹ ವಿವಾಹಸ್ಯ ವಿವಾಹಸ್ಯ ಸಮಯೋರೇವ ಶೋಭತೆ. ಆಗಂದಿದ್ದೆ ನೀನು, ನಾನು ರಾಜ, ನೀವು ರಾಜನಲ್ಲ, ನಮ್ಮಲ್ಲಿ ಸ್ನೇಹ ಇಲ್ಲ ಅಂತ ಹೇಳಿ. ಈಗ ಮತ್ತೆ ಅಂತೀಯ, ನೀವು ರಾಜ, ನಾನು ರಾಜನಲ್ಲ, ಸ್ನೇಹ ಇಲ್ಲ ಅಂತೀಯ. ಈಗ ಕೇಸ್ ರಿವರ್ಸ್ ಆಯ್ತು. ಈಗ ಅದಕ್ಕೆ ನನಗೆ ನಿನ್ನ ರಾಜ್ಯ ಬೇಡಯ್ಯ, ನಿನ್ನ ಸ್ನೇಹ ಬೇಕು ನನಗೆ. ಇಡೀ ರಾಜ್ಯ ವಾಪಸ್ ಕೊಟ್ಬಿಡ್ತಿದ್ದೆ, ಮತ್ತೆ ಗಲಾಟೆ ಮಾಡ್ತೀನಿ. ಈಗ ಇಡೀ ರಾಜ್ಯ ತಗೊಂಡ್ಬಿಡ್ತಿದ್ದೆ, ಮತ್ತೆ ಗಲಾಟೆ ಮಾಡ್ತೀಯ. ಅದಕ್ಕೊಂದು ಕೆಲಸ ಮಾಡೋಣ, ಅರ್ಧ ರಾಜ್ಯ ನನಗೆ, ಅರ್ಧ ರಾಜ್ಯ ನಿನಗೆ ಅಂತ ಹೇಳಿದ್ರು. ನೋಡಿ ಎಷ್ಟು ವ್ಯವಸ್ಥೆ ಇದೆ. ಅವರು ನಿನ್ನ ಸ್ನೇಹ ನನಗೆ ಬೇಕಲ್ಲ, ರಾಜ್ಯ ಇದ್ರೆ ಮಾತ್ರ ಸ್ನೇಹ ಮಾಡ್ತೀಯಲ್ಲ, ಅದಕ್ಕೆ ರಾಜ್ಯ ನೀ ಅರ್ಧ ತಗೋ, ಅರ್ಧ ನಾನು ತಗೊಳುತ್ತೆ. ದ್ರುಪದ ರಾಜ ಯಾವ ಗಡಿಯಲ್ಲಿ ಹೇಳಿದ್ದೋ ಏನೋ, ಸಹಾಯವ ನೌರಾಜ್ಯಂ ಅಂತೇಳಿ. ಇಬ್ರು ಅರ್ಧ ರಾಜ್ಯ ಮಾಡಿಕೊಂಡು ಅಂತ ಹೇಳಿದ್ನಲ್ಲ, ಓದಬೇಕಾದ್ರೆ ಆ ಮಾತು ಸತ್ಯವಾಯ್ತು. ಈಗ ಕಿತ್ಕೊಂಡ್ರೆ ಬಿಟ್ಟರು ಬಿಡ್ಲಿಲ್ಲ ಅವರು. ಅರ್ಧ ರಾಜ್ಯ ತಾವು ತಗೊಂಡು, ಅರ್ಧ ರಾಜ್ಯ ಈ ಕಡೆ. ಗಂಗೆಯ ಆಚೆಯ ದಡ ನನ್ನ ರಾಜ್ಯ, ಈಚೆಯ ದಡ ನಿನ್ನ ರಾಜ್ಯ. ಒಂದು ಹೊಸ ಚಿತ್ರ ಬಂತ. ಪಾಂಚಾಲ ದೇಶದ ಮಧ್ಯೆ ಗಂಗಾ ನದಿ ಹರಿತಾ ಇದೆ. ಬಾರ್ಡರ್ ಬಹಳ ಸುಲಭ ಆಗೋಯ್ತು, ಗಲಾಟೆ ಇಲ್ಲ. ಈಗ ಒಬ್ಬ ಆ ಕಡೆ ಒಬ್ಬ ರಾಜ, ಈ ಕಡೆ ಇನ್ನೊಬ್ಬ ರಾಜ, ತಗೋ ಅಂತ ಹೇಳಿ ಕೊಟ್ಟರಾಗ ದ್ರುಪದ ರಾಜ ಎಲ್ಲರೂ ತಲೆ ಹಾಕಲೇಬೇಕು, ಅದು ಹೋಗುತ್ತೆ, ಗಲಾಟೆ ಮಾಡಿಕೊಂಡು ಅದು ಹೋಗುತ್ತೆ ಅಂತೇಳಿ ಎಲ್ಲ ಒಪ್ಕೊಂಡು ಅಲ್ಲಿಂದ ಹೊಡ್ತಾ ಇದ್ದಾರೆ. ಬಿಡುಗಡೆ ಮಾಡ್ತಾರೆ, ಹೊರಟೋಗಿಬಿಡ್ತಾರೆ. ಈ ದ್ರೋಣಾಚಾರ್ಯರು ಕೂಡ ಬಹಳ ಅಪೂರ್ವ ಕೆಲಸ ಮಾಡ್ತಾರೆ. ರಾಜ್ಯವನ್ನು ತಾವು ತಗೊಂಡು ಆಳಕ್ಕೆ ಹೋಗೋದಿಲ್ಲ, ರಾಜ್ಯವನ್ನು ತಾವು ತಗೊಂಡು ಆಳಕ್ಕೆ ಹೋಗೋದಿಲ್ಲ. ಅವರಿಗೊಂದು ಪಾಠ ಇತ್ತು, ಆ ರಾಜ್ಯವನ್ನೆಲ್ಲ ಕೂಡ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟಿದ್ದ, ಅಷ್ಟೊಂದು ದಾನ ಮಾಡಿಬಿಟ್ಟೆ ಹೊರತು ಅವ್ರ ರಾಜ್ಯ ಆಳಲಿಲ್ಲ ಅಂತ ಹೇಳಿದ್ದ. ಇದು ಈ ಬುದ್ಧಿ ಎಲ್ಲಿಂದ ಬಂತು ಅಂದ್ರೆ, ಅವರು ಗುರುಗಳಿಂದ ಕಲಿತ ಪಾಠ. ಪರಶುರಾಮರು ರಾಜರನ್ನ ಕೊಲ್ಲೋದು, ದುಷ್ಟರನ್ನ, ಆ ರಾಜ್ಯವನ್ನೆಲ್ಲ ದಾನ ಮಾಡಿ. ತಾವು ರಾಜ್ಯ ಆಳಲಿಲ್ಲ ಪರಶುರಾಮದೇವರು, ರಾಮರೂಪದಿಂದ ರಾಜ್ಯ ಆಡಿದ್ರು. ಪರಶುರಾಮ ರೂಪದಿಂದ ರಾಜರನ್ನ ಗೆದ್ರೆ ಹೊರತು ದುಷ್ಟರಾದ ನಾಶ ಮಾಡಿದ್ರೆ ರಾಜ್ಯ ಆಳಲಿಲ್ಲ. ಆ ಸಂಸ್ಕಾರ ಇತ್ತಲ್ಲ, ಇವರು ರಾಜ್ಯ ಗುರುಗಳಂತೆ ಇವರು ದಾನ ಮಾಡಿಬಿಟ್ರು ಜನಗಳಿಗೆಲ್ಲ, ಬ್ರಾಹ್ಮಣರಿಗೆ ದಾನ ಮಾಡಿದ್ರು. ಆ ರಾಜ್ಯಕ್ಕೆ ಅಹಿಚ್ಛತ್ರ ಅಂತ ಹೆಸರಾಯಿತು, ಅಹಿಚ್ಛತ್ರ ಅಂತ ಹೆಸರು. ಅಲ್ಲಿಯ ಬ್ರಾಹ್ಮಣರುಗಳೆಲ್ಲ ಅತ್ಯಂತ ವೇದದಲ್ಲಿ ಪಾರಂಗತರಾಗಿದ್ದರಂತೆ, ವೇದ ವೇದಾಂತಾದಿ ಶಾಸ್ತ್ರಗಳಲ್ಲಿ ನಿಶ್ಚಿವರಾಗಿದ್ದರು. ಅದನ್ನು ಇತಿಹಾಸದಲ್ಲಿ ಮುಂದೆ ಹೇಳುತ್ತಾರೆ. ಅಲ್ಲಿರೋ ಬ್ರಾಹ್ಮಣರುಗಳನ್ನ ಇಲ್ಲಿ ಮಯೂರ ವರ್ಮ ಮೊದಲಾದವರೆಲ್ಲ, ಈ ರಾಜರುಗಳೆಲ್ಲ ವಿಶೇಷ ಯಜ್ಞಾಗ ಮಾಡೋದಕ್ಕೋಸ್ಕರ ಅಲ್ಲಿಂದ ಆಮೇಲೆ ಕರೆಸ್ಕೊಂಡ್ರಂತೆ. ಅಲ್ಲಿಂದ ಕರೆಸ್ಕೊಂಡ್ಬಿಟ್ಟು ಎಷ್ಟೋ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ರು. ಅಂದ್ರೆ ಆ ಬ್ರಾಹ್ಮಣರ ಪರಂಪರೆ ಅನಂತರ ಮುಂದುವರೆದು ದಕ್ಷಿಣ ಭಾರತಕ್ಕೆ ವಲಸೆ ಬಂತು. ಅದರಿಂದ ಮುಂದೆ ಎಷ್ಟೋ ಜನ ಜ್ಞಾನಿಗಳು ಬರಲಿಕ್ಕೆ, ಆ ವಂಶದಲ್ಲಿ ಬರಲಿಕ್ಕೆ ಕಾರಣವಾಯಿತು ಅಂತ ಹೇಳಿದ್ದ. ಅಂದು ದ್ರೋಣಾಚಾರ್ಯ ಮಾಡಿದ ದಾನ ಕೆಟ್ಟದಾಗಲಿಲ್ಲ, ಒಳ್ಳೆ ರೀತಿ. ಆದ್ರೆ ಕಾಲೇಜ್ ಕೆಟ್ಟಿರ್ತಾನೆ, ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ ಅಲ್ಲಿಂದ ಬಂದು ಬಿಟ್ಟಾಗ ಹಬ್ಬ ಸಾರ್ಥಕವಾಯ್ತು ಅಂತ ಹೇಳಿದ್ರೆ ಆ ಟೈಪ್. ಬರೀ ಗುಂಡಗಳೇ ಬಂದ್ಬಿಟ್ಟು ಅದರಿಂದ ಎಷ್ಟು ಪಜೀತಿ ಆಗುತ್ತಾವೆ. ಒಳ್ಳೆಯವರು ಬಂದುಬಿಟ್ಟಾಗ ಅವ್ರು ಮಾಡಿದ ದಾನ ಸಾರ್ಥಕವಾಯ್ತು. ಅವ್ರ ಮನಸ್ಸು ಒಳ್ಳೇದಾಗಿತ್ತಲ್ಲ, ದಾನ ಕೊಡುವನು ಮನಸ್ಸು ಹೇಗಿರುತ್ತೋ ಪರಿಣಾಮ ಹಾಗೆ ಬೀರುತ್ತೆ. ಒಳ್ಳೆ ರೀತಿಯಲ್ಲಿ ನಡೆಸಿದ್ರು ದ್ರುಪದ ರಾಜ. ಅವ್ರಿಗೇನು ದಮ ರಾಜ್ಯವೆಲ್ಲ ಇಲ್ಲ, ಅವ್ರು ಸೊಕ್ಕು ಮುರಿಬೇಕಾಗಿತ್ತು, ಮುರಿದಾಯ್ತು. ದ್ರುಪದ ರಾಜ ದಾರಿಲಿ ಹೋಗ್ತಾ ಇದ್ದಾನೆ ಮನೆಗೆ, ಕೊರೆತಾ ಇದೆ ವಿಚಾರ ತಲೆಯೊಳಗೆ. ಛೇ, ಎಂಥ ಕೆಲಸ ಆಗೋಯ್ತಲ್ಲ, ನಾನು ಸೋತು ಬಿಟ್ನಲ್ಲ, ನನಗೆ ಭಂಗ ಆಯ್ತಲ್ಲ, ದ್ರೋಣಾಚಾರ್ಯ ತಮ್ಮ ಹಠ ತೀರಿಸಿಬಿಟ್ರಲ್ಲ, ನನಗೆ ಎಷ್ಟು ಮರ್ಯಾದೆ ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಸಂಕಲ್ಪ ಮಾಡ್ತಾನೆ. ದ್ರುಪದಸ್ಯು ದಿವಾರಾತ್ರಂ ತಪ್ಯಮಾನ ಪರಾಭವ. ಹಗಲು ರಾತ್ರಿ ಯೋಚನೆ ಮಾಡಿ ಮಾಡಿ ತೀರ್ಮಾನ ಮಾಡ್ತಾನೆ. ಈ ದ್ರೋಣರನ್ನು ಸುಮ್ಮನೆ ಬಿಡಬಾರದು, ಇವ್ರನ್ನ ಕೊಲ್ಲಬೇಕು ತೀರ್ಮಾನ ನೋಡಿ. ದ್ರೋಣರನ್ನು ಕೊಲ್ಲಬೇಕು, ಎಲ್ಲಿಗೆ ಹೋಗ್ತಾನೆ ನೋಡಿ. ಗುರುಪುತ್ರವೇ ಇಂಥ ಒಂದು ದ್ವೇಷ, ಕೊಂದು ಬಿಡಬೇಕು. ಆದ್ರೆ ನನಗೆ ಕೊಲ್ಲೋ ಶಕ್ತಿ ಇಲ್ಲ, ಈಗಾಗಲೇ ಕತೆ ಮುಗಿದೋಗಿದೆ, ಈಗಾಗಲೇ ಕೊಲ್ಲೋ ಶಕ್ತಿ ಇಲ್ಲ. ಅದಕ್ಕೆ ಮಗ ಹುಟ್ಟಬೇಕು, ದ್ರೋಣ ಹಂತಾರಂ ಪುತ್ರಂ, ದ್ರೋಣರನ್ನು ಕೊಲ್ತಕ್ಕಂಥ ಮಗ ನನಗೆ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟು. ಎರಡನೇದಾಗಿ ಇನ್ನೊಂದು ಜೊತೆ ಸೇರಿಸ್ಕೋತಾ ಇದ್ದಾನೆ. ಎಂಥ ಅರ್ಜುನ, ಎಷ್ಟು ನನ್ನ ಮೇಲೆ ವಿಶ್ವಾಸ ತೋರಿಸ್ತ, ನಾನು ಹಿಡ್ಕೊಂಡೋದು ಎಷ್ಟು ಬೆಳ್ಳಿಡಾಗಿ ಹಿಡ್ಕೊಂಡೋದು, ಅದು ಬೇರೆ ಜೊತೆಗೆ ಹಿಡ್ಕೊಂಡು ಹೋಗಿ ನಾನು ಸೋಲಿಸಿಬಿಟ್ಟು ಎಷ್ಟು ಮೃದುವಾಗಿ ಹಾಕೊಂಡು ಹೋಗಿಬಿಟ್ಟ ಪಾಪ ನನ್ನನ್ನು, ಮನಸ್ಸು ಸ್ವಲ್ಪ ಬೇಸರ ಮಾಡಲೇ ಇಲ್ಲ. ಭೀಮಸೇನ ಮುಂದೆ ಹೇಳ್ಕೊಂಡ, ಸಂಬಂಧಿ ಯೋಗ್ಯ ಸಂಬಂಧ ಯೋಗ್ಯ ತಾತಸ್ಯ ಅಂತ ಹೇಳಿಬಿಟ್ಟ. ಆ ಮಾತನ್ನು ಸತ್ಯ ಮಾಡಬೇಕು. ಅರ್ಜುನನ್ನು ನಾನು ಅಳಿಯನ್ನು ಮಾಡ್ಕೋಬೇಕು ತೀರ್ಮಾನ ಮಾಡ್ಕೋಬೇಕು. ಅರ್ಜುನನನ್ನು ಅಳಿಯನ್ನು ಮಾಡ್ಕೋಬೇಕು ತೀರ್ಮಾನ ಮಾಡ್ದ. ಹಿಡಿದವನನ್ನು ಅಳಿಯನ್ನು ಮಾಡ್ಕೋಬೇಕು, ಹಿಡಿಸಿದವನು ಕೊಲ್ಲಬೇಕು. ಎಂತ ಸಿಕ್ತೆ ನೋಡಿದ್ರೆ ಆಯ್ತು, ಯಾರಿಗೆ ಸೈಕಾಲಜಿ ವರ್ಕ್ ಮಾಡ್ತಾ ಇದೆ. ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ, ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ, ಆ ಕಾಲಕ್ಕೆ ಯಾವ ರೀತಿ ಓಡುತ್ತೋ ಯಾರಿಗೆ ಗೊತ್ತು ಅಂತ ಹೇಳಿದ್ದ. ಯಾರಿಗೆ ಗೊತ್ತು? ದೇವರಿಗೆ ಮಾತ್ರ ಗೊತ್ತು. ಧಿಯೋ ಯೋನಃ ಪ್ರಚೋದಯ. ಎಲ್ಲ ಅರಿಧರೇಚ್ಛಯೈವ ಭಗವಂತನ ಸಂಕಲ್ಪ ಅದು. ಎಲ್ಲ ತಪ್ಪಿಗೆ ಎಲ್ಲ ಒಂದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ. ನಮ್ಮ ಮ್ಯಾಜಿಕ್ ಅದು ಒಂದು ಯಂತ್ರ ಯಾರು ಈಗ ಇರ್ತಾರೆ, ಭಾರಿ ಬೈದರೂ ಕೂಡ ಕೆಲವು ಹೇಳ್ತಾರೆ, ಏನು ಯೋಚನೆ ಇಲ್ಲ ಬಿಡಿ, ಒಳ್ಳೇದಕ್ಕೆ ಬೈದಿದ್ದಾರೆ ಅಷ್ಟೇ ಇದೆ. ಕೆಲವು ಸುಮ್ಮನೆ ಒಂದು ಒಳ್ಳೆಯ ತಮಾಷೆ ಬೈಲಿ ಜನ್ಮಪೂರ್ತಿ ದ್ವೇಷ ಸಾಧಿಸ್ತಾರೆ. ಈ ರೀತಿ ಯಾಕಾಯ್ತು? ಅವರ ಸ್ವರೂಪ, ಅವರ ಕರ್ಮ ಎಲ್ಲದಕ್ಕಿಂತ ಭಗವಂತನ ಒಂದು ಯಾವ ರೀತಿ ಆಡಿಸ್ತಾನೆ ಯಾರಿಗೆ ಗೊತ್ತು? ಸೂತ್ರಧಾರ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಅದಕ್ಕೊಳ್ಳೆ ದೃಷ್ಟಾಂತ. ಇಷ್ಟು ಮಾಡಿ ಅರ್ಜುನ ಕೊಡಕೊಬ್ಬನ ಅರ್ಜುನ ಅಡಿಯನ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಅಡಿಯನ್ ಮಾಡ್ಕೊಂಡು ತೀರ್ಮಾನ ಮಾಡ್ತಾನೆ, ಮಗಳೇ ಇಲ್ಲ ಆತಗೆ, ಗಮನಿಸ್ಬೇಕು, ಮಗಳೇ ಇಲ್ಲ ಆತನಿಗೆ. ಇನ್ನೂ ಕೂಡ ಎಲ್ಲ ಗಂಡು ಮಕ್ಕಳೇ ಇದ್ದಿದ್ದು ಅಡಿಯನ್ನು ತೀರ್ಮಾನ ಮಾಡ್ಕೊಂಡು ಮಗಳಿಲ್ವಲ್ಲ ಅಂದ್ರೆ ಇನ್ಮೇಲೆ ಅದಕ್ಕೋಸ್ಕರ ಪಡಿಬೇಕು ಅಂತ ತೀರ್ಮಾನ ಮಾಡಿ. ನಾನು ನಮ್ಮ ಛತ್ರ ನೋಡಿ ಮದುವೆ ಫಿಕ್ಸ್ ಮಾಡಿದಾಗ ಆಯ್ತಷ್ಟೇ, ಮೊದಲು ಛತ್ರ ಆಮೇಲೆ ಮದುವೆ. ಈಗ ವರ, ಯಾಕಂದ್ರೆ ಬಂದು ಛತ್ರ ಸಿಗೋದು ಕಷ್ಟ, ವರ ಸಿಕ್ಕರೆ ಸಿಗ್ಬೋದು ಅನ್ನೋ ಕಾಲ ಬೆಂಗಳೂರಿನಲ್ಲಿದೆ. ಆ ದೃಷ್ಟಿಯಿಂದ ಮೊದಲು ತೀರ್ಮಾನ ಆಗಬೇಕಾಗಿದ್ದು ಅಳಿಯ, ಇನ್ಮೇಲೆ ಮಗಳು ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ದ, ಯೋಚನೆ ಮಾಡ್ತಾನೆ. ಇದು ಸಣ್ಣ ಪುಟ್ಟ ರೀತಿಯಲ್ಲಿ ಆಗ್ತಕ್ಕಂತ ಕೆಲಸ ಅಲ್ಲ. ದ್ರೋಣರಂತ ವ್ಯಕ್ತಿನ ಕೊಲ್ಲಬೇಕಾದ್ರೆ ಎಂಥ ಶಕ್ತಿ ಇರಬೇಕು ಅವನಿಗೆ, ಅದು ಸಣ್ಣ ರೀತಿಯಲ್ಲಿ ಹುಟ್ಟಿದ್ರೆ ಆಗೋದಿಲ್ಲ. ಅರ್ಜುನಿಗೆ ನಾನು ಮಗಳನ್ನು ಕೊಡಬೇಕಾದ್ರೆ, ಇಂಥ ಮಹಾವೀರ ಒಪ್ಪಿ ಮದುವೆ ಆಗಬೇಕಾದ್ರೆ ಸಾಮಾನ್ಯ ಮಗಳಿಂದ ಆಗೋದಿಲ್ಲ. ಅದಕ್ಕೆ ನಾನು ಏನ್ ಮಾಡಬೇಕೀಗ? ದೈವಿಕವಾಗಿ ಪಡೆಯಬೇಕು ಅಂತ ಯೋಚನೆ ಮಾಡಿ, ದೈವಿಕವಾಗಿ ನನ್ನ ಮಕ್ಕಳನ್ನು ಪಡೆಯಬೇಕು ಅಂತ ಯೋಚನೆ ಮಾಡಿದವನೇ. ಮತ್ತು ಇನ್ನು ಮಕ್ಕಳು ಹುಟ್ಟಿ ದೊಡ್ಡವರ ಯಾವ ಕಾಲ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಆಗಬೇಕು, ಸಮರ್ಥವಾದ ರೀತಿಯಲ್ಲಿ ಆಗಬೇಕು. ಆದ್ದರಿಂದ ಇದರಿಂದ ನಾನು ಯಜ್ಞದಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಇವತ್ತು ತುಂಬ ಯೋಚನೆ ಮಾಡಬೇಕು, ಯಜ್ಞದ ಶಕ್ತಿ ಎಷ್ಟಿತ್ತು ಅಂತ ನಮಗೆ ಆಗಿನ ಕಾಲದ ಗೊತ್ತಾಗ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿ ನಾಮ. ಯಜ್ಞ, ದಾನ, ತಪಸ್ಸು ಮೂರು ದಾರಿಯದು. ಯಾವುದೇ ಗುರಿಯನ್ನು ಸಾಧಿಸಬೇಕಾದ್ರೆ ಯಜ್ಞ, ದಾನ, ತಪಸ್ಸು ನಮಗಾಗಲ್ಲ. ಮೋಸ, ಸುಳ್ಳು, ಇವು ನಮ್ಮ ದಾರಿ ಇವೆಲ್ಲ ಕೂಡ. ಇದರಿಂದ ಏನಾಗುತ್ತೆ? ಕೆಲಸ ಆಗೋದಿಲ್ಲ, ಇರೋ ಕೆಲಸ ಬರ್ತೆ, ಆಗ ಚಾನ್ಸಸ್ಸು ಇರೋದಿಲ್ಲ. ಹಾಗಾಗಿದ್ರೆ ಯಜ್ಞ, ದಾನ, ತಪಸ್ಸು ಈ ಮೂರನ್ನ ಮಾಡಿದ್ರೆ ಎಂಥದ್ದನ್ನು ಸಾಧಿಸಬಹುದು? ಯೋಚನೆ ಮಾಡಿದ ನಾವು ಕ್ಷತ್ರಿಯರು, ಯಜ್ಞದಿಂದ ಮಾಡೋದು ಭಾರಿ ಶ್ರೇಷ್ಠ ಅಂತ ಯೋಚನೆ ಮಾಡಿದವನೇನೆ ಸೀದ ಯಜ್ಞ ಮಾಡಿದ ಪುರೋಹಿತರು ಬೇಕಲ್ಲ, ಹುಡ್ಕೊಂಡು ಹೊರಟ. ಇವತ್ತು ಪುರೋಹಿತರು ನಮಗೆ ನೆನಪಾಗ್ತಾರೆ, ಇಂಥ ಮದುವೆ ಮುಂಜೆ ಇಂಥ ಕೆಲಸ ಬಂತ, ಒಂದು ಪುರೋಹಿತರು ಜ್ಞಾಪಕ ಆಗ್ತಾರೆ. ಆದ್ರೆ ಹುಡುಕೋದು ಮಾತ್ರ ಸರಿ, ಅವ್ರು ಯಾವನಾದ್ರೂ ಕರ್ಕೊಂಬಾರೆ ಅಂದ್ಬಿಡ್ತಾರೆ, ಮುದುವೆ ಯಾವನಾದ್ರೂ ಕರ್ಕೊಂಬಾರ ಯಾರಾದ್ರೂ ರೆಡಿ ಇರ್ತಾರೆ ಬಂದ್ಬಿಡ್ತಾನಪ್ಪ. ಯಾವನಾದ್ರೂ ಪುರೋಹಿತನ ಕೈಯಲ್ಲಿ ಮಾಡಿಸಿದರೆ ಕೆಲಸ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ. ಯಾವನೋ ಡಾಕ್ಟರ್ಗೆ ಆಪರೇಷನ್ ಮಾಡ್ಕೊಂಡ್ಬಿಡ್ತಾರ, ಯಾರು ಕರೆ ಕೊಯ್ದು ಬಿಡಲಿ ಹಾರ್ಟ್ ಅಂತ ಗಿಡ ಕೊಲೆ ಮಾಡ್ತಾನೆ ಅಷ್ಟೇ, ಸಾಧ್ಯ ಇಲ್ಲ. ಎಕ್ಸ್ಪರ್ಟ್ ಅನ್ನು ಹುಡ್ಕೊಂಡು ಹೋಗ್ತಾರೆ. ಇವತ್ತು ಹೇಗೆ ವೈದ್ಯರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ ಹೋಗ್ತೇವಲ್ಲ, ಪುರೋಹಿತರ ಸಿಕ್ಕಾಪಟ್ಟೆ ಹಿಡಿಯಕ್ಕೆ ಹೋಗಬೇಡಿ, ಅವ್ರು ಎಕ್ಸ್ಪರ್ಟ್ ಆಗಿರ್ಬೇಕು. ಅವರಿಂದ ಕೆಲಸ ಆಗುತ್ತೆ ಹೊರತು ಬೇರೆಯವರಿಂದ ಕೆಲಸ ಆಗೋದಿಲ್ಲ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತಿನ ದಿವಸ ಕಣ್ಣು ಕಂಡವ್ರನ್ನ ಯಾರು ಏನು ಬಾರ ಫ್ರೀ ಇದ್ದೀರಾ, ಅದು ಬೇರೆ. ಜೊತೆಗೆ ಡಾಕ್ಟರ್ ಫ್ರೀ ಇದ್ರೆ ಆಪರೇಷನ್ ಮಾಡಿಸಿದ್ರೆ ಸಾಮಾನ್ಯವಾಗಿ ಇನ್ಎಫಿಷಿಯಂಟ್ ಡಾಕ್ಟರ್ ಫ್ರೀನೇ ಇರ್ತಾನೆ, ಯಾರು ಬರೋದಿಲ್ಲ ಆದ್ರಿಂದ ಫ್ರೀ ಇದ್ದೇ ಇರ್ತಾರೆ. ಅವ್ರ ಕೈಲಿ ಮಾಡ್ಸಕ್ಕೆ ಆಗೋದಿಲ್ಲ, ಫ್ರೀ ಇದ್ದವ್ರು ಆಗ ಬರ್ದಕ್ಕೆ. ಅದಕ್ಕೆ ಎಷ್ಟು ಎಂಗೇಜ್ ಆಗಿದ್ರು ಪರವಾಗಿಲ್ಲ, ಎಕ್ಸ್ಪರ್ಟ್ ಆಗಬೇಕು, ಕ್ಯೂದಲ್ಲಿ ನಿಂತ್ಕೊಂಡು ಮಾಡಿಸ್ಕೋಬೇಕು. ಅದಕ್ಕೆ ಒಳ್ಳೆಯ ಪುರೋಹಿತನ ಹುಡುಕ್ಬೇಕೇ ಹೊರತು ನಾವೇನಾದರೂ ಅವಸರ ಪಟ್ಟಿವಿ ಅಂದರೆ ಕೆಲಸ ಕೆಟ್ಟ ಹಾಳಾಗಿ ಹೋಗುತ್ತೆ. ಇವತ್ತು ನಮ್ಮ ಕಲಿಯುಗದಲ್ಲಿ ಯಾತಕ್ಕೆ ಮಂತ್ರತಂತ್ರ ಕೆಲಸ ಮಾಡೋದಿಲ್ಲ ಅಂದರೆ ಕೇಳೋರಿಗೆ ಅರ್ಹತೆನೇ ಇಲ್ಲ, ಎಲಿಜಿಬಿಲಿಟಿನೇ ಇಲ್ಲ ಅವರಿಗೆ. ಅವನು ಶ್ರೇಷ್ಠವಾದ ರೀತಿಯಲ್ಲಿ ಬದುಕ್ತಾನೆ, ಅವನು ಶ್ರೇಷ್ಠ ಪುರೋಹಿತನಾಗ್ತಾನೆ ಅಂತ ಅವನು ಹಿಡಿಯೋದೇ ನಮ್ಮ ಜಾಣತನ ಆಗಬೇಕು. ಹುಡ್ಕೊಂಡು ಹೋದನಂತೆ ಆಗ ತುಂಬ ಹೆಸರು ಮಾಡಿದ ಪುರೋಹಿತರು ಅಂದರೆ ಇಬ್ಬರಿದ್ರು, ಅಣ್ಣ ತಮ್ಮ, ಯಾಜ ಉಪಯಾಜ ಅಂತ ಅವರ ಹೆಸರು. ಯಾಜ ಅಣ್ಣ, ಉಪಯಾಜ ತಮ್ಮ, ಭಾರಿ ದೊಡ್ಡ ಪುರೋಹಿತರು ಅವರೆಲ್ಲ. ಆಗಿನ ಕಾಲದ ಪುರೋಹಿತರು ಅಂದ್ರೆ ದೇವರನ್ನ ಕಂಡವರು. ಇವತ್ತು ಮಂತ್ರ ಕೂಡ ಬರೋದಿಲ್ಲ ಜನಗಳಿಗೆ, ದೇವರನ್ನ ಕಾಣೋದು ಬೇಡ, ಮಂತ್ರ ಕೂಡ ಬರೋದು ತುಂಬಾ ಜನಗಳಿಗೆ. ಸೋಮಾನ ಹೋಗ್ತಾರೆ, ವಾಯುಸ್ತುತಿ ಹೇಳಿ ಬರ್ತಾರೆ. ಅದು ಗೊತ್ತು, ಯಾರೋ ಬನ್ನಿ, ಅದು ಯಾರೋ ಒಬ್ಬ ರೆಕಾರ್ಡ್ ಮಾಡಿ ಕಳಿಸಿದರೆ ಪಾಪ ಒಂದಷ್ಟು ಬಂದು ಮಂತ್ರ ಕೂಡ ಹೇಳಿಲ್ಲ ಅಂತ ಪುಣ್ಯಾತ್ಮ. ಯಾಕೆ ಅಂತ ಕೇಳಿದ್ರೆ ಆಮೇಲೆ ನಾನು ಬರೋದಿಲ್ಲ ಅಂತ ಆಮೇಲೆ ಹೇಳಿದ್ ಮುಗಿದ್ಮೇಲೆ ಹೇಳಿ. ಸರಿ ಗೊತ್ತು ಪಾಪ, ಇವನಿಗೆ ಗೊತ್ತಿಲ್ಲ ಮಾಡ್ಸನ್ ಎಷ್ಟು ಮೂರ್ಖರಾಗ್ತಾರೆ. ಇದರಿಂದ ಜನ ಏನ್ ಮಾಡ್ತಾರೆ ಗೊತ್ತಾ? ಧರ್ಮದ ವಿಶ್ವಾಸ ತೆಗೆದು ಬಿಡ್ತಾರೆ, ಶಾಸ್ತ್ರದ ವಿಶ್ವಾಸ ತೆಗೆದು ಬಿಡ್ತಾರೆ. ತಮ್ಮ ತಪ್ಪಿನಿಂದ ನಾಲ್ಕು ಜನ ಡಾಕ್ಟರ್ ಕೆಟ್ಟ ಔಷಧಿ ಕೊಟ್ಟು ಬಿಟ್ರೆ ಡಾಕ್ಟರ್ ಮೇಲೆ ವಿಶ್ವಾಸ ಹೋಗೋದಿಲ್ಲ, ಈ ಮೆಡಿಕಲ್ ಸೈನ್ಸ್ ಮೇಲೆ ವಿಶ್ವಾಸ ಹೋಗಿಬಿಡುತ್ತಾರೆ. ಇವತ್ತು ಅದು ಎತ್ತಿ ಹಿಡಿಬೇಕಾದ ನಮ್ಮ ಜವಾಬ್ದಾರಿ. ಯೋಚನೆ ಮಾಡಬೇಕು, ಎಷ್ಟೋ ಜನ ಪುರೋಹಿತ ಎಷ್ಟು ಮಿಸ್ಗೈಡ್ ಮಾಡ್ತಾರೆ. ಎಷ್ಟು ಹೇಳಿದ್ದೆ ನಾನು, ಯಾರೋ ಪುರೋಹಿತ ಮಾತಾಡ್ತಾ ಕೂತಿದ್ರು ಒಂದು ಮಠದಲ್ಲಿ, ಯಾರೋ ಒಬ್ರು ಬಂದ್ರು, ಪಾಪ ಸ್ವಾಮಿ ಒಬ್ಬ ಶೂದ್ರ ವ್ಯಕ್ತಿ, ಪಾಪ ಒಳ್ಳೆ ಬಿಷ್ಟೆಯಿಂದ ಬಂದಿದ್ದಾನೆ, ಸ್ವಾಮಿ ಗೃಹ ಪ್ರವೇಶ ಮಾಡಬೇಕಾಗಿದೆ, ನಾ ಮೂರ್ತ ಇಟ್ಕೊಡಿ ಅಂತ ಕೇಳಿದ್ರೆ ಇಟ್ಕೊಟ್ಟ, ಲೆಕ್ಕ ಹಾಕಿದ್ರೆ ಎರಡೋ ಮಾಡಿದ್ರೆ ಇಟ್ಕೊಟ್ಟು ಬಿಟ್ಟ. ಮಂಗಳವಾರ, ಅಮಾವಾಸ್ಯೆ, ಸಾಯಂಕಾಲ ಪುರೋಹಿತ ಮರ್ತಿಟ್ಕೊಟ್ಟಿ ಲೆಕ್ಕ ಹಾಕಿ ಕೇಳಿದ್ರೆ, ಎಲ್ಲ ಆಚಾರ್ಯ ಹೀಗೆ ಇಟ್ಕೊಡ್ತೀರಾ ಅಂತ ಕೇಳಿದ್ರೆ, ಅವತ್ತು ನಾನು ಬಿಡುವಿದ್ದೀನಿ ಅದಕ್ಕೆ ಇಟ್ಕೊಟ್ಟೆ ಅಂತ ಹೇಳಿ. ಆ ವ್ಯಕ್ತಿ ಅಂತ ಗೊತ್ತಾ, ಪಾಪ ಸ್ವಾಮಿ ಹೇಳಿದ ನಾನಾಯ್ತು, ಅದು ಅಮಾವಾಸ್ಯೆ ಅಂತಾರಲ್ಲ ಅಂತ ಕೇಳಿದ ಆತ. ನಿನಗೆ ಅದೇ ಸರಿ ಹೋಗುತ್ತಯ್ಯ, ಇದು ಬೇರೆ, ಜೊತೆಗೆ ನೀನು ಹಳೆ ಬಾರಕ್ಕೆ ಅದೇ ಸರಿ ಹೋಗುತ್ತೆ. ಆ ವ್ಯಕ್ತಿ ಪಾಪ ಏನು ಗೊತ್ತಿರೋದಿಲ್ವಲ್ಲ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ನೋಡಿ, ಹಾಗಿದ್ರೆ ಸ್ವಾಮಿ ಸರಿ ಅಂದ್ಬಿಟ್ಟ. ಪಾಪ ಈ ರೀತಿ ಮಾಡಿದರೆ ಯಾರು ಜವಾಬ್ದಾರರು ನಾಳೆ? ಕೇಳಿ ನಾನು ಫ್ರೀ ಇದ್ದೇನೆ. ಅವ್ರು ಹೇಳ್ಬೇಕು, ನಾನು ಫ್ರೀ ಇಲ್ಲ, ಒಳ್ಳೆ ಮುಹೂರ್ತ ಇಟ್ಕೊಡಿ, ನಾನು ಅವ್ರು ಬರಲಕ್ಕೆ ಆಗೋದಿಲ್ಲ, ಇನ್ನೊಬ್ರು ಕರ್ಕೊಂಡು ಅಂತ ಹೇಳ್ಬೇಕು, ನೀನೇ ಹೋಗ್ಬೇಕು ಅಂತ ಹಣೆ ಬರ್ದಿರುತ್ತಾ? ಏನೂ ಇಲ್ಲ ಅಂದ್ರೆ ಇವೆಲ್ಲ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ರೆ ಕೆಟ್ಟದು. ಅದು ದೊಡ್ಡ ವ್ಯವಹಾರ, ಇನ್ನೊಬ್ರ ಕೈಯಲ್ಲಿ ಹೋಗಬಾರ್ದು, ನಾನೇ ಹೋಗ್ತೇನೆ, ಹಾಗೆ ಮಾಡಬಾರ್ದಲ್ಲ ಕೂಡ. ನಾನು ಸಂಬಂಧಪಡದೆ ಹೋದ್ರೆ ಅದು ಸರಿಯಾದ ಇದು ಗೊತ್ತಿಲ್ಲ ಅಂತ ಹೇಳ್ಬೇಕು, ಡಿಸ್ಕ್ರೇಟ್ ಮಾಡಬಾರ್ದು. ಇಂಥ ಜನ ಒಂದು ಎಕ್ಸಾಂಪಲ್ ಅಷ್ಟೇ, ತುಂಬಾ ಜನ ಅಂತವ್ರು ಸಿಗ್ತಾರೆ. ಒಳ್ಳೆಯವರು ಇಲ್ಲ ಅಂತಲ್ಲ, ಇದ್ದಾರೆ, ತುಂಬಾ ಕಡಿಮೆ ಅಷ್ಟೇ. ಎಲ್ಲ ಫೀಲ್ಡ್ನಲ್ಲೂ ಒಳ್ಳೆಯವರು ಕಡಿಮೆನೆ, ಅದರಲ್ಲಿ ಇನ್ನೂ ಕಡಿಮೆ ಎಂಬುದು ದುರಂತ. ಆದ್ರಿಂದ ಯಾಜ ಉಪಯಾಚಾರ ಹತ್ರ ಹೋಗಿ ಅವ್ರನ್ನ ಕೇಳಿದ್ರೆ ಅವರಂತಾರೆ, ನಾನು ಬರೋದಿಲ್ಲ. ನೋಡಿ, ಈಗ ಪುರೋಹಿತರು ಕರೆದ್ರೆ ಸಾಕು, ನಾಪ ಓಡೋಗ್ಬಿಟ್ಟಿರ್ತಾರೆ ಅವರಿಗಿಂತ ಮುಂಚೆನೆ, ನಾನು ಬರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ನಂದು ಅನುಷ್ಠಾನ ಬೇಕಾಗುತ್ತದೆ ಅಂತ ಹೇಳ್ತಾರೆ. ನಾನು ಸಿದ್ಧಿ ಮಾಡ್ಕೋತಾ ಇದ್ದೇನೆ, ನಾನೇ ನನ್ನೇ ಯಜ್ಞ ಮಾಡ್ತಾ ಇದ್ದೇನೆ, ಯಜ್ಞಗಳು ಬೇಕಾಷ್ಟು ಇಟ್ಕೊಂಡಿದ್ದೇನೆ, ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದೇನೆ, ಬರಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಕರಿತಿರೋದು ಪಾಶ್ಚಾತ್ಯ ದೇಶದ ರಾಜ, ಪ್ರತಿಷ್ಠಿತ ರಾಜ, ಅಂತ ದೊಡ್ಡ ಯಜ್ಞ ಮಾಡಬೇಕು ಅಂತ ಕರೆದ್ರೆ ಬರಲಿಕ್ಕಾಗೋದಿಲ್ಲ ಅಂತಾರಲ್ಲ, ಅವರು ಜೀವಾದಾರ್ಥದಲ್ಲಿ ಸಮರ್ಥರಾದವರು. ಯಾಕೆ ತಮ್ಮೇಲೆ ವಿಶ್ವಾಸ ಇದೆ ಅವರಿಗೆ, ತನ್ನ ಬೆಲೆ ಇರುವಂತ ಅವ್ರಿಗೆ ಗೊತ್ತಿದೆ, ನಾನು ಬರಲಿಕ್ಕ ನಿನಗಿಂತ ಒಳ್ಳೆ ಕೆಲಸನ ಮಾಡ್ತೇನಯ್ಯ ಅಂತ ಹೇಳಿದಾಗ ಆತನ ತಮ್ಮನ ಬಹಳ ಒತ್ತಾಯ ಮಾಡ್ತಾನೆ, ನಿಮ್ಮ ಅಣ್ಣಗೆ ಹೇಗಾದ್ರೂ ಹೇಳಿ, ಏನಾದರೂ ಮಾಡಿ, ಅವ್ರು ಬರಲೇಬೇಕು. ಎಷ್ಟು ದಿನ ಪುರೋಹಿತರು ಏನ್ ಮಾಡ್ತಾರೆ ಗೊತ್ತೇನು, ಒಪ್ಕೊಂಡ್ಬಿಡ್ತಾರೆ, 20 ಜನಕರು ಒಪ್ಕೊಂಡ್ಬಿಡ್ತಾರೆ. ಅವತ್ತಿಂದ ಸರ್ ನಾನು ಬಿಡುವಿಲ್ಲ, ಇನ್ನೊಬ್ರು ಕಳ್ಸಿಕೊಟ್ಬಿಡ್ತಾರೆ ಅಸಿಸ್ಟೆಂಟ್ ಅಂತ. ಅವತ್ತಿದ್ದು ಅಸಿಸ್ಟೆಂಟ್, ಅವ್ರೇನ್ ಮಾಡ್ಬೇಕು ಈ ಮಧ್ಯೆ, ಅವನಿಗೇನು ಬರೋದಿಲ್ಲ. ನಾ ಬಿಡುವಿಲ್ಲ ಅಂತ ಮೊದಲೇ ಹೇಳಿಬಿಟ್ರೆ ನೋಡಿ ಎಷ್ಟು ಪ್ರಾಮಾಣಿಕ, ನಾನಂತೂ ಬರೋದಿಲ್ಲ, ಒತ್ತಾಯ ಮಾಡಿದ್ರೆ ನೀವೇ ಬರಬೇಕು, ಒತ್ತಾಯ ಮಾಡಿದಾಗ ಆಗೋದಿಲ್ಲ ಅಂತ ಅವರು ಬರಬೇಕು ಅಂತ ಈತ ಅನೇಕ ಹೇಳ್ತಾರೆ. ದ್ರುಪದ ರಾಜ ಒಂದೊಂದೇ ಟೆಂಪ್ ಮಾಡಕ್ ಶುರು ಮಾಡ್ತಾರೆ, ನಿಮಗೆ ಅಷ್ಟು ಕೊಡ್ತೇನೆ ಇಷ್ಟು ಕೊಡ್ತೇನೆ ಅಂತ ಹೇಳ್ತಾ ಹೋಗ್ತಾರೆ. ಏನು ಕೊಟ್ಟರು ತಲೆ ಆಡಿಸೋದೇ ಇಲ್ಲ. ಕೊನೆಗೆ ಒಂದು ಮಾತು ಹೇಳ್ತಾರೆ, ನಿಮಗೆ ನಾನು 10 ಲಕ್ಷ ಗೋವುಗಳನ್ನು ಕೊಡ್ತೇನೆ ಬಂದರೆ ಅಂತ ಹೇಳಿದರು. 10 ಲಕ್ಷ ಗೋವುಗಳನ್ನು ಕೊಡ್ತೇನೆ. ಈ ಮಾತು ಕೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಅಲರ್ಟ್ ಆದ. ಈ ಗೋವುಗಳು ಅಂದರೆ ಬ್ರಾಹ್ಮಣರು ಪ್ರಾಣ ಬಿಡ್ತಾರೆ, ಇವತ್ತು ಪ್ರಾಣ ತೆಗಿತಾರೆ, ಇಂದು ಪ್ರಾಣ ಬಿಡ್ತಿದ್ರು ಅದಕ್ಕೆ. ಯಾಕೆ ಯಜ್ಞ ಆಗ ಮಾಡಬೇಕಾದ್ರೆ ತುಪ್ಪ ಬೇಕೇ ಬೇಕು, ಹಾಲು ಬೇಕು, ಮೊಸರು ಬೇಕು, ಅದಕ್ಕೆಲ್ಲ ಗೋವುಗಳೇ ಬೇಕು. ಇವತ್ತು ನಮಗೆ ಹಾಲು ಮೊಸರು ಬೇಕು, ಗೋವುಗಳು ಬೇಡ, ಡೈರಿಯಿಂದ ಕೊಟ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಸಾಕಬೇಕು ಅದನ್ನು, ಆಗ ನಮ್ಮ ಜೀವನದಲ್ಲಿ 2 ಪುಣ್ಯ ಬರ್ತದೆ. ಗೋವಿನ ಸಾಕಿದ ಮಾಡಿದ್ರೆ ಸಾಕಿದ ಪುಣ್ಯ, ಅವಾಗ ನಾವು ಬೆನಿಫಿಟ್ ತಗೊಳ್ಳೋ ಅರ್ಹತೆ ನಮಗೆ ಬರುತ್ತೆ. ಇಲ್ಲದೆ ಹೋದರೆ ಅವು ಹೇಗಾದ್ರಲ್ಲಿ ನಮಗೆ ಮಾತ್ರ ಫಲ ಬೇಕು ಅಂತ ಅರ್ಥ ಅಲ್ಲ. ಬ್ರಾಹ್ಮಣರು ಯಾವ ರಾಜ್ಯಕೋಶಗಳಿಗೂ ಅಟ್ರಾಕ್ಟ್ ಆಗೋದಿಲ್ಲ. ಗೋವುಗಳನ್ನು ಪಾಲನೆ ಮಾಡೋದೇ ದೊಡ್ಡ ಪುಣ್ಯ. ಅದು ಒಂದೊಂದು ಗೋವನ್ನು ಕಾಪಾಡಿದರೆ 33 ಕೋಟಿ ದೇವತೆಗಳಿಗೆ ಅನ್ನ ಹಾಕಿದ ಪುಣ್ಯ ಬರುತ್ತದೆ. ಆದರೆ ಹೊಟ್ಟೆ ತುಂಬ ಹಾಕಬೇಕಾಗಿಲ್ಲ. ನೀವೀಗ ಮನೆ ಮುಂದೆ ಹಸು ಬಂದು ನಿಂತ್ಕೊಂಡು ಬಿಟ್ರೆ ಒಂದಿಷ್ಟು, ಒಂದು ಮುಷ್ಟಿ ಹಾಕಿ ಒಂದಿಷ್ಟು ಬೆಲ್ಲ ಕೊಟ್ಟುಬಿಡಿ, ಆ ಕಾಲಕ್ಕೆ ನಿಮಗೆ ಏನೋ ಕೊಟ್ಟೆ ಅನಿಸುತ್ತೆ. ಅಷ್ಟು ದಿನ ದೇವತೆಗಳು ಅನುಗ್ರಹ ಮಾಡಿದಾಗ ಇದು ಗೋವುಗಳ ಮಹತ್ವ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಪಾಲನೆ ಮಾಡಿ ನೋಡಿ, ಅದನ್ನ ನಿಮ್ಮ ಜೀವನದ ರೀತಿನೇ ಬೇರೆ ಆಗಿಬಿಡುತ್ತೆ. ಅತ್ಯಂತ ವಾಸ್ತು ಚೇಂಜ್ ಮಾಡ್ತಾರೆ, ಇದನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ನೀವೀಗ ಮನೆ ಹೇಗಿದ್ರೆ ಏನಂತೆ, ನಿಮಗೆ ಮನೆ ದೊಡ್ಡದಲ್ಲ, ಮನಸ್ಸರಿ ಇರಬೇಕು. ಗೋಬ್ರಾಹ್ಮಣ ಹಿತಾಯ ಚ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗೋವನ್ನ ದಾನ ಕೊಡೋದು, ಗೋವನ್ನು ಸಂರಕ್ಷಣೆ ಮಾಡೋದು ನಿಜವಾದ ಜೀವನದ ದೊಡ್ಡ ಸಿದ್ಧಿ ಅಂತ ಕರೆದಿದೆ ಭಗವಂತ. ಅದಕ್ಕೇನೆ ಯಾವುದನ್ನ ಪಾಲನೆ ಮಾಡಿ ಹುಟ್ಟು ಬರಲಿಲ್ಲ, ಗೋಪಾಲ ಕೃಷ್ಣರ ಹುಟ್ಟು ಬರ್ತಾ ಇದ್ದ. ಅನಾಕುಲಂ ಗೋಕುಲ ಮುಲ್ಲಲಾತ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲ ಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಕೃಷ್ಣ ಇಷ್ಟಾರ ಅರ್ಥ ಮಾಡ್ಕೋಬಹುದಲ್ಲ, ಭಗವಂತ ಗೋಗಳ ಪಾಲನೆಗೋಸ್ಕರ ತಾನು ಅವತಾರ ಮಾಡಿ ಬಂದಿದ್ದಾನೆ ಅಂದಮೇಲೆ ನಾವು ಸ್ವಲ್ಪ ಆದರೂ ಪಾಲನೆ ಮಾಡಬೇಕಲ್ಲ. ಕೊನೆ ಪಕ್ಷ ಗೋ ಸಾಕ್ಲಿಕ್ಕೆ ಬರೋದಿಲ್ಲ, ಬೇಡ. ಅದಾಗಿ ಬಂದ್ರೆ ಕೊಡಬಾರದೆ, ನಮ್ಮ ಜನ ಕೊಡೋದಿಲ್ಲ, ಹೊಡಿತಾರೆ ಮತ್ತೆ, ಅದನ್ನು ಜೋರ ಹೊಡಿತಾರೆ. ಎಷ್ಟು ಹೊಡಿದ್ರೆ ಹೇಳ್ಕೊತಾರೆ ಗೊತ್ತಾ? ಆಮೇಲೆ ಹೇಗೆ ಹೊಡೆದಿದ್ದೇನೆ ಗೊತ್ತಾ? ಇದನ್ನು ಮಾಡಿದ್ರೆ ಬರಬಾರ್ದು, ಆ ರೀತಿ ಹೊಡೆದಿದ್ದೇನೆ ಅಂತ ಹೇಳ್ತಾರೆ. ಏನು ಪಾಪಿಷ್ಟ ಇರಬೇಕು ಲೆಕ್ಕ ಹಾಕಿ. ಗೋವಿನ ಬಾಲದಿಂದ ಈ ಮೂರ್ಛೆ ತಂದ್ಕೊಂಡ್ರೆ ಸ್ನಾನ ಮಾಡಿದಷ್ಟು ಇದು ಬರುತ್ತೆ, ಸ್ನಾನ ಮಾಡಿದಷ್ಟು ಪಾವಿತ್ರ್ಯ ಬರುತ್ತಲ್ಲ. ಗೋವಿನ ಬಾಲದಿಂದ ಮೂರ್ಛೆ ತಂದ್ಕೊಂಡು ಬಿಟ್ರೆ ಸ್ನಾನ ಮಾಡಿದಷ್ಟು ಒಂದು ಪ್ಯೂರಿಟಿ ತಂದುಕೊಡೋ ಶಕ್ತಿ ಇದೆ ಗೋವುಗಳ ಬಾಲಕ್ಕೆ. ನಮ್ಮ ಜನ ಅದನ್ನೇ ಅಭ್ಯಾಸ ಮಾಡಬಾರ್ದು, ಮೂರ್ಛೆ ಗೋವಿ ಅಂದ್ಕೊಂಡ್ಬಿಟ್ಟು ಹೋಗ್ಬಿಡುವ, ಹೇಗೋ ನೀರು ಸಿಗೋದಿಲ್ಲ ಅಂತೇಳಿ ಗೋವು ಹೇಗೋ ನಿಂತಿರುತ್ತೆಲ್ಲ. ಅದಲ್ಲ, ಆಪತ್ಕಾಲದ ಸ್ಥಾನದ ವಿಧಿ ಅದು. ಮತ್ತೆ ಅದನ್ನು ಮಾಡಿ ಮತ್ತೆ ಸ್ನಾನ ಮಾಡಿ. ಆಪತ್ಕಾಲದಲ್ಲಿ ಯಾವುದೋ ಪ್ರಸಂಗ ಸ್ನಾನ ಮಾಡಕ್ ಆಗ್ತಾ ಇಲ್ಲ, ಈಗ ಬೆಳಿಗ್ಗೆ ಅನ್ನಿಕ ಮುದೋಗಿಬಿಟ್ಟಿದೆ, ಏನೋ ಮೈಲಿಗೆ ಆದಾಗ ಆಯ್ತು, ಇಷ್ಟು ಮಾಡ್ಕೊಳ್ಳಿ. ಅದು ಸಬ್ಸ್ಟಿಟ್ಯೂಟ್ ಹೌದು, ಅದು ಇಡೀ ಸ್ಥಾನ ಸಬ್ಸ್ಟಿಟ್ಯೂಟ್ ಅಲ್ಲ, ಆಪತ್ಕಾಲಕ್ಕೆ ಒಳ್ಳೆ ಸಬ್ಸ್ಟಿಟ್ಯೂಟ್ ಆಗ್ತಕ್ಕಂಥ ಶಕ್ತಿ ಅದಕ್ಕಿದೆ. ಅದನ್ನ ಫಲ ಏನಾಗುತ್ತೆ ನೋಡ್ತೇವೆ ನಾವೀಗ. 10 ಲಕ್ಷ ಗೋವುಗಳು ಅಂದ ತಕ್ಷಣ ಅವ್ರು ಹೇಳ್ತಾರೆ, ಹಾಗಿದ್ರೆ ಬರ್ತೀವಿ ಅಂತ ಹೇಳಿದ್ರು. ಹಿಂದಿನ ಕಾಲ ಗೋದಾನ ಅಂದ್ರೆ, ಇವತ್ತಿನ ಕಾಲ ಗೋದಾನ ಅಂದ್ರೆ 100 ರೂಪಾಯಿ 200 ರೂಪಾಯಿ. ಒಂದ್ ದಿವಸದ ಮೇವು ಕೂಡ ಹುಲ್ಲು ಬರೋದಿಲ್ಲ ಅದಕ್ಕೆ ಪಾಪ. ಅದನ್ನ ಕೊಟ್ಟು ತಾಯಿ ತಂದೆ ವೈತರಣಿ ದಾಟಬೇಕು, ಪಾಪ ಚರಂಡಿ ದಾಟಲಿಕ್ಕಾಗಲ್ಲ, ವೈತರಣಿಯ ದಾಟಕ್ಕಾಗ್ತದೆ. ಅದರಿಂದ ಅಂದ್ರೆ ಎಲ್ಲ ಒಂದು ಮೋಸ ಮಾಡ್ತಿರೋದೆಲ್ಲ ಕೂಡ. ದೀರ್ಘ ಊಟಕ್ಕೆ ಕರೆದ್ಬಿಟ್ಟು ಒಂದಿಷ್ಟೇ ಇಷ್ಟಗಳು ಹಾಕಿಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳಿದ್ರೆ, ಅದು ಊಟ ಮಾಡೋದಿಲ್ಲ, ಅದು ಶಾಪ ಹಾಕ್ತೀನಿ, ನಿಮ್ಮ ಜೀವನ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಎಲ್ಲಿ ಖರ್ಚು ಮಾಡಬೇಕು, ಮಾಡಬೇಕಾಗ್ತದ? ಇಲ್ಲಿ ಡಾಕ್ಟರ್ ಅಡ್ಜಸ್ಟ್ ಹಾರ್ಟ್ ಆಪರೇಷನ್ 10 ರೂಪಾಯಿ ಮಾಡಿ ಅಂತ ಮಾಡಕ್ಕಾಗ್ತದಾ? ಯಾವ ಇದ್ರ ಆಸ್ಪಿರಿನ್ ಟ್ಯಾಬ್ಲೆಟ್ ತಗೊಳಕ್ಕದನ್ನ ತಂದೆ ಆದ ಖರ್ಚಿದೆ ಅದಕ್ಕೋಸ್ಕರ. ಆದ್ದರಿಂದ ಪ್ರಪೋರ್ಷನೇಟ್ ಆಗಿ ಅವನು ಖರ್ಚು ಮಾಡಕ್ ಸಾಧ್ಯ ಇಲ್ಲ, ಅವನು ಅದನ್ನು ಮೋಸ ಮಾಡ್ತಾನೆ ಹೊರತು ಎಂದು ಅದನ್ನ ಸಿದ್ಧಿ ಬರೋದಿಲ್ಲ. ಅಷ್ಟು ಹೊಟ್ಟೆಯಿಂದ ಹೊತ್ತು ಬೆಳೆಸಿದ ತಾಯಿ ತಂದೆಗೋಸ್ಕರ ಒಂದು ಗೋ ಕೊಡಷ್ಟು ಜೀವಾದ ಗೋ ಕೊಡಷ್ಟು ಬರೋದಿಲ್ಲ, ಯೋಗ್ಯತೆ ಇಲ್ವ ಅವನಿಗೆ? 100 ರೂಪಾಯಿ 200 ರೂಪಾಯಿ ಎಲ್ಲ ಆಗ್ಬೇಕಾ? ಸಾಧ್ಯ ಇಲ್ಲ. ಅದು ಎಷ್ಟು ಖರ್ಚು ಬೇಕು ಅಷ್ಟು ಮಾಡಲೇಬೇಕು, ಆಗ ಅದ್ರ ಫಲ ಸಿಗ್ತದೆ. ಇಲ್ಲದ ಹೋದ್ರೆ ಫಲ ಸಿಗದೆ ಸಂತಸ್ಯ ಇಲ್ಲ. ಅದಕ್ಕೆ ಒಪ್ಕೊಂಡ ತಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ. ಹಾಗಿದ್ರೆ ಬರ್ತೇವೆ ಅಂದ್ರು. ಪಾಂಚಾಲಪಟ್ಟಣಕ್ಕೂ ಗಂಗಾ ತೀರದಲ್ಲೇ ವೇದಿಕೆ ಹಾಕ್ತಾರೆ. ಅತ್ಯಂತ ವೈಭವದಂತಹ ಯಜ್ಞ ಪ್ರಾರಂಭವಾಗ್ತಾ ಇದೆ. ಆ ಯಾಜೋಪಯಾಜರು ಅಂದ್ರೆ ಮುಂದೆ ಹೇಳ್ತಾರೆ, ಯಾಜೋಪಯಾಜ ಮುಖನಿಸ್ತೃತ ಏಷ ಮಂತ್ರ ನಾಸತ್ಯ ತಾರ್ಹ. ಯಾರೇ ಮಂತ್ರ ಹೇಳ್ಕೊಟ್ಟಿದ್ದು ಅವರ ಅದರಿಂದ ಕೆಲಸ ಆಗಲೇಬೇಕು. ಇವ್ರು ಲೆಟರ್ ಕೊಟ್ರ ಗ್ಯಾರಂಟಿ ಅಪಾಯಿಂಟ್ಮೆಂಟ್, ಅವ್ರು ಲೆಟರ್ ಕೊಟ್ಟರು ಅಂದ್ರೆ ಕೆಲಸ ಸಿಕ್ಕಿರ್ಬೇಕು ಅಂತ ಒಂದು ವರ್ಚಸ್ಸು ಇರ್ತದೆ. ಯಾಜೋಪಯಾಜರು ಮಾತು ಹೇಳಿದ್ರು ಅಂದ್ರೆ ಕೆಲಸ ಆಗಬೇಕು. ಎಲ್ಲ ಮಾಡಿದ್ರು, ಎಲ್ಲ ವೈಭವದ ಯಜ್ಞ ನಡೀತಾ ಇದೆ. ಇನ್ನೇನು ಪೂರ್ಣಾಹುತಿ ಹಾಕಬೇಕಾಯ್ತು, ಎಲ್ಲ ಮುಗಿದೋಯ್ತು. ಆಹುತಿ ಕೊಡಬೇಕು, ಪೂರ್ಣಾಹುತಿ ಹಾಕಬೇಕು, ಪ್ರಸಾದ ಕೊಡಬೇಕಷ್ಟು. ಆ ಸ್ಥಿತಿ ಬಂದಿದೆ ಯಜ್ಞ. ಅಷ್ಟೊತ್ತಿಗೆ ಮಹಾರಾಣಿನ ಕರಿ ಅಂತ ಹೇಳಿದ್ದಾರೆ, ಮಹಾರಾಣಿನ ಕರಿ ಅಂತ ಹೇಳಿದ್ದಾರೆ. ಕರೀಲಿಕ್ಕೆ ಅಂತ ಹೋಗ್ತಾರೆ. ಅಮ್ಮ ದ್ರುಪದ ರಾಜನ ಪತ್ನಿ ಮಹಾರಾಣಿ ಬರಬೇಕಂತೆ, ಪುರೋಹಿತರು ಕರೀತಾ ಇದ್ದಾರೆ. ಬರಬೇಕು ಅಂತ ಹೇಳಿದ ತಕ್ಷಣ ಆಕೇನು ಮಾಡಿಲ್ಲಂತೆ, ನೋಡಿ ದೇವರು ಹೇಗೆ ಬುದ್ಧಿ ಕೊಡ್ತಾರೆ ಹೇಳೋದಕ್ಕಾಗೋದಿಲ್ಲ. ಅಲಂಕಾರ ಮಾಡ್ಕೋತಾ ಇದ್ಲಂತ. ಮಹಾಭಾರತ ಓದಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ, ಲಿಫ್ಟ್ ತಚ್ಕೋತಾ ಇದ್ಲಂತ ಪಾಪ. ಇದು ಮಹಾಭಾರತ ಎಷ್ಟು ಅಡ್ವಾನ್ಸ್ ವಿಷಯ ಕೊಡುತ್ತದೆ. ಯಾವ್ದೋ ಮರಾಠ ಲಿಪ್ಸ್ಟಿಕ್ ಅಲ್ಲ, ನ್ಯಾಚುರಲ್ ಮಾಡ್ಕೊಡ್ತಕ್ಕಂಥ ವಸ್ತುಗಳು. ಇದರಿಂದ ನಿಮ್ಗೆ ಏನೋ ರೋಗಗಳು ಬರಬಹುದು. ಯಾವ್ದೋ ಬಣ್ಣ ಹಾಕಿಬಿಟ್ಟಿದ್ರು ಅದ್ರಲ್ಲಿ ಹಾಗಲ್ಲ. ಸಹಜವಾಗಿ ಬಣ್ಣ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂತಹ ವಸ್ತುಗಳು ನಮ್ಮ ಜನ ಕಳ್ಕೊತಾ ಕಳ್ಕೊತಾ ಬಂದ್ಬಿಟ್ರಷ್ಟೇ. ಎಲ್ಲ ಇವತ್ತು ಯಾವ್ದನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಿಜವಾದಂತಹ ಅಲಂಕಾರವೂ ಆಗಿರಬೇಕು, ಆರೋಗ್ಯವೂ ಬಂದಿರಬೇಕು, ದೇವತೆಗಳು ಮೆಚ್ಚಬೇಕು ಅಂತ ಅಲಂಕಾರ ಸಾಮಗ್ರಿಗಳ ಬಗ್ಗೆ ಮಹಾಭಾರತ ಮಾಹಿತಿ ಕೊಡುತ್ತೆ ಎಂಬುದು ಆಶ್ಚರ್ಯ. ಕರೆ ಅಲಂಕಾರ ಮಾಡ್ಕೋತಾ ಇದ್ಲಂತೆ. ಬರಬೇಕು ಅಂತ ಕರೆದ್ರೆ ಸ್ವಲ್ಪ ಇರೋ ಅಲಂಕಾರ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ರು. ಅಲಂಕಾರ ಮುಗಿಸ್ಕೊಂಡು ಬರ್ತೇನೆ. ಪುರೋಹಿತರು ತಾನೇ ಸ್ವಲ್ಪ ಕಾಯಿಲಿ, ಲೆಟ್ ಟೈಮ್ ವೇಟ್ ಅಂತಾರಲ್ಲ, ಸ್ವಲ್ಪ ಕಾಯಿರಿ, ನಾನು ಮಹಾರಾಣಿ ತಾನೇ. ಆಚಾರ್ಯ ಬರೀತಾರೆ, ಸಾ ಅಹಂಕಾರಾತ್ ವಿಳಂಬಯತೆ, ಅಹಂಕಾರದಿಂದ ಸ್ವಲ್ಪ ಹೊರ ತಡ ಮಾಡ್ತಾ ಇದ್ದ. ಅಲಂಕಾರ ಮಾಡ್ಕೋತಾ ಇದ್ಲು, ಅಹಂಕಾರ ಪಟ್ಟು. ಅಲಂಕಾರ ಮಾಡ್ಕೊಂಡು ಬರಬಾರ್ದ ಹಾಗಿದ್ರೆ ಅದಕ್ಕೆ ಹೇಳ್ತಾರೆ, ಅಲಂಕಾರ ಇರಲಿ ಅಹಂಕಾರ ಬೇಡ ಅಂತ ಹೇಳ್ತಾರೆ. ಅಹಂಕಾರ ಬಿಡೋದಕ್ಕಿಂತ ಅಲಂಕಾರ ಇನ್ನೊಂದಿಲ್ಲ. ಅಹಂಕಾರ ವಿನಯೋಹಿ ಭೂಷ ಇತಿ ಸರ್ವರಸಂ. ಅಲಂಕಾರಕ್ಕೆ ಹೊತ್ತ ಅದು ಒಂದು, ಅದು ಸ್ವಲ್ಪ ಮಾಡ್ಕೊಂಡು ಹೋದ್ರೆ ಸಾಲದ. ಆ ಕಾಲಕ್ಕೆ ಏನೋ ಬುದ್ಧಿ ಬಂದ್ಬಿಡ, ಅವಳಿಗೆ ಕೆಟ್ಟವಳೇನೋ ಅಲ್ಲ ಪಾಪ. ಆ ಸಮಯದಲ್ಲಿ ಬಂದ ಅಹಂಕಾರ, ಒಂದು ಕ್ಷಣಕ್ಕೆ ಬಂದ ಅಹಂಕಾರ ಏನೇನು ಮಾಡುತ್ತೆ ಅಂದ ಮೇಲೆ ಜನ್ಮ ಪೂರ್ತಿ ಅಹಂಕಾರ ಬಡ್ರ ಗತಿ ಏನಾಗಬೇಕು? ಅಷ್ಟೊತ್ತಿಗೆ ಅವ್ರು ನೋಡಿದ್ರು, ಅವ್ರು ತಮ್ಮ ಕೆಲಸಕ್ಕೆ ಹೋಗಬೇಕಾಗಿದೆ ಪಾಪ, ತುಂಬಾ ಏನೋ ನಿರ್ವಾಹ ಇಲ್ಲದೆ ಬಂದಿದ್ರು, ತುಂಬಾ ಕೇಳಿದ್ದ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅಂತಾರಂತೆ, ನೋಡು ನಿನ್ನ ಹೆಂಡತಿ ಬರ್ತಾ ಇಲ್ಲ, ಬೇಗ ಬರ್ತಾಳೋ ಇಲ್ಲೋ, ಕರೆ ಇನ್ನೂ ಬರ್ತಾಳೆ, ಬರ್ತಾ ಇಲ್ಲ. ಅವ್ರು ಸಿಟ್ಟು ಬಂತಂತವ್ರಿ ಪಾಪ, ಪೂರ್ಣಾಹುತಿ ಹಾಕೇ ಬಿಟ್ರು. ಪೂರ್ಣಾಹುತಿ ಹಾಕಿದ್ರು, ಅವ್ರು ಪ್ರಸಾದ ಕೊಡಬೇಕಲ್ಲ ಅವಳಿಗೆ, ಅವಳು ಇಲ್ಲ ಈಗ, ಆಗ್ನೇನೆ ಹಾಕಿಬಿಟ್ರು ಪ್ರಸಾದ. ಅದೇ ಹೋಮಕುಂಡದಲ್ಲೇ ಪ್ರಸಾದ ಹಾಕಿಬಿಟ್ಟಾರೆ. ಜನ ಎಲ್ಲ ಒಂದು ಕ್ಷಣ ಏನ್ ತಿಳ್ಕೊಂಡ್ಬಿಟ್ರು, ಸಿಟ್ಟು ಬಂತಿವರಿಗೆ ಬಿಸಾಕಿಬಿಟ್ರು, ಸುಟ್ಟೋಯ್ತು ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಎಂಥ ಸಿದ್ಧ ಪುರುಷರು ಗೊತ್ತ, ಯಾಜ ಉಪಯಾಜರುಗಳು, ಅವ್ರು ಹಾಕಿದ ಮಂತ್ರ, ಅವ್ರು ಹಾಕಿದ ಹವಿಸ್ಸು, ಅವರ ಚಿಂತನೆ ಒಂದು ವ್ಯರ್ಥವಾಗಲೇ ಇಲ್ಲ. ನೋಡ್ತಾ ಇದ್ದಾರೆ, ನೋಡ್ತಿರ್ಲಿಕ್ಕೇನೆ ಯಜ್ಞಕುಂಡದಿಂದ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾ ಇದ್ದಾರೆ ಮೇಲಕ್ಕೆ. ಯಜ್ಞಕುಂಡದಿಂದ ಸ್ಥಳ ತಳ ಹೊಡಿತಾ ಇದ್ದಾರೆ. ಅದೃಷ್ಟತ್ವ ದ್ಯೋತನತ್ವಾಚ ಅಂತ ಕರೀತಾರೆ. ಬೆಂಕಿ ಹೇಗಿರುತ್ತೆ, ಜೋರ ಹೊಡಿತಾ ಇದ್ದಾರೆ. ಮೈ ತುಂಬಾ ಬಂಗಾರದ ಆಭರಣಗಳು ಬೇರೆ, ಕಿರೀಟ ಕುಂಡಲ ಎಲ್ಲ ಇದೆ. ಕರ್ಣಲೇ ಬರೀ ಕರ್ಣಕುಂಡಲ ಕವಚ ಇತ್ತಷ್ಟೇ, ಎಲ್ಲ ಇದೆ ಅವನಿಗೆ. ರಥ ಕುದುರೆಗಳು, ಅದರ ಸಮೇತ ಯಜ್ಞವೇದಿಗೆ ಜೋರಾಗಿ ಎದ್ದು ಬರ್ತಾ ಇದ್ದಾರೆ. ಇವತ್ತಿನ ಯಜ್ಞವೇದಿಲ್ಲ ಯಾರು ಕೂಡ, ಯಾಕೆ ಗೊತ್ತು? ಇಷ್ಟೇ ಇಷ್ಟೇ ಯಾರು ಎದ್ದು ಬರ್ತಾರೆ ಅವಳು ಪಾಪ. ಮಿನಿಮಮ್ ತುಪ್ಪ ಹಾಕ್ಬೇಕಾದ್ರೆ ಹನಿ ಹನಿ ಹಾಕ್ತಿರ್ತಾನೆ ಪಾಪ. ಇಡೀ ಪವನ ಇಷ್ಟು ಪವಮಾನ ಹೋಮ ತುಪ್ಪದ ಪವನ ಒಳ್ಳೆ ಮಕ್ಕಾಗುತ್ತಾ? ತುಪ್ಪ ಅಂದ್ರೆ ದೇವತೆಗಳ ಅನ್ನ ಅಂತ ಕರೀತಾರೆ. ಹವಿಸ್ ಅಂದ್ರೆ ಸುರಿತಿರ್ಬೇಕು ಅದ್ರೊಳಗೆ, ಸ್ವಾಹ ಅಂತ ಹೇಳಿದ್ರೆ ಪೂರ್ತಿ ಬರಬೇಕದು. ಏ ಸಿಡಿಸಿದ್ರೆ ತುಪ್ಪ ಹವಿಸ್ತಾಗತ್ತಾ? ಹೀಗಾಗಿ ಯಾವ ಕೆಲಸ ಆಗೋದೇ ಸರಿಯಾಗಿ ಮಾ ದೊಡ್ಡ ಯಜ್ಞ ವೇದಿ ಅದು ಒಂದು. ರಥದ ಸಮೇತ ಎದ್ದು ಬರ್ತಾ ಇದ್ದಾನೆ, ನೋಡ್ತಾ ಇದ್ದಾರೆ. ಬಂದಿದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅಗ್ನಿದೇವರೇ ಹುಟ್ಟಿ ಬರ್ತಾ ಇದ್ದಾನೆ. ಅದಕ್ಕೆ ಬಂದವನು ಯಾರು ಗೊತ್ತಾ? ದುಷ್ಟದ್ಯುಮ್ನ ಹುಟ್ಟಿ ಬಂದ. ಮುಂದೆ ಮಹಾಭಾರತದಲ್ಲಿ ಇಡೀ ಪಾಂಡವರ ಸೇನೆಗೆ ಅವನೇ ಸೇನಾಧಿಪತಿ. ಅಂತ ಮಹಾನುಭಾವ ಹುಟ್ಟಿ ಬಂದ, ಜನರು ನೋಡ್ತಾ ಇದ್ದಾರೆ. ದುಷ್ಟತ್ವ ದ್ಯೋತನತ್ವಾಚ್ಯ ದುಷ್ಟದ್ಯುಮ್ನ ಇತಿ ರೀತಃ ನಾಮಕರಣ ಆಗಿಹೋಯ್ತಾಗ್ಲಿ. ಅಶರೀರ ಮಾಡಿ ಮಾತು ಬರ್ತಾ ಇದೆ, ದುಷ್ಟದ್ಯುಮ್ನ ಅಂತ ಇವನ ಹೆಸರು, ನಿನ್ನ ಮಗ ಅಂತ ಹೇಳಿ ಹೇಳಿದರು. ಹೊರಗೆ ಬಂದವ ನೋಡ್ತಾ ಇದ್ದಾರೆ ಹಾಗೇನೆ. ಆಶ್ಚರ್ಯ, ಹಿಂದೆನೆ ಒಂದು ಮಹಾ ಒಬ್ಬ ದೊಡ್ಡ ವ್ಯಕ್ತಿ ಎದ್ದು ಬರ್ತಾ ಇದ್ದಾಳೆ, ಒಬ್ಬ ಸ್ತ್ರೀ ಹುಟ್ಟಿ ಬರ್ತಾ ಇದ್ದಾಳೆ. ನೋಡ್ತಾ ಇದ್ದಾರೆ, ಜಗತ್ತಿನ ಸೌಂದರ್ಯದ ರಾಶಿಯನ್ನ ಕಂಡೇ ಇರಲಿಲ್ಲವಂತೆ. ಅದ್ವಿತೀಯವಾದ ಸುಂದರಿ. ಅದು ಎಕ್ಸೆಪ್ಷನ್, ಇಬ್ಬರೇ ಇಬ್ಬರು ರುಕ್ಮಿಣಿ ಸತ್ಯಭಾಮೆಯರನ್ನ ಬಿಟ್ಟರೆ ಇನ್ಯಾರು ಹಾಗಿರಲಿಲ್ಲ. ಅತ್ಯಂತ ಲೋಕ ಸುಂದರಿ ಮೇಲೆ ಹುಟ್ಟಿ ಬಂದವನ ಅಗ್ನಿ ಅವತಾರ ಏನು ಹೊಡಿತಾ ಇದ್ನಲ್ಲ, ಅದಕ್ಕಿಂತ ಸಾವಿರಾರು ಪಟ್ಟು ಕಾಂತಿ ಜಾಸ್ತಿ. ಇವನು ಹುಟ್ಟಿ ಬಂದಾಗ ತರುಣ, ಇವನು ಇವಳು ತರುಣಿ, ಮೇಲೆ ಕಾಗೆ ಹುಟ್ಟಿ ಬರ್ತಾ ಇದ್ದಾಳಂತೆ. ಅಸಿರವಾಣಿ ಮಾತು ಹೇಳ್ತಾ ಇದೆ, ಈಗ ಬಂದಿರತಕ್ಕಂಥ ವ್ಯಕ್ತಿ ಯಾರು ಗೊತ್ತೇನು, ಸಾಕ್ಷಾತ್ ಸುರಲೋಕಮಿಯಂ ಕಾರ್ಯೇ ಕರಿಷ್ಯತಿ ಸುಮಧ್ಯಮ. ಸಾಕ್ಷಾತ್ ಭಾರತೀ ದೇವಿ ಅವತಾರ ಮಾಡಿ ಬರ್ತಾ ಇದ್ದಾಳೆ, ಸಾಕ್ಷಾತ್ ಭಾರತಿ ಅವತಾರ ಈಕೆ ಅಂತ ಹೇಳಿ ಆಚಾರ್ಯವಾಣಿ ನುಡಿತಾ ಇದೆ. ಎಂಥವಳು ಗೊತ್ತಾ ಈಕೆ, ಈಕೆ ಸರ್ವಯೋಷಿದ್ವರ ಕೃಷ್ಣ ನಿನೀಶು ಕ್ಷತ್ರಿಯಾನ್ ಕ್ಷಯಂ ಸುರಕಾರ್ಯಮಿಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ಮಹಾಭಾರತದ ಶ್ಲೋಕ, ಇವಳು ಸಾಮಾನ್ಯಳಲ್ಲ, ಇಡೀ ಕ್ಷತ್ರಿ ದುಷ್ಟ ಕ್ಷತ್ರಿಯ ಕುಲವನ್ನ ನಾಶ ಮಾಡತಕ್ಕಂತಹ ಒಂದು ನೆಪವಾಗಿ ಬರ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ದೇವ ಕಾರ್ಯಕ್ಕೋಸ್ಕರ ಅವತಾರ ಮಾಡಿ ಬಂದಿದ್ದಾಳೆ. ಸುರ ಕಾರ್ಯಮಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಆ ವ್ಯಕ್ತಿ ಅಷ್ಟು ಸುಂದರಿ, ಬಣ್ಣದಲ್ಲಿ ಸ್ವಲ್ಪ ಕಪ್ಪಿದ್ಲಂತ, ಇದು ವಿಶೇಷ. ದ್ರೌಪದಿ ಬಣ್ಣ ತುಂಬಾ ಜನ ಗೊತ್ತಿಲ್ಲ, ಕಪ್ಪು ಬಣ್ಣ ದ್ರೌಪದಿ ಅಂತ ಹೇಳ್ತಾರೆ. ಕಪ್ಪು ಅಂದ್ರೆ ಯಾವುದೋ ಕಪ್ಪಲ್ಲ, ಕೃಷ್ಣನ ಇತ್ತ ಕೃಷ್ಣನ ಬಣ್ಣ ಇದ್ದಾಗಿತ್ತು, ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ಬಿಟ್ಟು ಕೃಷ್ಣನಿಗೆ ಕೃಷ್ಣ ಅಂತ ಕರೀತಾರೆ. ದ್ರೌಪದಿಗೆ ದ್ರೌಪದಿ ಎಂಬ ಇತ್ತ ಹೆಸರಲ್ಲ, ತಂದೆ ದ್ರುಪದ ಅದಕ್ಕೆ ದ್ರೌಪದಿ ಅಂತ ಹೆಸರು ಬಂತಷ್ಟೇ. ಇಟ್ಟ ಹೆಸರು ಕೃಷ್ಣ ಅಂತ ಹೆಸರಿಟ್ಟರು. ಕೃಷ್ಣ ಈತ ಕೃಷ್ಣ ಅಂತ, ಕೃಷ್ಣನಿಗೆ ಇಟ್ಟ ಹೆಸರು ಕೃಷ್ಣ, ಇಟ್ಟ ಹೆಸರು ಕೃಷ್ಣ. ದ್ರೌಪದಿ ದೇವಿ ಹಾಗೆ ಅವತಾರ ಮಾಡಿ ಬಂದಾಗ ಕೃಷ್ಣ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂದ್ರೆ ಉತ್ಕೃಷ್ಟತ್ವಾಧಿ ಯೋಷಿತಾಂ. ಉತ್ಕೃಷ್ಟತ್ವಾಧಿ ಯೋಷಿ ಉತ್ಕೃಷ್ಟ ಅಂತ, ಸಕಲ ಸ್ತ್ರೀಯರಲ್ಲೂ ಕೂಡ ಜೀವನಲ್ಲಿ ಮುಖ್ಯ ಪ್ರಾಣ ಹೇಗೆ ಜೀವೋತ್ತಮನೋ, ಸ್ತ್ರೀ ಜೀವರಲ್ಲಿ ಅತ್ಯುತ್ತಮ ಉತ್ತಮ ಜೀವಳಾದ್ದರಿಂದ ಕೃಷ್ಣ ಅಂತ ಹೆಸರು ಬಂತು. ಇನ್ನು ಉತ್ಕೃಷ್ಟ ಆನಂದಿನೀಯತಃ, ನೋಡಿದ ಜನಗಳಿಗೆ ಭಕ್ತಿ ಮಾಡತಕ್ಕಂಥ ಜನಗಳಿಗೆ ಆನಂದ ಕೊಡತಕ್ಕಂತಹ ಒಂದು ಸ್ವಭಾವ ಇದ್ದಿದ್ದರಿಂದ ಉತ್ಕೃಷ್ಟ ಕೃಷ್ಣ ಅಂತ ಕರೆದಿದ್ದಾರೆ. ನಾ ಅಂದ್ರೆ ಆನಂದ ಅಂತ, ಉತ್ಕೃಷ್ಟ ಆನಂದಿನೀಯತಃ, ಉತ್ಕೃಷ್ಟವಾದ ಆನಂದವನ್ನು ಕೊಡ್ತಾನೆ ಎಂಬ ಕಾರಣಕ್ಕೆ ಕೃಷ್ಣಾಸ ವರ್ಣತಸ್ಯಾಸಿ ಉತ್ಕೃಷ್ಟತ್ವಾಧಿ ಯೋಷಿತಾಂ, ಕೃಷ್ಣಾಸ ನಾಭತಸ್ಯಾಸಿ ಉತ್ಕೃಷ್ಟ ನಂದಿನೀಯತಃ. ಆಚಾರ್ಯ ಉತ್ಕೃಷ್ಟ ಆನಂದಿನಿ ಆದ್ದರಿಂದ ಹೆಸರು ಬಂತು. ಎಲ್ಲ ಪರಮಾಶ್ಚರ್ಯ ಪಡ್ತಿದ್ದ ಕಾರಣಕ್ಕೆ ಏನಕ್ಕೆ ಇನ್ನೊಂದು ಆಶ್ಚರ್ಯ ಆಗುತ್ತೆ, ಸ್ವಲ್ಪ ನೀಲವರ್ಣ ಅಂತೀರಿ ಸುಂದರಿ ಅಂತೀರಲ್ಲ ಅಂತ ಕೇಳಿದರೆ, ನಮ್ಮ ಜನಕ್ಕೆ ಬಣ್ಣಕ್ಕೂ ಸೌಂದರ್ಯಕ್ಕೂ ಗಂಟು ಬಿದ್ದುಬಿಟ್ಟಿದೆ. ಶಾಸ್ತ್ರ ಹೇಳುತ್ತದೆ ತಪ್ಪದು, ಒಂದು ಸೌಂದರ್ಯಕ್ಕೆ ಬಣ್ಣ ಕಾರಣ ಅಲ್ಲ, ಲಕ್ಷಣ ಕಾರಣ ಅಂತ ಹೇಳಿದ್ರೆ. ಲಕ್ಷಣಗಳು ಅಂತಿದ್ರೆ ಲಕ್ಷಣವತಿ ಅನ್ನೋದು ಬೇರೆ, ಬಣ್ಣ ಹಚ್ಕೊಂಡ್ರೆ ಬಂದು ಬಿಡುತ್ತೆ, ಲಕ್ಷಣ ಹಚ್ಕೊಂಡ್ರೆ ಬರೋದಿಲ್ಲ. ಬಣ್ಣ ಎಕ್ಸ್ಟರ್ನಲ್ ಬೇಕಾದ್ರೆ ಇರಬಹುದು, ಆ ಲಕ್ಷಣ ಮಾತ್ರ ನ್ಯಾಚುರಲ್ ಆಗೇ ಇರಬೇಕು, ಅದಕ್ಕೆ ಲಕ್ಷಣವತಿ ಅಂತ ಕರೆದು. ಅದಕ್ಕೆ ಹೇಗೆ ವಾಯುದೇವರ ದೇಹ 32 ಲಕ್ಷಣ ಭರಿತವಾಗಿತ್ತೋ, ಸ್ತ್ರೀಯರಲ್ಲಿ 33 ಲಕ್ಷಣೋಪಯವಾದ ಲಕ್ಷಣಗಳಿರೋದು ರುಜುಗಳಿಗೆ ಮಾತ್ರ. ದ್ರೌಪದಿ ದೇವಿಗೆ ಅಂತ ಒಂದು ಅದ್ಭುತವಾದ ಲಕ್ಷಣ ಇತ್ತು, ಜನ ಆಶ್ಚರ್ಯ ಕೊಂಡಾಡಿದರು, ಅಸಿರಿಯರವಾಣಿ ಹೇಳಿತು, ಆಶ್ಚರ್ಯ ಪಡ್ತಾ ಇದ್ದಾರೆ. ಅದರ ಹಿನ್ನೆಲೆ ಹೇಳ್ತಾ ಇದ್ದಾರೆ, ಈಕೆ ಒಬ್ಬ ಸ್ತ್ರೀಯಾಗಿ ಹುಟ್ಟಿ ಬಂದಿಲ್ಲ, ಹುಟ್ಟಿ ಬಂದಿದ್ದು ಭಾರತೀ ದೇವಿ, ಅದರ ಜೊತೆಗೆ ಇನ್ನೂ ಸ್ತ್ರೀಯರುಗಳಿದ್ದಾರೆ. ಪಾರ್ವತಿ ದೇವಿ ಇದ್ದಾಳೆ ಅವ್ರ ದೇಹದವರು, ಪಾರ್ವತಿ ದೇವಿ ಇದ್ದಾಳೆ ಒಂದು ಆವೇಶ. ಅದೇ ರೀತಿಯಲ್ಲಿ ಶಚಿದೇವಿ ಇದ್ದಾಳೆ, ಶ್ಯಾಮಲಾದೇವಿ ಇದ್ದಾಳೆ ಮತ್ತು ಉಷಾದೇವಿ ಇದ್ದಾಳೆ. ಇಷ್ಟು ಜನಗಳ, ಶಚಿ ಶ್ಯಾಮಲ ಉಷಾ ಪಾರ್ವತಿ ಭಾರತ, ಇಷ್ಟು ಜನಗಳ ಸಮೇತವಾಗಿ, 5 ದೇವತಾ ಸ್ತ್ರೀಯರುಗಳ ಸಮೇತವಾಗಿ ಹುಟ್ಟಿ ಬಂದಂತಹ ದೇಹ ಪ್ರಧಾನವಾಗಿ ಭಾರತಿಯೇ, ಪ್ರಧಾನವಾಗಿ ಭಾರತಿ. ಉಳಿದವರದ್ದು ಒಂದು ನಿಮಿತ್ತಕ್ಕೋಸ್ಕರ, ಆ ನಿಮಿತ್ತ ಏನೆಂಬುದನ್ನು ನೋಡಲಿಕ್ಕೆ ಮುಂದಿನ ಸತ್ತು ನೋಡಿದ ಅವಳು ಹೊತ್ತಾಗಿ ಬಿಡುತ್ತೆ. ಅದು ತುಂಬಾ ದೊಡ್ಡ ಕಥೆ ಉಂಟು, ಅದಕ್ಕೆ ಯಾತಕ್ಕಾಗಿ ಬಂದಂತ ದೊಡ್ಡ ಕಥೆ ಉಂಟು. ಅಂತ ಒಂದು ಅದ್ಭುತವಾದಂತಹ ಮಹಾನುಭಾವಳ ದ್ರೌಪದಿ ಹುಟ್ಟಿದಾಗ, ಮಹಾನುಭಾವ ಕೆಲ ಸಾಧು ಮಧ್ಯಮ ಅಂತ ಮಹಾಭಾರತ ತುಂಬಾ ದ್ರೌಪದಿ ನೋಡನೆ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಅಜರ ಲೋಕ ಸುಂದರಿ, ದ್ರೌಪದಿಯ ಬಗ್ಗೆ ಹೇಳ್ತಾರೆ. ಹುಟ್ಟುತ್ತಿರ್ಲಿಕ್ಕೇನೆ ಯೌವನವತಿ ಆಕೆ, ಆಕೆ ತರುಣ ಆಯ್ತ, ತರುಣಿ ಒಂದು ಅನುಕೂಲ ಆಯ್ತು ಅರ್ಜುನನಿಗೆ. ಅರ್ಜುನ ವಯಸ್ಸು ಈಗಾಗಲೇ ಜಾಸ್ತಿ ಇದೆ ಅಂದ್ಕೊಂಡಿದ್ದಾನೀತ, ಈಗೇನ ಈ ಮಗುವಾಗಿ ಹುಟ್ಟಿ ಬಂದಿದ್ದಿದ್ರೆ ಪ್ರಸಂಗ ಬೇರೆ ಆಗ್ತಿತ್ತು. ಆದರೆ ಭಗವಂತನ ಸಂಕಲ್ಪ ಹೇಗಿದೆ ನೋಡಿ, ಆಸನ್ನ ಯೌವನಾಚಾಸಿ ಹಾಗೆ ಬಂದರಂತೆ. ಅದಕ್ಕಿಂತ ಹೆಚ್ಚಾಗಿ ಅಜರ ಲೋಕ ಸುಂದರಿ, ದ್ರೌಪದಿಗೆ ಮುಪ್ಪೇ ಇಲ್ಲ. ಇದು ಶಾಕ್ ಆಗೋದು ಅನೇಕರಿಗೆ, ಮುಪ್ಪೇ ಇಲ್ಲ. ಮನುಷ್ಯರ ಭಯಪಡಿಸ್ತಕ್ಕಂಥ ದೊಡ್ಡ ಶತ್ರು ಅಂದ್ರೆ ಮುಪ್ಪು ಅಂತ ಕರೀತಾರೆ. ಸೌಂದರ್ಯವನ್ನು ನಾಶ ಮಾಡತಕ್ಕಂಥ ಒಂದರೆ ಮುಪ್ಪು. ಮುಪ್ಪು ಎಂಥ ಸೌಂದರ್ಯ ನಾಶ ಮಾಡಿಬಿಡುತ್ತೆ, ದ್ರೌಪದಿಗೆ ಏನಿಲ್ಲ, ಮುಪ್ಪೇ ಇಲ್ಲ. ಇದು ಮಹಾಭಾರತದಲ್ಲಿ ಇನ್ನೊಬ್ಬ ಸ್ತ್ರೀ ರುಕ್ಮಿಣಿ ಸತ್ಯಭಾಮೆಯ ಹೊರತು ಇಡೀ ಜಗತ್ತಿನ ಇತಿಹಾಸದಲ್ಲೇನೆ ಮುಪ್ಪಿಲ್ಲದ ಮತ್ತೊಬ್ಬ ಮಹಿಳೆಯನ್ನ ಲೋಕ ಕಂಡಿಲ್ಲ. ಕಂಡಿದ್ದು ದ್ರೌಪದಿಯನ್ನ ಮಾತ್ರ, ಅನಂತರ ಜೀವಕೋಟಿಯಲ್ಲಿ ದ್ರೌಪದಿಯನ್ನ ಮಾತ್ರ. ಅದು ಮುಂದೆ ನಾವು ಹೇಗೋ ನೋಡ್ತೇವೆ. ಅದನ್ನು ಮಹಾಭಾರತ ಪೂರ್ತಿ ಒಂದು ಆಶ್ಚರ್ಯಗಳ ಸರಬಾಲೆ ಕೊಡ್ತಾ ಇತ್ತು. ಅತ್ಯದ್ಭುತವಾದ ಒಬ್ಬ ಸ್ತ್ರೀ, ಒಳಗೆ ಬೇರೆ ದೇವತೆಗಳ ಒಂದು ಆವೇಶ, ಅಂತ ಸ್ತ್ರೀ ಹುಟ್ಟಿ ಬಂದರು, ಕೃಷ್ಣ ಅಂತ ಹೆಸರಿಟ್ರು. ಆ ಹೊತ್ತಿಗೆ ಯಾಜೋಪಯಾಜರು ಏನ್ ಮಾಡಿದ್ರಂತೆ, ನಮ್ ಕೆಲಸ ಆಯ್ತು ಅಂತ ಹೊರಟು ನಿಂತು ಬಿಟ್ರಾಗ್ಲೇನು. ಏನು ಆಶ್ಚರ್ಯ, ಹೇಳಿದ್ರೆ ಕೆಲಸ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಹೋಮ ಆಯ್ತು ಅಂದ್ರೆ ಎಲೆ ಹಾಕಿದ್ರೆ ಊಟ ಮಾಡಿ ಅಂತ ಅಷ್ಟೇ ಇರ್ತೀನಿ, ಏನ್ ಅರ್ಥ ಅಲ್ಲ. ಅಲ್ಲಿ ಹೋಮ ಆಯ್ತು ಅಂದ್ರೆ ಸಿದ್ಧ ಆಗ್ಲೇನೆ, ಫಲ ಸಿದ್ಧ, ಇಮ್ಮಿಡಿಯೇಟ್ ಫಲ ಸಿದ್ಧ. ಇದು ಸಿದ್ಧಿ ಇರತಕ್ಕಂಥ ಮಾಡೋ ಕೆಲಸಗಳು. ಅಷ್ಟೊತ್ತಿಗೆ ಆಗ ದುಪ್ಪರಾಣಿ ಬಂದಂತೆ, ಪಾಪ ಹುಡುಗತ್ತ ಆಗ ಬರ್ತಾಳೆ, ಎಲ್ಲ ಹೇಳ್ಬಿಟ್ರು ಹಾಕಿ ಆಯ್ತು ಆಗ್ಲೇ ಕತೆ, ಅಮ್ಮ ನೀನೇನ್ ಬಂದ್ರು ಪ್ರಯೋಜನ ಇಲ್ಲ, ಈಗ ನೀನು ತಿನ್ನಬೇಕಾಗ್ತದೆ ನೀನ್ ಹಾಕಿ ಆಯ್ತು ಅಂತ ಹೇಳಿಬಿಟ್ರು. ಗಾಬರಿ ಆಗುತ್ತೆ ಅವಳಿಗೆ, ಒಂದು ನೋಡ್ತಾಳೆ ನೋಡಿ ಪುರೋಹಿತ ಈ ವರ್ಚಸ್ ಇರ್ಬೇಕು. ಅದು ಬಿಟ್ಬಿಟ್ಟು ನೀವು ಹೇಳಿದಾಗಲಿ ಅರ್ಧ ಗಂಟೆ ಮಂತ್ರ ಹೇಳ್ಬೇಕಾ, ಅರ್ಧ ಗಂಟೆಗೆ ಮಂತ್ರ, 5 ನಿಮಿಷ ಮುಗಿಸ್ಬೇಕು, 5 ನಿಮಿಷಕ್ಕೆ ಮುಗಿಸ್ಬಿಡ್ತೀವಿ, ಅದಕ್ಕೇನಂತೆ ಇದು ಮದ್ದ ಹೇಳಿದ ಹಾಗಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಡ್ಬೇಕು. ಡಾಕ್ಟ್ರೆ ಹಾರ್ಟ್ ಆಪರೇಷನ್ ನಾಳೆ ಎಲ್ಲ ಹೋಗಬೇಕಾಗಿದೆ, 5 ನಿಮಿಷ ಮುಗಿಸ್ಬಿಡಿ ಅಂತ ಕೇಳಿದ್ರೆ ಕೊಂದು ಬಿಡಿ ಅಂತ ಆಗುತ್ತಷ್ಟೇ, ಅದೆಲ್ಲ ಸಾಧ್ಯ ಇತ್ತು. ಡಾಕ್ಟ್ರೆ ಯಾವ ಟೈಮ್ ಸೇವ್ ಮಾಡಕ್ ಬರೋದಿಲ್ಲ, ಅವರಿಷ್ಟ ಅದು. ಹೇಗೆ ಆಪರೇಷನ್ ಏನಂತ ಅವ್ರಿಗೆ ಗೊತ್ತಿರುತ್ತೋ, ನಮ್ ಟೈಮ್ಸ್ ಪ್ರಕಾರ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು ಬೇಗ ಮುಗಿಸಿ ಅಂತ ಹೇಳಿದ್ರೆ ಮಾಡ್ತಾರ, ಅವೆಲ್ಲ ಸಾಧ್ಯ ಇತ್ತು. ಇವತ್ತು ಪುರೋಹಿತರು ಅಂದ್ರೆ ಅವ್ರ ಕೈತ ಈಗ ನೋಡಿ ಪುರೋಹಿತರೆ ನಮ್ದಿಷ್ಟೇ, ನೀವು ಚೆನ್ನಾಗಿ ಮಾಡಿಸ್ಬೇಕಷ್ಟೆ, ಚೆನ್ನಾಗಿ ಮಾಡಿಸ್ಬೇಕು, ಅದನ್ನ ಹೇಳ್ಬೇಕೆ ಹೊರತು ಬೇಗ ಮಾಡಿಸಿ ಹಾಗೆ ಮಾಡಿಸಿ ಹೀಗೆ ಮಾಡಿಸಿ ಅವೆಲ್ಲ ಹೇಳಬಾರ್ದು. ಇವರು ಇನ್ನೂ ಕಾಯ್ತಿರ್ತಾರೆ, ಡಾಕ್ಟರ್ ಮಾಡಿಸಿಬಿಡ್ತಾರಲ್ಲ, ಸರಿಯಾಗಿ ಮಾಡಿಸ್ ಮನಸ್ಸೆ ಬರೋದಿಲ್ಲ ಅವರಿಗೆ, ಎಷ್ಟು ಬೇಗ ಮಾಡಿಸ್ಬೇಕು ಅಂತಾನೆ ಕೇಳ್ತಾರೆ, ಕೇಳಬೇಕಾದ್ರೆ ಎಷ್ಟು ಬೇಗ ಮಾಡಿಸ್ಬೇಕು. ಈ ರೀತಿ ಮಾಡಿದ್ರೆ ಹಾಗೆ ಹೋಮಹವನಗಳಾಗತ್ತ, ಅವರು ಸರಿಯಾಗಿ ಮಾಡಿಸಿದ್ದರ ಫಲ ನಡೆದೋಯ್ತೆ. ಇವ್ರನ್ನ ಯಾರನ್ನೂ ಕಾಯಲಿಲ್ಲ, ತಮ್ಮನ್ನು ಕಾಯ ಮಾಡಿದರು. ಇಂಥ ವರ್ಚಸ್ತಿದ್ರೆ ಮಾತ್ರ ನಮಗೆ ಶಾಸ್ತ್ರ ಫಲ ಕೊಡು. ಆಗಿ ಹೋಗ್ತಾಳೆ, ಆಗ ನಮಸ್ಕಾರ ಮಾಡ್ತಾಳೆ, ಸ್ವಾಮಿ ತಪ್ಪು ಮಾಡಿಬಿಟ್ಟೆ ನಾನು, ಮಹಾರಾಣಿ ಅಂತ ಅಹಂಕಾರ ಪಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆಯ್ತು ಕ್ಷಮಿಸ್ತೇವೆ ಅಂತ ಹೇಳ್ತಾರೆ. ನನ್ನ ಹೊಟ್ಟೆಯಂತೂ ಮಕ್ಕಳು ಹುಟ್ಟಲಿಲ್ಲ, ಇದು ಎಂಥ ಪುಣ್ಯವತ್ತಿ ಆಗ್ತಿದ್ದು ನೋಡಿ, ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಾದ ಮಕ್ಕಳು ಬೆಂಕಿಯಿಂದ ಹಾಗೆ ಹುಟ್ಟು ಬರ್ತಾ ಇದ್ದಾರೆ, ಏನ್ ಮಾಡ್ಬೇಕೀಗ. ಅದಕ್ಕೆ ಹೇಳ್ತಾಳೆ, ಸ್ವಾಮಿ ನನಗೆ ನನ್ ಮಕ್ಕಳು ಆಗಲೇ ಇಲ್ಲ, ಅವರು ದಯವಿಟ್ಟು ನನಗೆ ಒಂದು ಅನುಗ್ರಹ ಮಾಡಿ, ನನ್ನ ಮಕ್ಕಳು ಅನಿಸ್ಕೋಬೇಕಲ್ಲ ಅಂದ್ರೆ ಆಗ ವರ ಕೊಟ್ಟರಂತೆ. ಆಯ್ತು, ನಿನಗೆ ಅವರ ತಾಯಿ ಎಂಬ ಹೆಸರು ಬರಲಿ ಅಂತೇಳಿ, ಅವರ ತಾಯಿ ಎಂಬ ಹೆಸರು ನಿನಗೆ ಬರಲಿ, ಅಷ್ಟೇ ಅಲ್ಲ ಅವರಿಬ್ಬರಿಗೆ ನಿನ್ನಲ್ಲಿ ಮಾತೃವಾತ್ಸಲ್ಯ ಮೂಡಲಿ ಅಂತ ವರ ಕೊಟ್ಟರು. ಇದು ಸುಮ್ಮನೆ ಬರೋದು, ಸ್ವಂತ ಮಕ್ಕಳಿಗೆ ತಾಯಿಯನ್ನು ಮಾಡಿ ಬರೋ ಕಾಲ ಅಲ್ಲ ಇದು, ಅವರಿಗೆ ನಿನ್ನ ಮೇಲೆ ತಾಯಿ ಎಂಬ ಒಂದು ಭಕ್ತಿ ವಿಶ್ವಾಸ ಬರಲಿ ಅಂತ ಹೇಳಿಬಿಟ್ಟಿರುತ್ತೆ. ಈ ಬ್ರಾಹ್ಮಣರ ಸ್ವಭಾವ ವಿಚಿತ್ರ, ಸಿಟ್ಟು ಮಾಡಿಕೊಂಡ್ರು ಸುಟ್ಟಾಕ್ಲಕ್ಕೂ ತಯಾರು, ಅನುಗ್ರಹ ಮಾಡಿಬಿಟ್ರು ಎಷ್ಟೆತ್ತಕ್ಕೂ ತಯಾರು. ವಜ್ರಾದಪಿ ಕಠೋರಾಣಿ ಮೃದುವುದಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಊಹಿ ವಿಜ್ಞಾತು ಮರ್ಹತಿ. ರಾಯಸ್ತೋತ್ರದಲ್ಲೇ ಬರುತ್ತೆ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನವೀತ್ಯತಿ. ಅದು ವರ ಕೊಳ್ಳಕ್ಕೂ ಬಲ್ರು, ಶಾಪ ಕೊಳ್ಳಕ್ಕೂ ಬಲ್ರು, ಸರಿಯಾಗಿದ್ರೆ ವರ, ತಪ್ಪಾಗಿದ್ರೆ ಶಾಪ ಅಷ್ಟೇ. ಆದ್ದರಿಂದ ಸಮಾಧಾನ ಪಟ್ಟಂತೆ ಇಂಥ ಹುಟ್ಟಿನ ಕಥೆ ನಡೆದಿದ್ದಿಷ್ಟೇ. ಭೂಲೋಕದಲ್ಲಿ ಸಾಕ್ಷಾತ್ ಸೀತಾದೇವಿ ಭೂಮಿಯಿಂದ ಮೇಲೆದ್ದು ಬಂದು ಯಜ್ಞ ಮಂಟಪದಲ್ಲೇನೆ ಯಜ್ಞ ಭೂಮಿ ಉಳ್ಳಕ್ಕೆ ಅಂತ ಹೋದಾಗ ಎದ್ದು ಬಂದು, ಇವರು ಯಜ್ಞ ಮಾಡಿದಾಗ ಎದ್ದು ಬಂದು, ಇಬ್ಬರು ಯಜ್ಞದಿಂದನೇ ಬಂದವರು. ಸೀತಾದೇವಿ ಮಹಾಲಕ್ಷ್ಮಿ ಯಜ್ಞ ವೇದಿಕೆಯನ್ನೇ ಬಂದು, ದ್ರೌಪದಿ ಮಹಾಲಕ್ಷ್ಮಿ ಸಾಕ್ಷಾತ್ ಸಾರಸ್ವತಿ ಭಾರತೀಯರು ಇವರು ಮೇಲಿಂದನೇ ಎದ್ದು ಬಂದು. ಅವರು ಸರ್ವೋತ್ತಮರ ಹೆಂಡತಿ, ರುಜಿವೋತ್ತಮರ ಹೆಂಡತಿ. ಇವರು ಲೋಕದಲ್ಲಿ ಅಯೋನಿಜ ಅಂತ ಹೇಳಿ ತಾಯಿ ಗರ್ಭವಾಸನೇ ಇಲ್ಲ, ಅವರಿಗೆ ಗರ್ಭದಲ್ಲಿ ಇದ್ದಿರ್ತಾರೆ, ಗರ್ಭವಾಸನೇ ಇಲ್ಲ. ವಾಯುದೇವರಿಗೂ ಗರ್ಭವಾಸ ಇಲ್ಲ, ಭಾರತಿಗೂ ಗರ್ಭವಾಸ ಇಲ್ಲ ಅನ್ನೋದು ಸಿದ್ಧವಾಯಿತು. ಮತ್ತೆ ಸೀತಾದೇವಿ ಬೆಂಕಿಯಿಂದ ಹುಟ್ಟಿ ಬಂದಿದ್ದು ಲೋಕಮಾನ್ಯರಾಗಿ ಅಹಲ್ಯ ದ್ರೌಪದಿ ಸೀತಾ ತಾರಾ ಬಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನ. ಮಹಾ ಸೀತಾ ಅಂತ ಸೇರಿಕೊಂಡು ದ್ರೌಪದಿ ದೇವಿ ಬೆಂಕಿಯಿಂದ ಹುಟ್ಟಿ ಬಂದರು, ಇವರು ಮಹಾಪಾತಕ ನಾಶನ. ಇದರಿಂದ ಸೂಚನೆ ಕೊಡ್ತಾರೆ, ಬೆಂಕಿ ಮುಟ್ಟಿದ್ದೇ ಪವಿತ್ರ, ಬೆಂಕಿಯಲ್ಲಿ ಕಾಯಿಸಿಬಿಟ್ರೆ ಎಂಥ ದೋಷ ಹೋಗುವ ಶಕ್ತಿ ಬೆಂಕಿಗೆ. ಅಂದಮೇಲೆ ಇವರು ಎಲ್ಲಿಂದ ಹುಟ್ಟಿ ಬಂದಿದ್ದಾರೆ, ಬೆಂಕಿಯಲ್ಲೇ ಹುಟ್ಟಿ ಬಂದ್ಬಿಟ್ಟಿದ್ದಾರೆ. ಅವರ ಪಾವಿತ್ರ್ಯದ ಬಗ್ಗೆ ಶಂಕೆ ಮಾಡಬೇಡಿ ಅಂತ, ದ್ರೌಪದಿಯ ಪಾವಿತ್ರ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ಬೆಂಕಿಯಿಂದ ತೆಗೆದು ಬಿಟ್ಟಿದ್ದೇವೆ ಅಂದ ಮೇಲೆ ಪ್ಯೂರಿಸ್ಟ್ ಅಂತ ಅರ್ಥ. ನೀರಿನಲ್ಲಿ ತೊಳೆದ ಸೂರ್ಯದ ಸಂಭವ ಇಲ್ಲ, ಬೆಂಕಿಯಲ್ಲಿ ಬಂದ್ರೆ ಮಾತ್ರ ಸ್ಟೆರಿಲೈಸ್ ಮಾಡ್ತಾರಲ್ಲ ಡಾಕ್ಟರ್, ಇಂಜೆಕ್ಷನ್ ಎಲ್ಲ ಕೂಡ 100% ಸೇಫ್ ಆಗ್ತಕ್ಕಂಥ ಶಕ್ತಿ ಇದೆ. ಅದಕ್ಕೆ ದ್ರೌಪದಿ ದೇವಿ ನಿಗಿನಿಗಿ ಕೆಂಡದ ಮಧ್ಯೆ ಹುಟ್ಟಿ ಬಂದಿದ್ದಾರಾದ್ರಿಂದ ಅವರ ಬಗ್ಗೆ ಯಾರು ಇನ್ನೊಂದು ಮಾತಾಡೋ ಹಾಗಿಲ್ಲ, ಅತ್ಯಂತ ಪವಿತ್ರವಾದ ವ್ಯಕ್ತಿ ಅಂತ ಹೇಳ್ತಾರೆ. ಅಗ್ನಿ ಪವಿತ್ರ, ಅಗ್ನಿ ಪವಿತ್ರ, ಯಾರು ಕೂಡ ತುಂಬಾ ಜನ ಆಚಾರಗಳು ಇರ್ತಾರೆ, ಎಲ್ಲ ತೊಳೆ ತಗೊಂಡೆ ಅಭ್ಯಾಸ ಪಾಪ ಅವರಿಗೆ, ತೊಳೆದೇ ಏನೋ ತಗೊಳ್ಳೋ ಕೆಲವರು ಇದ್ರಂತೆ, ಸಂಬಳ ಬಂತಂತೆ ಕೆಲಸದಲ್ಲಿದ್ದಾನೆ ಭಾರಿ ಆಚಾರವಂತ, ಅದೇನು ತಪ್ಪಾಗಲಿಲ್ಲ, ಸಂಬಳ ಬಂತಲ್ಲ ಯಾರು ಮುಟ್ಟಿರ್ತಾರೆ ಏನೋ, ಎಲ್ಲ ತೊಳೆದು ಬಿಟ್ಟು ಮಾಡಿದ ಒಣಗಾಕ್ಬಿಟ್ರಂತೆ ಪಾಪ ನೋಟುಗಳೆಲ್ಲ, ಭಾರಿ ಮಡಿ ಮಾಡ್ರೆ ಗಾಳಿ ಬಚ್ಚು ಆಡ್ಕೊಂಡು ಹೋದ್ವು ಆ ಕಡೆಗೆ. ಇದು ಇಂಥ ಮಡಿ ಹುಚ್ಚು ಮಡಿ ಅಂತ ಕರೀತಾರೆ, ಇದು ಮಡಿ ಅರ್ಥನೇ ಅಲ್ಲ. ಅದು ಆಚಾರ ಎಲ್ಲ ತೊಳೆದು ತಗೋತಾರಲ್ಲ, ಕೆಂಡ ಇರುತ್ತೆ ಕೆಂಡನೂ ತೊಳೆದು ತಗೊಂಡು ಬಿಟ್ರೆ ಜನ್ಮದಲ್ಲಿ ಅಡಿಗೆ ಆಗೋದಿಲ್ಲ ಅವ್ರಿಗೆ, ಅಷ್ಟೇ ತೊಳೆದಾಗಲ್ಲ ಆರೋಗ್ತಾರೆ ಇರುತ್ತೆ, ಆರೋಗ್ತಾರೆ ಇರುತ್ತೆ, ಉಪಯೋಗ ಇಲ್ಲ ಅದು. ಅದಕ್ಕೆ ಹೇಳ್ತಾರೆ, ತೀರ್ಥೋದ ಕಂಚ ವನ್ನಿಚ್ಚ ನಾಣ್ಯತಃ ಶುದ್ಧಿ ಮರಹತಃ. ತೀರ್ಥದ ನೀರನ್ನ ಅಂದ್ರೆ ಗಂಗಾದಿ ತೀರ್ಥಗಳ ನೀರನ್ನ ಬೆಂಕಿಯನ್ನ ತೊಳ್ಕೊಂಡು ಉಪಯೋಗಿಸಬೇಡಿ, ಅದು ಅತ್ಯಂತ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಹರಿದ್ವಾರಕ್ಕೆ ಕಾಶಿಗೆ ಹೋಗಿದ್ದೇವೆ, ಗಂಗೆ ತಂದಿದ್ದೇವೆ ಅಂತ ಯಾರಾದ್ರು ಕೊಟ್ರೆ ಬಕೆಟ್ ನೀರು ಹಾಕಿ ತಗೊಳ್ಳಕ್ಕೆ ಹೋಗಬಾರ್ದು. ಅದನ್ನು ಅದೇ ಪವಿತ್ರ, ಅದು ಪವಿತ್ರ ಸ್ವತಃ ಪಾವಿತ್ರ್ಯವಾದ್ದರಿಂದ ಶಾಸ್ತ್ರಕ್ಕೆ ಸ್ವತಃ ಪ್ರಾಮಾಣ್ಯ ಹಾಗೂ ಹಾಕಿ, ಶಾಸ್ತ್ರಗಳಿಗೆ ಸ್ವತಃ ಪ್ರಾಮಾಣ್ಯ, ಇದಕ್ಕೆ ಸ್ವತಃ ಪಾವಿತ್ರ್ಯ ಉಂಟು. ತೀರ್ಥ ತೀರ್ಥ ಅಂದ್ರೆ ಶಾಸ್ತ್ರ, ಆದ್ದರಿಂದ ತಳಕ್ಕೆ ತಗೋಬಾರದು ಅಂತ ಅಗ್ನಿಯ ಮಧ್ಯದಿಂದ ಹುಟ್ಟಿ ಬಂದ ಮೇಲೆ ದ್ರೌಪದಿ ಹೇಗಿರಬೇಕು ಲೆಕ್ಕ ಹಾಕಿ, ಅವರ ಬಗ್ಗೆ ಇನ್ನೊಂದು ಯಾರು ಮಾತಾಡಾಗಿಲ್ಲ ಅಂತ ಪಾವಿತ್ರ್ಯವನ್ನು ಹುಟ್ಟಿ ಬಂದಿದ್ದ. ಇದು ಹೊಸ ಹೊಸ ಅರ್ಥಗಳು. ಅಲ್ಲಿಯೇ ಯಜ್ಞ ಭೂಮಿಯಲ್ಲಿ ಮಹಾಲಕ್ಷ್ಮಿ ಬಂದರು, ಸೀತಾದೇವಿ ಬಂದರು, ಅವರ ಸಂಪತ್ತಿನ ಸಂಕೇತ. ಯಜ್ಞ ಮಾಡಿ ಸಂಪತ್ತು ಬರುತ್ತೆ ಅಂತ ರಾಮಾಯಣ ಹೇಳಿದ್ರು. ಯಜ್ಞ ಮಾಡಿ ಸಂಪತ್ತು ಬರುತ್ತೆ ಅಂತ ಹೇಳಿ ಇಲ್ಲಿ ಯಜ್ಞ ಮಾಡಿದ್ರು, ದ್ರೌಪದಿ ಬಂದರು. ದ್ರೌಪದಿ ಯಾರು? ಭಾರತಿ. ಭಾರತಿ ಅಂದ್ರೆ ವಿದ್ಯಾ. ಯಜ್ಞ ಮಾಡಿ ವಿದ್ಯೆ ಬರುತ್ತೆ ಅಂತ ಹೇಳಿ ಯಜ್ಞ ಮಾಡಿ ಒಳ್ಳೆ ವಿದ್ಯಾವಂತನಾಗ್ತಾನೆ. ಅದಕ್ಕೆ ಅಗ್ನಿ ಕಾರ್ಯ ಮಾಡಬೇಕಾದ್ರೆ ತೇಜಸ್ಸು ಬರುತ್ತೆ ಅಂತ ಹೇಳಿ ವೈಶ್ವೇವ ಮಾಡ್ತಾರಲ್ಲ, ತೇಜ ವರ್ಚಸ್ಸು ಬರುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಜನಕ್ಕೆ ಏನು ಗೊತ್ತೇ ಇಲ್ಲ ಅದೆಲ್ಲ ಕೂಡ. ವೈಶ್ವೇವ ಮಾಡಿದ್ರೆ ಮನೆ ಕಪ್ಪಾಗುತ್ತೆ ಅಷ್ಟು ತಿಳ್ಕೊಂಡಿದ್ದಾರೆ ಹೊರತು ಮನಸ್ಸು ಬಿಳಿಯಾಗುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಮನೆ ಕಪ್ಪಾಗಬಹುದು, ಮನಸ್ಸು ಬಿಳಿಯಾಗತಕ್ಕಂಥ ಶಕ್ತಿ ವೇದಮಂತ್ರಗಳಿಂದ ಹಾಕಿದ ಹವಿಸ್ಸಿಗಿದೆ. ಅಂತೂ ವಿದ್ಯೆಗೂ ಯಜ್ಞ ಬೇಕು, ಸಂಪತ್ತಿಗೂ ಯಜ್ಞ ಬೇಕು. ಇವತ್ತು ಎರಡು ಯಜ್ಞ ಇಲ್ಲದೆ ಬೇಕು ಅಂದ್ರೆ ಬರೆದೇ ಪಾಸ್ ಆಗಬೇಕು ಅಂದಾಗ ಆಗುತ್ತೆ. ಪಾಸ್ ಆಗಬೇಕು ಬರೀಬಾರದು, ಪರೀಕ್ಷೆ ಎಕ್ಸಾಮ್ ಹಾಡಿಗೆ ಹೋಗಬಾರದು. ಕೂತಲ್ಲೇ ಎಲ್ಲ ಪೇಪರ್ಸ್ ಎಲ್ಲ ಚೇಂಜ್ ಮಾಡಿಸಿ ಎಲ್ಲ ಮಾಡ್ತಾರೆ. ಅಂತ ವ್ಯವಸ್ಥೆ ಮಾಡಿದರೆ ಅದು ಸರಿಯಾದ ವಿದ್ಯೆ ಅಲ್ಲ, ಇದು ಸರಿಯಾದ ಶಾಸ್ತ್ರ ವಿದ್ಯರೂ ಆಗೋದಿಲ್ಲ ಅಂತ ಹುಟ್ಟು ನಡೀತಂತೆ. ಈ ವಿಷಯ ಎಲ್ಲ ಎಲ್ಲರಿಗೂ ಗೊತ್ತಾಯಿತು. ಅಷ್ಟೊತ್ತಿಗೆ ಒಂದು ವಿಚಿತ್ರ ಪ್ರಸಂಗ ನಡೀತಾ ಇದೆ. ದುಷ್ಟದ್ಯುಮ್ನ ಈಗ ಹುಟ್ಟರು ತರುಣನಾಗಿಬಿಟ್ಟಿದ್ದಾನಲ್ಲ, ಅವನು ಓದ್ಬೇಕೀಗ ಶಸ್ತ್ರವಿದ್ಯೆ. ಕ್ಷತ್ರಿಯ ಶಸ್ತ್ರವಿದ್ಯೆ ಓದ್ಬೇಕಲ್ಲ, ಯಾರತ್ ಹೋಗ್ಬೇಕು ಅವ್ರು ಓದ್ಲಿಕ್ಕೆ ಅಂತ ಕೇಳಿದ್ರೆ ಸೀದಾ ಎಲ್ಲಿಗೆ ಹೋದನಂತೆ? ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ. ಬೆಸ್ಟ್ ಡಿಸ್ಟ್ರಿಬ್ಯೂಷನ್ ಅವರೇ ಆಗಿನ ಕಾಲಕ್ಕಿದ್ದೀವಿ, ಅವರ ಹತ್ರ ಹೋದನಂತೆ. ಆಶ್ಚರ್ಯ ಏನು ಗೊತ್ತಾರೆ, ಹುಟ್ಟಿರೋದು ಅವ್ರನ್ನ ಕೊಲ್ಲತ್ತ ಪುಣ್ಯಾತ್ಮ, ಅವ್ರನ್ನ ಕೊಲ್ಲ ಕೊಟ್ಟಿದ್ರೆ ಅವರ ಹತ್ರ ಹೋದನಂತೆ. ಹೋಗ್ಬಿಟ್ಟು ಕಾಸ್ತಾಗ್ರ ನಮಸ್ಕಾರ ಹಾಕಿದ, ಪಾಠ ಹೇಳಿಕೊಡಿ ಅಂತ ಕೇಳಿದ. ದ್ರೋಣಾಚಾರ್ಯ ನೋಡಿದ್ರು, ನಾನು ಬಯೋಡೇಟಾ ಅಪ್ಲಿಕೇಶನ್ ಎಲ್ಲ ಇರಬೇಕಲ್ಲ ಫಾರಂ ನೋಡ್ತಾರೆ. ದ್ರುಪದನ ಮಗ ಪರ್ಪಸ್ ಆಫ್ ಬರ್ತ್ ಅಂದ್ರೆ ಟು ಕಿಲ್ ದ್ರೋಣಾಚಾರ್ಯ, ಅಷ್ಟು ಇನ್ನೇನು ಇಲ್ಲೇ ಇದೆ. ದ್ರೋಣಾಚಾರ್ಯ ಕೊಲ್ಲಕ್ ಬಂದಿದ್ದಾನೆ, ಅದು ಆಶ್ಚರ್ಯ ಮಾಡಿ ಹೇಳ್ಬಿಟ್ಟಿದೆ ನಡಿ ಅಂತೇಳಿ. ವಿವಿಧ ಮಂತ್ರಗಳು ಸಿದ್ಧ ಆಗಿಬಿಟ್ಟೆ, ಕೊಂದೇ ಕೊಲ್ತಾರೆ ಅಂತೇಳಿ. ನಮಸ್ಕಾರ ಪಾಠ ಹೇಳಿಕೊಡಿದ್ರೆ ಏನಾಗಬೇಕಾಗಿತ್ತು? ಅವರು ಗೆಟೌಟ್ ಅನ್ಬೇಕಾಗಿತ್ತು ನಾಯ್ಬೇಕು ಅನ್ಲಿಲ್ಲ. ಅಥವಾ ನಮಸ್ಕಾರ ಮಾಡಿದಾಗ ಮಂತ್ರವಾದಿಗಳು ಮಾಡ್ತಾರಲ್ಲ ತಲೆ ಕತ್ತರಿಸ್ಬಿಟ್ರೆ, ಕಾಸ್ತ ನಮಸ್ಕಾರ ಮಾಡೋ ತಲೆ ಕತ್ತರಿಸ್ತೇನೆ ಅಂತೆ. ಮಾಡಕ್ ಹೋಗ್ಲಿಲ್ಲ ಅವರು. ಕಂಸ ಏನು ಮಾಡಿದ? ದೇವಕಿಯ ಎಂಟನೆಯ ಗರ್ಭ ನಿನ್ನ ಕೊಲ್ಲುತ್ತೆ ಅಂತ ಹೇಳಿದ್ರೆ ಅವ್ನು ದೇವಕಿನೇ ಕೊಲ್ಲಕ್ ಹೋಗ್ಬಿಟ್ಟ. ಅವನಾಗ್ಲೇ ದೇವಕಿನ ತಲೆ ಕತ್ತರಿಸೋಕಾಗ ಅವು ಮಾಡದೆ ಆರು ಮಕ್ಕಳನ್ನು ಕೊಂದು ಹಾಕಿಬಿಟ್ಟ, ಏನೇನೋ ಮಾಡಿಬಿಟ್ಟ. 16 ವರ್ಷದ ಮೇಲೆ ಸಾಯ್ತಾನೆ, ಅವತ್ತೆ ಕೊಲ್ಲಕ್ ಹೋಗ್ತಾರೆ. ಅವರು ದುಷ್ಟ ತಾಮಸ, ಅವನು ಮಹಾಪಾಪಿಷ್ಟ ಹಾಗೆ ಮಾಡಿದ. ದ್ರೋಣಾಚಾರ್ಯ ನೋಡ್ತಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಅವನು ಕೇಳ್ತಾನೆ, ನನ್ನ ಪಾಠ ಹೇಳಿಕೊಡಿ ಅಂತ ಕೇಳ್ತಾನೆ. ಆದರೆ ನಾ ಹೇಳ್ಕೊಡೋದಿಲ್ಲ ಅಂತ ಅನ್ಬಹುದು ಅಂತ ಇಟ್ಕೊಂಬೋಣ. ಈಗ ಹೇಳ್ಕೊಡೋದಿಲ್ಲ ಅಂದ ಮಾತ್ರಕ್ಕೇನೆ ಏನಾಗುತ್ತೆ, ನಾನು ಕೊಲ್ಲೋ ತಪ್ಪೋದಿಲ್ಲ. ಯಾಕೆ? ವೇದ ಬಂದ್ರೆ ಹುಟ್ಟಿ ಬಂದಿದ್ದಾನು, ಅವನೀಗ ಹಸಿರೇರ್ವಾಣಿ ಆಗಿಬಿಟ್ಟಿದೆ. ಈಗ ನಾನು ಕೊಂದೇ ಕೊಲ್ತಾನು, ನಮ್ಮ ಪಾಠ ಹೇಳ್ಕೊಟ್ರು ಕೊಲ್ತಾನೆ, ಹೇಳದೆ ಹೋದ್ರು ಕೊಲ್ತಾರೆ. ಕಂಸನಿಗೆ ಅದು ಗೊತ್ತಿಲ್ಲ, ಹಸಿರವಾಣಿ ಮಾತು ಹೇಳಿತು ಅಂತ ಗೊತ್ತಾಯ್ತೆ ಹೊರತು ಅದು ಸತ್ಯವಾಗುತ್ತೆ ಅಂತ ಗೊತ್ತಿಲ್ಲ ಅವನಿಗೆ. ಪ್ರೊಟೆಸ್ಟ್ ಮಾಡಿದ್ರೆ ಸತ್ಯ ಆಗೇ ಆಗುತ್ತೆ ಅದು, ಅದನ್ನ ಸಾಯೋದು ಗ್ಯಾರಂಟಿ ಇವನಿಂದ. ಆದ್ರೆ ನಾನು ಇವತ್ತು ಸಾಯೋದಿಲ್ಲ, ಮುಂದೆಂದೋ ಕೊಲ್ತಾನೆ ಅಷ್ಟೇ. ಇವತ್ತು ಅವನಿಗೆ ಪಾಠ ಹೇಳ್ಕೊಳ್ಳಕ್ ಕೇಳ್ತಾ ಇದ್ದಾನೆ, ಅಂದ್ರೆ ನನ್ನ ಶಿಷ್ಯನಾಗಿ ಬಂದಿದ್ದಾನೆ, ನಾನು ಪಾಠ ಹೇಳ್ಕೊಟ್ರೆ ನಾನು ಪಾಠ ಹೇಳ್ಕೊಟ್ಟು ಪುಣ್ಯ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಈ ಪುಣ್ಯದ ಲೆಕ್ಕನೆ ಬೇರೆ, ಪಾಪ ಕೊಲ್ಲೋ ಪ್ರಶ್ನೆನೇ ಬೇರೆ. ನಾನು ಪಾಠ ಹೇಳ್ಕೊಟ್ಟು ಪುಣ್ಯವನ್ನು ಸಂಪಾದನೆ ಮಾಡೋಣ, ನಾನು ಸಾಯ ಯೋಗ ಇದ್ರೆ ಸತ್ಯ ಸಾಯ್ತಾನೆ ಅಂತ ಅದಕ್ಕೆ ಯೋಚನೆ ಮಾಡಬೇಕು ಅಂತ ಹೇಳಿ ಆಯ್ತು ಅಂತ ಹೆಸರು ಬರ್ಕೊಂಡು ಸೇರಿಸ್ಕೊಂಡ್ಬಿಟ್ರು ಕಾಲೇಜ್. ಅವ್ರ ಇನ್ಸ್ಟಿಟ್ಯೂಷನ್ ಸೇರ್ಕೊಂಡಾಯ್ತು. ದಿವ್ಯಾಸ್ತ್ರಗಳನ್ನು ಹೇಳ್ಕೊಟ್ರದ್ದು, ಅಸ್ತ್ರ ಉಪಯೋಗಿಸಿ ಅವ್ರು ಕೊಲ್ಲೋದು ಪ್ರಯತ್ನ ಪಡ್ತಾನೆ. ಅರ್ಥ ಮಾಡ್ಕೊಂಡ್ರೆ ಏನು ಭಗವಂತನ ಸಂಕಲ್ಪ, ಎಲ್ಲರೂ ಒಂದೇ ರೀತಿ ರೆಸಿಪ್ರಿಕೇಟ್ ಮಾಡ್ತಾರೆ ಅಂತ ಅರ್ಥ ಅಲ್ಲ, ರಿಯಾಕ್ಷನ್ ಆಗಿ ವೇರಿ ಆಗುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅಂದ್ರೆ ಸಾತ್ವಿಕರಿವರು ತಲೆಬಾಗಿದ್ರು, ಕಂಸ ತಾಮಸ ಪ್ರೊಟೆಸ್ಟ್ ಮಾಡಕ್ ಹೋದ, ಆ ಸತ್ಯ ಇಬ್ಬರು ಕೇಸರು ಸತ್ಯನೇ ಆಯ್ತು. ಇವರು ಕೀರ್ತಿಶಾಲಿಗಳಾದ್ರು ಪುಣ್ಯವಂತರಾದ್ರು, ಕಂಸ ಪಾಪ ವೃದ್ಧಿ ಮಾಡಿಕೊಂಡು ಸರ್. ಅದಕ್ಕೆ ನಾವು ಏನ್ ಮಾಡಬೇಕು, ಎಂದೋ ಏನೋ ಆಗುತ್ತೆ ಅಂತ ಹೇಳಿ ದ್ವೇಷ ಸಾಧನೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ. ಎಂದೋ ಏನೋ ಆಗುತ್ತೆ, ದ್ವೇಷ ಸಾಧನೆ ಮಾಡಬೇಡಿ. ಎಷ್ಟು ಒಳ್ಳೇದು ಮಾಡಕ್ಕೆ ಸಾಧ್ಯ ಆಗುತ್ತೆ ಮಾಡಬೇಕೇ ಹೊರತು ಮತ್ತೊಂದು ರೀತಿಯಲ್ಲಿ ಬದುಕಿನ ಅರ್ಥ ಇಲ್ಲ. ಅವರು ದುಷ್ಟದ್ರಾಮನಿಗೆ ಹೇಳಿಕೊಟ್ರಂತೆ. ನಮ್ಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ದುಷ್ಟದ್ರಾಮನಿಗೆ ಯಾರು ಬುದ್ಧಿ ಬೇಡವಾ, ಅಲ್ಲಿ ಹೋಗ್ಬೇಕಾ ಈ ಮಧ್ಯೆ, ಬೇರೆ ಹೋಗಬಾರ್ದು ಒಂದಕ್ಕೆ ಅಂತ ಕೇಳಿದರೆ ಆಚಾರ್ಯ ಬರೀತಾರೆ, ರಾಮಾಸ್ತ್ರಾಣಾಂ ದುರ್ಲಭತ್ವ. ದ್ರೋಣಾಚಾರ್ಯ ಮುಖ ನೋಡ್ಕೊಂಡು ಹೋಗ್ಲಿಲ್ಲ, ಅಲ್ಲಿ ಯಾರ ಅವರಲ್ಲಿ ಯಾವ ವೆಪನ್ಸ್ ಇದೆ ಗೊತ್ತಾ? ಪರಶುರಾಮರು ಕೊಟ್ಟಂತ ಅಸ್ತ್ರಗಳಿವೆ, ಅದು ದೇವತೆಗಳಿಗೆ ಸಿಗೋದು ಅಷ್ಟು ಸುಲಭ ಅಲ್ಲ. ಅಂಥದ್ದನ್ನು ಅವರು ಕೊಡ್ಲಕ್ಕೆ ಕೂತ ಕಾಲಕ್ಕೆ ನಾನು ಯಾಕೆ ತಪ್ಸ್ಕೋಬೇಕು ಅಂತ ಹೋದನು. ಅವನಿಗೆ ಕೊಲ್ತಾ ಇದ್ದಾನೆ ಮುಂದೆ ಅವರನ್ನ, ಮುಂದೆಂದೋ ಕೊಲ್ಲಬೇಕು, ದಿವತ್ಯಾಗ ದ್ವೇಷ ಮಾಡಬೇಕು ಅವನ ಸೈಕಾಲಜಿ. ಮುಂದೆ ಅವನೋ ಕೊಲ್ತಾನೆ ಅಂತ ನಾಳೆ ಇವನು ದ್ವೇಷ ಮಾಡಕ್ಕೆ ಇವರು ಸೈಕಾಲಜಿ. ಅವನು ಒಳ್ಳೆಯವರು, ಇವರು ಒಳ್ಳೆಯವರು, ಆದ್ರಿಂದ ಮುಂದೆಂದೋ ಆಗೋದಕ್ಕೋಸ್ಕರ ಇವತ್ತೇ ವಿರೋಧ ಮಾಡ್ಕೊಳ್ಳೋದು ಬೇಡ. ಪರಶುರಾಮದೇವರ ಅಸ್ತ್ರ ಅಂದ ಭಾರಿ ದೊಡ್ಡದು. ಆದ್ರಿಂದ ನಾನು ಯಾರನ್ನು ಕೊಲ್ತೇನೋ ಅವರ ಹತ್ರ ನಮಸ್ಕಾರ ಮಾಡಿ ಕಲ್ತರು ಕೂಡ ಅದು ವರ್ತ್ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಬೇಕು. ಇವತ್ತು ನಮ್ಮಲ್ಲಿ ಆ ಪದ್ಧತಿ ಬರಬೇಕು. ಇವತ್ತು ನಮ್ಮ ಯಾರು ಓದಬೇಕು ತೀರ್ಮಾನ ಮಾಡಿಬಿಡ್ತಾರೆ. ಆ ತೀರ್ಮಾನ ಮಾಡ್ಬೇಕಾದ್ರೆ ಎಷ್ಟೋ ಜನ್ಮ ಆಗಿರಬೇಕು ಪಾಪ ಅವರಿಗೆ. ಇನ್ಮೇಲೆ ಶಾಸ್ತ್ರ ಓದಬೇಕು, ಯಾರ ಹತ್ರ ಓದಬೇಕು ಮುಂದಿನ ಪ್ರಶ್ನೆ. ಅವ್ರ ಹತ್ರ ಓದಬಾರದು, ಅವ್ರ ಆಗಿದ್ದಾರೆ, ಇವ್ರತ್ ಇವ್ರತ್ ಇವ್ರ ಓದಬಾರದು, ಅವ್ರ ಹಾಗೆ ಇವ್ರು ಹೀಗೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಅಂದ್ರೆ ಕೊನೆಗೆ ತಾನು ಶಾಸ್ತ್ರ ಓದದೆ ಸತ್ತು ಹೋಗ್ತಾನೆ ಹೊರತು ಓದೋದೆ. ದೃಷ್ಟದನ್ನ ಅರ್ಥ ಮಾಡ್ಕೋಬೇಕೀಗ. ವ್ಯಕ್ತಿಗಿಂತ ಪ್ರಧಾನ ಯಾವುದೀಗ? ಅಂತ ಆಚಾರ್ಯರ ಶಾಸ್ತ್ರದಂತ ಶಾಸ್ತ್ರ ಸಿಗೋದಾದ್ರೆ, ವೇದವ್ಯಾಸರ ಶಾಸ್ತ್ರದಂತ ಶಾಸ್ತ್ರ ಸಿಗೋದಾದ್ರೆ ಯಾರು ಕಾಲ್ಬೇಕಾದ್ರೆ ಹೇಳಕ್ ನಾನು ತಯಾರು. ಆ ವಿದ್ಯೆಗೆ ನಾವು ಶರಣಾಗತರ ಆಗಲೇಬೇಕಾಗ್ತದೆ. ದೃಷ್ಟದ್ಯುಮ್ನ ತೋರಿಸಿಕೊಟ್ಟ. ಅದಕ್ಕೆ ಮುಂದೆ ದುರ್ಯೋಧನ ಭಗವದ್ಗೀತೆ ಆರಂಭದಲ್ಲಿ ಹೇಳ್ತಾನೆ, ಪಶ್ಚೈತಾಂ ಪಾಂಡುಪುತ್ರಾಣಾಂ ಮಹತಿ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ವಿಪದ ಶಿಷ್ಯೇ ಶ್ರೀಪುತ್ರೇಣ ತವ ಶಿಷ್ಯೇಣ ಧೀಮತಾಂ. ನಿಮ್ಮ ಶಿಷ್ಯ ದೃಷ್ಟದ್ಯುಮ್ನ ನಿಲ್ಲಿಸಿದ ನೋಡಿದ್ರ, ನಿಮ್ಮ ಶಿಷ್ಯ ಒಂದು ಭಾರಿ ಬುದ್ಧಿವಂತ ಅಂತ ದುರ್ಯೋಧನ ಅಪ್ರಿಷಿಯೇಟ್ ಮಾಡ್ತಾನೆ. ಯಾಕೆ? ನಿಮ್ಮನ್ನು ಕೊಲ್ಲಕ್ಕಾಗಿ ಹುಟ್ಟಿದ ನಿಮ್ಮ ಹತ್ರ ಓದಿಬಿಟ್ನಲ್ಲ, ಎಷ್ಟು ಬುದ್ಧಿವಂತ ಇರಬೇಕು ಅಂತೇಳಿ ದುರ್ಯೋಧನ ರೆಕಗ್ನೈಸ್ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಅವನಲ್ಲಿತ್ತು. ಅಗ್ನಿಯಿಂದ ಇಂಥ ಕೆಲಸ ಆಯಿತು, ಪಾಠ ಹೇಳಿಕೊಟ್ಟು ಬಿಟ್ರು. ಇಷ್ಟೊತ್ತಿಗೆ ದೊಡ್ಡ ಸುದ್ದಿಯಾಗಿ ಹೋಯಿತು. ಪಾಂಡವರು ಅದರಲ್ಲೂ ಭೀಮಾರ್ಜುನರು ಅನಾಯಾಸವಾಗಿ ದ್ರುಪದನಂತ ಪ್ರಬಲ ರಾಜನನ್ನ ಸೆರೆ ಹಿಡಿದು ಒಪ್ಪಿಸಿಬಿಟ್ರು. ದೊಡ್ಡ ನ್ಯೂಸ್ ಆಗೋಯ್ತು. ಇವತ್ತು ಬಂಗಾಳ ಸೋತ್ರ ನ್ಯೂಸ್ ಆಗೋಲ್ಲ, ಆಸ್ಟ್ರೇಲಿಯಾ ಸೋತ್ಬಿಟ್ರೆ ಉಚ್ಚಾವಟಿ ನ್ಯೂಸ್ ಆಗಿಬಿಡೋದು. ಯಾಕೆ ಬಂಗಾಳ ಪಾಪ ಗೆದ್ರ ನ್ಯೂಸ್ ಆಗ್ತದವ್ರು ಸೋತ್ರ ನ್ಯೂಸ್ ಆಗೋದೇ ಇಲ್ಲ. ಯಾಕೆ? ಅವ್ರ ಹಳೆ ಬರನೇ ಅಷ್ಟಪ್ಪ. ಪಾಂಚಾಲ ದೇಶ ರಾಜ ಸೋಲ್ತಾನೆ ಅಂದ್ರೆ ಬಹಳ ಪ್ರಬಲವಾದ ರಾಜ ಅವರು. ಸೋಲಿಸಿದ ಹುಡುಗರು ವಿಭಾಜ್ಯವರು ಹೆಂಗ್ ಚಿಕ್ಕಾಬಟ್ಟಿ ಚಿಕ್ಕವರು. ಆತ ಎಷ್ಟು ವಯಸ್ಸು ಗೊತ್ತೇನು ದ್ರುಪದ ರಾಜನಿಗೆ? ಭೀಷ್ಮಾಚಾರ್ಯರ ವಯಸ್ಸು ಆತನಿಗೆ. ದೇಶಾಂ ಸಮಾನೋ ವಯಸ್ಸಾ ವಿರಾಟ, ಸೀನಿಯರ್ ಮೋಸ್ಟ್ ಪರ್ಸನ್ ಸಾರ್ಸ್ ಸೇರ್ತಾನೆ. ಅಂಥವರನ್ನ ಸಣ್ಣ ಹುಡುಗರು ಸೋಲಿಸಿಬಿಟ್ರು ಅಂದ್ರೆ ಹುಡುಗರು ಸಾಮಾನ್ಯರಲ್ಲ, ಭಾರಿ ದೊಡ್ಡವರು ಅನ್ನೋ ಭಾವನೆ ಬಂದೋಯ್ತು. ಅವತ್ತಿನಿಂದ ಹೊಸ ಇಂಪ್ಯಾಕ್ಟ್ ಶುರುವಾಯ್ತು. ಕೃಷ್ಣ ಏನ್ ಮಾಡಿದ ಗೊತ್ತೇ? ನಿನ್ನ ಕೇಳಿಬಿಟ್ಟು ಕೃತವರ್ಮನನ್ನು ಕರೆದು, ಕೃತವರ್ಮ ನೀನು ಹೋಗು, ನೀನ್ ಹಸ್ತಿನಾಪುರಕ್ಕೆ ಹೋಗಿ ಪಾಂಡವರಿಗೆ ನನ್ನ ಅಭಿನಂದನೆ ತಿಳಿಸಿ ಬಾ ಅಂತ ಹೇಳಿದ. ದ್ರುಪದರಾಜನ ಸೆರೆ ಹಿಡಿದಿತ್ತು, ವಿಜಯೋತ್ಸವಕ್ಕೆ ನನ್ನ ಶುಭಾಶಯ ಅಂತ ಪರಮಾತ್ಮ ಹೇಳಿಬಿಟ್ಟ. ಪರಮಾತ್ಮ ಪದ್ಧತಿ ಹಾಕೊಡ್ತಾರೆ ಸರ್, ಉತ್ಸವಗಳು ನಡೆದ ಗ್ರೀಟ್ ಮಾಡ್ತಾರಲ್ಲ, ಕೃಷ್ಣ ಹಾಕೊಟ್ಟ ಪದ್ಧತಿ ಇದು. ಒಳ್ಳೆ ಕೆಲಸ ಆದಾಗ ಅಭಿನಂದನೆ ಮಾಡಿ ಆ ಪುಣ್ಯದಲ್ಲಿ ನೀವು ಭಾಗಿಗಳಾಗ್ತೀರಿ ಅಂತ ಪರಮಾತ್ಮ ತೋರಿಸಿಕೊಡ್ತಾನೆ. ಕೃತವರ್ಮ ಬರ್ತಾನೆ, ಅಲ್ಲಿ ಇದ್ದು ಅವರಿಗೆಲ್ಲ ಅಭಿನಂದನೆ ಮಾಡಿ, ಕೃಷ್ಣ ಮೆಚ್ಚಿದ್ದಾನೆ ನಿಮ್ಮ ಸಾಹಸವನ್ನ. ಕೃಷ್ಣ ಮೆಚ್ಚೇ ಮೆಚ್ಚಾನೆ, ಭೀಮ ಮಾಡಿದ್ಮೇಲೆ ಕೃಷ್ಣ ಮೆಚ್ಚದಾ ಇರ್ತಾನ. ಭೀಮ ಅಂದ್ರೆ ಭಾರತೀಯ ರಮಣನಾದ್ದರಿಂದ ಆತ ಮಾಡತಕ್ಕಂಥ ಪ್ರತಿ ಕಾರ್ಯವೂ ಕೂಡ ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ತಪಸ್ತದ, ಇದು ಭೀಮನ ವೈಶಿಷ್ಟ್ಯ. ಅಷ್ಟಾಯ್ತದೆ, ಆತ ಇದ್ದು ಹೊರಟೋದರು ಕೃತವರ್ಮ. ಅಷ್ಟೊತ್ತಿಗೆ ಜರಾಸಂಧನ ಜೊತೆಗೆ ತುಂಬಾ ಜನ ಒಳ್ಳೊಳ್ಳೆ ರಾಜರುಗಳೆಲ್ಲ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಕೃಷ್ಣನ ಮೇಲೆ ಜರಾಸಂಧ ನಿಮ್ಮನ್ನೇ ಹೇಳಿದ್ದೇನೆ, 18 ಸಲ ಯುದ್ಧಕ್ಕೆ ಹೋಗ್ತಾನೆ. ಒಂದೊಂದು ಸರ್ತಿ ಹೋಗಬೇಕಾದ್ರೂ ಕೂಡ 23 ಅಕ್ಷೋಹಿಣಿ ಸೈನ್ಯವನ್ನು ಒಯ್ತಾನೆ. ಆದರೆ ಕೃಷ್ಣ ಎಲ್ಲವನ್ನೂ ಕೂಡ ಸೋಲಿಸಿ ಕಳಿಸ್ತಾನೆ, ಅದು ಗೊತ್ತಾಗಿದೆ. ಈಗ ಇನ್ನೊಂದು ವಿಶೇಷ ಅಂಶ ಅಂದ್ರೆ ಜರಾಸಂಧನ ಜೊತೆಗೆ ಸಹಾಯ ಮಾಡಲಿಕ್ಕೋಸ್ಕರ ದ್ರುಪದ ರಾಜ, ವಿರಾಟ ರಾಜ, ಶಲ್ಯರಾಜ ಇವರೆಲ್ಲ ಹೋಗ್ತಿದ್ರಂತೆ. ನಿನ್ನೆ ಏಕಲವ್ಯ ಹೋಗ್ತಿದ್ರು ಕೇಳಿದ್ದೇವೆ ನಾವೀಗ. ಏಕಲವ್ಯ ಭಾರಿ ದುಷ್ಟ, ಹೋದ ಸರಿನೇ, ಇವ್ರು ಭಾರಿ ಒಳ್ಳೆಯವರು, ಇವ್ರು ಯಾಕೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅವ್ರ ಜರಾಸಂಧನ ಮೇಲೆ ಪ್ರೀತಿಯಿಂದ ಹೋಗ್ತಿದ್ದಿಲ್ಲ, ಕೃಷ್ಣ ಮೇಲೆ ದ್ವೇಷದಿಂದ ಹೋಗ್ತಿದ್ದಿಲ್ಲ, ಜರಾಸಂಧನ ಭಯಕ್ಕೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ನೀವು ಬರದೇ ಹೋದರೆ ನೀವು ಹೊಡೆದು ಬಿಡ್ತೇನೆ ಅಂತ ಹೇಳ್ತಿದ್ದ. ಜರಾಸಂಧ ಆಯ್ದ ಕಾಲಕ್ಕೆ ಅತ್ಯಂತ ಪವರ್ಫುಲ್ ಆದ ದುಷ್ಟ. ಅವನಿಗೆ ಬ್ರಹ್ಮವರ, ಶಿವವರ, ದುರ್ವಾಸವರ ಮೂರು ವರ ಇತ್ತು ಅವನಿಗೆ. ದ್ರುಪದಾದಿ ಎಲ್ಲರೂ ಅಷ್ಟು ದೊಡ್ಡವರಾಗಿರಲಿಲ್ಲ, ಅದಕ್ಕೋಸ್ಕರ ಅವ್ರ ಭಯ ಕಂಚುಕೊಂಡು ಹೋಗ್ತಿದ್ರಂತೆ. ಅವನು ಫೋನ್ ಮಾಡಿದ್ರೆ ಲೆಟರ್ ಕೊಟ್ಟರೆ ತಕ್ಷಣ ಓಡ್ಬೇಕು ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಅವ್ರ ಫೋನ್ ಅಂದ್ರೆ ಬೇರೆ ವ್ಯವಸ್ಥೆ, ದೂರಶ್ರವಣ, ದೂರದರ್ಶನ ಅಂತ ಆಗಿನ ಕಡೆ ಇದ್ದಿಲ್ಲ ಅಂತ ತಿಳ್ಕೊಂಡ್ಬಿಡಿ. ಮತ್ತೆ ದೂರಶ್ರವಣ, ದೂರದರ್ಶನ ಅನ್ನೋ ಮಾತು ಎಲ್ಲ ಕಾಲಕ್ಕೆ ಇರುತ್ತೆ. ಆದ್ರೆ ಅವು ಪದ್ಧತಿಗಳು ಬೇರೆ ಆಗುತ್ತೆ, ಟೆಕ್ನಾಲಜಿ ಬೇರೆ. ಟೆಕ್ನಾಲಜಿ ಬೇರೆ ಇತ್ತು, ಇವತ್ತಿನ ಟೆಕ್ನಾಲಜಿ ಇವತ್ತಿಗೆ, ಅವತ್ತಿಂದ ಅವತ್ತಿಗೆ. ಅವ್ನು ಸುದ್ದಿಗಳಿಸ ಹೋಗ್ತಾ ಇದ್ರು ಪಾಪ. ಆದ್ರೆ ಅವ್ರ ಸ್ವಭಾವದ ದುಷ್ಟರಲ್ಲ, ಏನ್ ಮಾಡ್ತಾರಂತ ಭಯ ಇತ್ತು. ಆದ್ರೆ ಯಾವಾಗ ಭೀಮಾರ್ಜುನರ ಪರಾಕ್ರಮ ಗೊತ್ತಾಯ್ತಲ್ಲ, ಅವತ್ತಿನಿಂದ ಅವ್ರಿಗೆ ಎಷ್ಟು ಧೈರ್ಯ ಬಂತು ಅಂದ್ರೆ, ಜರಾಸಂಧ ಮತ್ತೆ ಕರೆದ್ರೆ ನಾವು ಬರೋದಿಲ್ಲ ಅಂತ ಹೇಳಿಬಿಟ್ರೆ, ಈ ಸತ್ಯ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಅವನಿಗೆ ಆಶ್ಚರ್ಯ ಆಗೋಯ್ತು. ನನ್ನ ಕಂಡ್ರೆ ಹೆದರಿ ಸಾಯ್ತಿದ್ರು ಜನ, ಇವತ್ತಾಗಿ ಬರೋದಿಲ್ಲ ಅಂತಾರೆ ಅಂತ ಕೇಳಿದ್ರೆ, ನೀನೇನಾದರೂ ಮಾಡಿದ್ರೆ ಭೀಮಾರ್ಜುನರ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತೇವೆ ಅಂತ ಹೇಳಿದ್ರು. ನಮ್ಮನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ಈಗ ಭೀಮಾರ್ಜುನ ಪ್ರೊಟೆಕ್ಟ್ ಮಾಡ್ತಾರೆ. ಆಗ ಜರಾಸಂಧ ಅವನಿಗೂ ಭಯ ಶುರುವಾಯ್ತು. ಅಷ್ಟೇ ಭೀಮನ ಭಯ ಜರಾಸಂಧನಿಗೆ ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಬಿಡ್ತು. ಅವತ್ತಿನಿಂದ ಅವನು ಬಿಟ್ಟು ಬಿಟ್ಟ, ಇವರ್ಯಾರು ಆಮೇಲೆ ಹೋಗಲೇ ಇಲ್ಲ, ಏಕಲವೇ ಕಂಟಿನ್ಯೂ ಮಾಡಿಬಿಟ್ಟ. ಸ್ವಭಾವತ ದುಷ್ಟನಲ್ಲ ಅವನು, ಹೋಗ್ತಾನೆ ಇದ್ದ. ಇವರೆಲ್ಲ ಭೀಮನ ಕಡೆ ಸೇರ್ಕೊಂಡ್ಬಿಟ್ಟು ಅಂದ್ರೆ ಭೀಮನ ವಿಜಯ ಹೇಗಾಯ್ತು ಗೊತ್ತೇ? ಜರಾಸ ನೇರ ಸೋಲಿಸಿಲ್ಲ, ಇಂಡೈರೆಕ್ಟ್ ವಿಕ್ಟರಿನೇ ಒಳ್ಳೆ ಧೈರ್ಯ ತಂದುಕೊಟ್ಬಿಡುತ್ತೆ ಎಲ್ಲ ಕೂಡ. ಅವತ್ತಿನಿಂದ ಎಲ್ಲರೂ ಕೂಡ ಭೀಮನ ಭಕ್ತರಾಗಿ ಅರ್ಜುನನನ್ನು ಫಾಲೋ ಮಾಡ್ತಾ ಕೃಷ್ಣನ ಪಕ್ಷಕ್ಕೆ ಸೇರಿಕೊಂಡು ಜರಾಸಂದನ ಸಹವಾಸ ಕಳ್ಕೊಂಡು ಬಿಟ್ರು. ಇದು ಹೊಸ ವಿಚಾರ ಗೊತ್ತಾಗುತ್ತೆ. ಯಾವ ತಿರುಕುರು ಪಂಡಿತಾಚಾರ್ಯಂಥವ್ರು ಮೊದಲು ಮಾಯಾವಾದವನ್ನು ಫಾಲೋ ಮಾಡ್ತಿದ್ದವರು, ಆಚಾರ್ಯ ಹೇಳ್ತಷ್ಟು ಬಿಟ್ಟುಬಿಟ್ರಲ್ಲ ಆತಾಯ್ತು. ಆದ್ದರಿಂದ ಯಾವುದೋ ಕಾರಣಕ್ಕೆ ತಪ್ಪನ್ನು ಫಾಲೋ ಮಾಡಿದ್ರೆ ತಪ್ಪಲ್ಲ, ಆ ತಪ್ಪು ಅಂತ ಗೊತ್ತಾದ್ರೆ ಕಂಟಿನ್ಯೂ ಮಾಡಿದ್ರೆ ಅದು ತಪ್ಪು. ತಪ್ಪು ಅಂತ ಗೊತ್ತಾದಷ್ಟು ಬಿಟ್ಟುಬಿಡ್ಬೇಕು, ಅದನ್ನ ಒಳ್ಳೆ ದಾರಿಗೆ ಹೋಗಲೇಬೇಕು. ಪಾಂಡವರ ಯಶಸ್ಸಿನ ಒಂದು ಮುಕುಟಪ್ರಾಯವಾದಂತಹ ಯಶಸ್ಸದು. ಧೃತರಾಷ್ಟ್ರ ಎಲ್ಲವನ್ನು ಕೇಳಿದ, ಅವನಿಗೆ ಅರ್ಥ ಆಯಿತು, ಅವನಿಗೆ ತೀರ್ಮಾನಕ್ಕೆ ಬಂದ, ಇನ್ನು ನಾನು ಸುಮ್ಮನೆ ಇದ್ರ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ನಾನು ಸುಮ್ಮನೆ ಇದ್ರ ಪ್ರಯೋಜನ ಇಲ್ಲ, ಪಾಂಡವರು ವಯಸ್ಸಿಗೆ ಬಂದಿದ್ದಾರೆ, ನಾನಂತೂ ಅವನೇನು ಧೃತರಾಷ್ಟ್ರ ಆಗಿದ್ದು ಗೊತ್ತೇನೀಗ, ಸ್ಟಾಪ್ ಗ್ಯಾಪ್ ರಾಜ ಅಷ್ಟೇ ಅವನೀಗ, ಫುಲ್ ಟೈಮ್ ಇನ್ಚಾರ್ಜ್ ಇದ್ದ ಹೊತ್ತು ಏನು ಇರಲಿಲ್ಲ. ಸರಿಯಾದ ವ್ಯಕ್ತಿ ಬಂದ ಅದಕ್ಕೂ ವಾಪಸ್ ಕೊಟ್ಟು ಬಿಡಬೇಕಲ್ಲ, ಈಗ ನಾನೀಗ ಪಾಂಡವ ರಾಜ್ಯ ಕೊಡಬೇಕಾದ ನನ್ನ ಕರ್ತವ್ಯ ಅಂತ ತೀರ್ಮಾನ ಮಾಡಿಬಿಟ್ಟು ಅವತ್ತಿನಿಂದ ಧರ್ಮರಾಜನನ್ನು ಕರೆದು ಪಟ್ಟಾಭಿಷೇಕ ಮಾಡಿಬಿಟ್ಟ ಅಂತ ಹೇಳಿದ. ಈ ಪಟ್ಟಾಭಿಷೇಕದೊಂದಿಗೆ ಪ್ರವಚನ ಮುಗಿಸಬೇಕು ಅಂತ ಉದ್ದೇಶ ಇತ್ತು. ಧರ್ಮರಾಜನ ಪಟ್ಟಾಭಿಷೇಕದೊಂದಿಗೆ ಮುಕ್ತಾಯ ವಸ್ತು. ಇದನ್ನೆಲ್ಲ ಕೇಳಿರೋದಿಲ್ಲ, ಧರ್ಮರಾಜ ರಾಜನಾಗಿ ಯುದ್ಧ ಮುಗಿದಲ್ಲಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟ್ ಇಷ್ಟೇ ರಾಜನಾಗ್ತಾನಂತೆ. ಆತನ ಅಭಿಷೇಕ ಮಾಡಿದಂತೆ ಅದು ಮುಖ್ಯ ಕಾರಣ. ಪಾಂಡವರ ಬಲ, ಭೀಮಾರ್ಜುನರ ವಿಶೇಷವಾದಂತಹ ಕೀರ್ತಿ, ಧರ್ಮರಾಜನ ಒಂದು ಯೋಗ್ಯತೆ, ಸ್ವತಃ ಧೃತರಾಷ್ಟ್ರ ತಾನು ಒಳ್ಳೆಯವರು. ದೈವತ್ವಾಚ ಸ್ವಭಾವೇದ ಜ್ಯೇಷ್ಠತ್ವ ಧರ್ಮಜಸ್ಯಚ. ಇವನು ಧೃತರಾಷ್ಟ್ರ ಮೂಲತಃ ಒಳ್ಳೆಯವನಾದ್ದರಿಂದ ರೆಕಗ್ನೈಸ್ ಮಾಡಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಧರ್ಮರಾಜನ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ಪಾಂಡವರು ಅವತ್ತಿನಿಂದ ಧರ್ಮರಾಜ ರಾಜನಾದ. ಹೆಸರು ಧರ್ಮರಾಜ ರಾಜನಾದರೂ ಕೂಡ ರಾಜನನ್ನಾಗಿ ಮಾಡಿದ್ದ ಯಾರು? ಭೀಮಸೇನರ ಬಲದಿಂದ ಆಯ್ತು, ಅರ್ಜುನನ ಸಹಕಾರದಿಂದ ಆಯ್ತು. ಆದ್ರೆ ಹೆಸರಿಗೆ ಧರ್ಮರಾಜ ರಾಜನಾದರೂ ಕೂಡ ಭೀಮಾರ್ಜುನ ರಕ್ಷಿತನಾಗಿ ಆತ ರಾಜ್ಯ ಆಡ್ತಾ ಇದ್ದಾನೆ. ಹೊಸ ರೀತಿಯಾದ ಪರಿವರ್ತನೆ ಆಗ್ತಾ ಇದೆ. ಆದರ್ಶ ರಾಜ ಅಂತಕ್ಕಂಥ ಕೀರ್ತಿಗೆ ಚಿಕ್ಕ ವಯಸ್ಸಿನೇ ಧರ್ಮರಾಜ ಪಾತ್ರನಾಗ್ತಾ ಇದ್ದಾನೆ. ಈಗ ಕಾಲ ಕಳೀತಾ ಇದ್ದಾರೆ, ರಾಜ್ಯಭಾರ ಮಾಡ್ತಾನೆ, ಸೋಚಿಸಿ ಮಾಡಬೇಕಲ್ಲ, ಆಮೇಲೆ ಅಡುಗೆ ಮನೆ ಶುರುವಾಗುದು. ಅದು ಸ್ವಲ್ಪ ಗ್ಯಾಪ್ ಇರುತ್ತೆ. ಈಗ ಇವತ್ತು ಉಪನ್ಯಾಸ ಮುಗಿದ ಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಇರುತ್ತೆ. 13 ವರ್ಷ ಅವರಿದ್ರಂತೆ ಪಾಂಡವ ಹಸ್ತಿನಾಪುರದ ಬಂದ ಮೇಲೆ 13 ವರ್ಷಗಳ ಕಾಲ ಇದ್ದು ಆಮೇಲೆ ಅರಗಿನ ಮನೆ ಎಲ್ಲ ಶುರುವಾಗುತ್ತಾನೆ. ಅದಕ್ಕೆ ಇವತ್ತು ಪ್ರವಚನ ಮುಕ್ತಾಯವಾಗ್ತಾ ಇದೆ. ಮತ್ತೆ ಶುರುವಾಗೋದು 14th September 20th ಇದೇ ವಿಜಯಭಾರತಿ ಶಾಲೆಯ ಆವರಣದೊಳಗೆ ಮುಂದಿನ ಪಾಠ. ಆ ಸರ್ತಿ ದ್ರೌಪದಿ ಸ್ವಯಂವರಕ್ಕೆ ಮಂಗಳಾಗ ನಡೆಯುತ್ತೆ. ದ್ರೌಪದಿ ಅವತಾರ ಆಯ್ತು ಸಲ, ದ್ರೌಪದಿ ಸ್ವಯಂವರದವರೆಗೆ ಆ ಬಾರಿಯ ಪ್ರವಚನ ನಡೆಯುತ್ತೆ. ಅಲ್ಲಂತೂ ಗತೆಗಳನ್ನು ಜನ ಕೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಚಿತ್ರ ವಿಚಿತ್ರವಾದಂತಹ ಪ್ರಸಂಗಗಳು, ಅಲ್ಲಿ ನಡೀತಕ್ಕಂಥ ವಿಶೇಷವಾದಂತಹ ಜೀವನ ಆದರ್ಶಗಳು, ಅದನ್ನೆಲ್ಲ ಮಹಾಭಾರತ ಹೇಗೆ ಪಟ್ಟಿ ಮಾಡಿದೆ ಎಂಬುದನ್ನ ಆ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಪ್ರವಚನ ಮಾಲಿಕೆಯನ್ನ ಇಷ್ಟು ಶ್ರದ್ಧೆಯಿಂದ ಏರ್ಪಡಿಸಿದಂತಹ ಕೀರ್ತಿ ನಮ್ಮ ಗುರುರಾಜರಾಯರು. ಅವರು ಶ್ರೀ ಗುರುರಾಜ ದೇಶ್ಮುಖ್ ಅವರು ಪ್ರಿನ್ಸಿಪಾಲ್ ಆಗಿ MES ಕಾಲೇಜ್ ಪ್ರತಿಷ್ಠಿತವಾದ ಕಾಲೇಜಿಗೆ ಯಶಸ್ವಿ ಪ್ರಿನ್ಸಿಪಾಲರಾಗಿ ನಿವೃತ್ತರಾದವರು. ಅವರು ಅಲ್ಲಿಂದ ನಿವೃತ್ತರಾದರೂ ಕೂಡ ಲೌಕಿಕ ವಿದ್ಯೆಯ ಪ್ರಾಚಾರ್ಯ ನಿವೃತ್ತರಾಗಿಬಿಟ್ರು. ಆಧ್ಯಾತ್ಮ ವಿದ್ಯೆಯ ಪ್ರಸಾರಕ್ಕೋಸ್ಕರವಾಗಿ ದೀಕ್ಷಾಬದ್ಧರಾಗಿದ್ದಾರೆ. ಅವತ್ತಿನಿಂದ ಅನೇಕ ಕಡೆ ಪ್ರವಚನ ಮಾಡಿಸ್ತಕ್ಕಂಥ, ಹೋದ ಸತ್ಯ ಭಾಗವತ ಪುರಸ್ಪತಿ ಪ್ರವಚನ ಆಯಿತು, ಈ ಸತ್ಯ ಮಹಾಭಾರತ ಪ್ರವಚನದ ಮಾಲಿಕೆಯೇ ಶುರು ಮಾಡಿಸಿಬಿಟ್ಟಿದ್ದಾರೆ. ವರ್ಷಗಟ್ಟಲೆ ನಡೀತಕ್ಕಂಥ ಕಾರ್ಯಕ್ರಮ ಇದು. ತುಂಬ ಶ್ರದ್ಧೆಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿ ಕೇಳೋರಿಗೆ ಏನೂ ತೊಂದರೆ ಆಗಲೇಬಾರದು, ಆ ಥರ ವ್ಯವಸ್ಥೆ ಮಾಡ್ತಾರಲ್ಲ, ಇದು ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು. ಅವರ ದಂಪತಿಗಳು ಮಾಡತಕ್ಕಂಥ ಕಾರ್ಯ, ಹರಿವಾಯುಗಳು ಅತ್ಯಂತ ಪ್ರಿಯಕರವಾಗಲಿ. ಮಹಾಭಾರತದಂಥ ಶ್ರೇಷ್ಠ ಗ್ರಂಥವನ್ನ ಹೇಳಿಸೋದು ಕೇಳೋದು ಅಂದರೆ ಅದಕ್ಕಿಂತ ದೊಡ್ಡ ಯಜ್ಞವೇ ಇಲ್ಲ. ಅಶ್ರೇಷ್ಠವಾದ ಯಜ್ಞ ಅಂದರೆ ಮಹಾಭಾರತದ ಮಾತು. ಅದರ ಫಲಶ್ರುತಿ ಕೇಳೇ ಕೇಳುತ್ತೇವೆ. ಮಹಾಭಾರತ ಅಂದರೆ ಮಳೆ ಬರಬೇಕು ಅಂತ ನಿಯಮ ಅದಕ್ಕೆ. ಇವತ್ತು ಜನಕ್ಕೆ ಗೊತ್ತಿಲ್ಲ, ಕತ್ತೆ ಬದಿ ಮಾಡಿದ್ರೆ ಮಳೆ ಬರುತ್ತೆ ಅಂತ ಓಡಾಡ್ತಿರ್ತಾರೆ. ಪಾಪ ಇವರೇ ನಿಜವಾದ ಕತ್ತೆಗಳು ಅಂದ್ರೆ ಅವ್ರು ಇವ್ರು ಬರವಣಿಗೆ ಮಾಡಿಬಿಡದೆ ವಾಸಿ ಅಂತ ಮೂರ್ಖರಿದ್ದಾರೆ ನೋಡಿ ಅಂತ ಹೇಳಿದ್ರು. ಮಹಾಭಾರತ ಹಿಂದಿನ ಕಾಲಕ್ಕೆ ಹಳ್ಳಿ ಹಳ್ಳಿಯ ಜನ ಹೆಬ್ಬೆತ್ತ ಜನ ಗೊತ್ತಿತ್ತು, ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ, ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ. ಇದು ಅಷ್ಟಿಲ್ಕೊಂಡ್ರೆ ಸಾಕು ಮಳೆ ಬರುತ್ತೆ, ಅಷ್ಟು ಶಕ್ತಿ. ಇವತ್ತು ನೋಡಿ ಮಳೆ ಬರೋ ಸುಲಭ ಅಲ್ಲ. ಸರ್ಕಾರ 5.5 ಕೋಟಿ ಮೇಲೆ ದುಡ್ಡು ಕೊಟ್ಟು ಬಿಟ್ಟು, 1 ಕೋಟಿ ರೂಪಾಯಿಗಳು ದುಡ್ಡು ಕೊಟ್ಟು ಬಿಟ್ಟು ಈ ಕೃತಕ ಮಳೆ ಏರ್ಪಾಟ್ ಮಾಡ್ತಾ ಇದೆ. ನಮ್ಗೆ ಅರ್ಥ ಆಗುತ್ತೆ ಈಗ ಈ ಮಳೆ ಎಷ್ಟು ಬೆಲೆ ಇದೆ ಅಂತ ಅವಾಗ ಗೊತ್ತಾಗುತ್ತೆ ನಮಗೆ. ಎಷ್ಟು ಬೆಲೆ ಇದೆ ಮನೇಲಿ ಊಟ ಮಾಡಿದ್ರೆ ಗೊತ್ತಾಗುತ್ತೆ, ಮಠಕ್ಕೆ ಹೋದಾಗ 30 ರೂಪಾಯಿ ಒಂದು ಟಿಕೆಟ್ ಅಂತಷ್ಟು ಅವಾಗ ಗೊತ್ತಾಗ್ತದೆ ಬೆಲೆ ಎಷ್ಟೊಂದು ಗೊತ್ತಾಗ್ತದೆ. ಊಟದ ಬೆಲೆ ಗೊತ್ತಾಗೋದು ಇನ್ನೊಂದ್ ಕಡೆ ಹೋದಾಗ, ಇವತ್ತು ಮಳೆ ಬೆಲೆ ಗೊತ್ತಾಗೋದು ಮತ್ತೊಂದು ಕಡೆಯಿಂದ ಬಂದಾಗ. ಇದು ಇದನ್ನ ದೇವರ ಸುರಸ್ತಾನ, ದಬ ದಬ ಸುರಸ್ತಾನಲ್ಲ, ಏನು ಅನುಗ್ರಹ. ಮಹಾಭಾರತವನ್ನು ಕೇಳಿದ ಏನಾಯ್ತು, ಈಗ ಕೋಟಿಗಟ್ಟೆ ಬೆಳೆ ಬಾಳುತ್ತೆ ಅಂತ ಆಯ್ತಲ್ಲ. ಈಗ ಈ ಕೋಟಿಗಟ್ಟೆ ದುಡ್ಡು ಕೊಟ್ಟು ಬೆಳೆ ತರಿಸ್ತಾರೆ, ಮಹಾಭಾರತ ಹೇಳಿದ ತಕ್ಷಣ ಬೆಳೆ ಬರುತ್ತೆ ಅಂತ ಹೇಳಿದ್ರೆ, ಕೋಟಿಗಟ್ಟೆ ಬೆಲೆ ಬಾಳತಕ್ಕಂಥ ವಸ್ತು ಮಹಾಭಾರತ. ಇದು ಸರ್ಕಾರ ಮಟ್ಟದಲ್ಲಿ ಜನ ಯೋಚನೆ ಮಾಡಬೇಕಿದೆ. ಹಿಂದಿನ ಕಾಲದಲ್ಲಿ ಊರಿನ ಜನ ಎಲ್ಲ ಒಂದಾಗ್ತಿದ್ರು, ಯಾವ ಕೋಪಗಳು ಬರ್ತಿರಲಿಲ್ಲ. ಮಹಾಭಾರತವನ್ನ ವಿರಾಟ್ ಪರ್ವ ಹೇಳಿಸ್ಬಿಡೋಣ, ಮಳೆ ಬರುತ್ತೆ ಅಂತಕ್ಕಂಥ ಒಂದು ಹೊಂದಾಣಿಕೆ ವಾತಾವರಣ ಇತ್ತು. ಇವತ್ತು ಹಳ್ಳಿಗರು ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ, ಅವರಿಗೂ ಜ್ಞಾನ ಇಲ್ಲ, ಇವರಿಗೂ ಜ್ಞಾನ ಇಲ್ಲ. ಹಿಂದಿನ ಕಾಲಕ್ಕೆ ಅವರು ಓದು ಅಕ್ಷರಸ್ಥರಲ್ಲ, ಅವರು ಅದು ವಿಚಾರಸ್ಥರಾಗಿದ್ದರು. ಇವತ್ತು ಅಕ್ಷರ ತಿಳಿದು ವಿಚಾರ ಇಲ್ಲದವರು ಇದ್ದಾರೆ, ಅಕ್ಷರ ತಿಳಿದು ವಿಚಾರ ಬಲ್ಲ ಜರಗಡಿ ಅಂತ ಒಂದು ಕಾಲ. ಮಹಾಭಾರತದ ಮಹತ್ವ ನಮ್ಗೆ ಹೇಳ್ತಾ ಇದೆ. ಬಾಣನಂತ ಒಬ್ಬ ಕವಿ ಹೇಳ್ತಾರೆ, ವೇದವ್ಯಾಸರ ಎಂಥವ್ರು ಗೊತ್ತೇನು, ನಮಸ್ಸರ್ವವಿಧೇ ತಸ್ಮೈ ವ್ಯಾಸಾಯ ಕವಿ ವೇಧಸೆ ಚಕ್ರೇ ಪುಣ್ಯಂ ಸರಸ್ವತ್ಯಾಹ ಯೋ ವರ್ಷಮಿವ ಭಾರತಂ ಅಂತ ಅವನ ಕಾದಂ ಬರ್ತಾನೆ, ಹರ್ಷಚರಿತ್ರದಲ್ಲಿ ಮಾತನ್ನು ಬರೀತಾನೆ. ಅಂದ್ರೆ ಮಹಾಭಾರತ ಅಂದ್ರೆ ಏನು ಗೊತ್ತೇನೋ, ಅದು ಸರಸ್ವತಿಯ ಮಳೆ ಅಂತ ಕರೀತಾನೆ. ಮಹಾಭಾರತ ಅಂದ್ರೆ ಬರೀ ಗ್ರಂಥ ಅಲ್ಲ, ಸರಸ್ವತಿಯ ಮಳೆಯನ್ನು ವೇದವ್ಯಾಸರು ಕೊಟ್ಟಿದ್ದಾರೆ ಅಂತ ಮಹಾಭಾರತದ ಪ್ರವಚನ ನಿಜವಾಗ್ಲೂ ನಮಗೆ ಇಹಪರಗಳ ಸಾಧನಕ್ಕೆ ತಾರಕ. ಆ ಕೆಲಸ ಮಾಡಿರ್ತಕ್ಕಂಥ ಶ್ರೀ ಗುರುರಾಜ್ ದೇಶಮುಖ್ ಅವರಿಗೂ ಅವರ ಜೊತೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಸತ್ಯನಾರಾಯಣ್ ಅವರು ಮತ್ತು ರಾಘವೇಂದ್ರರಾಯರು ವಿ ಅವರೆಲ್ಲರಿಗೂ ಕೂಡ ದೇವರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ನಿಮ್ಮನ್ನು ಎಷ್ಟು ಈ ಸರ್ತಿ ಪ್ರಶಂಸೆ ಮಾಡಿದರೂ ಸಾಲದು. ಪ್ರತಿ ಸರ್ತಿಗೂ ಸಹ ವ್ಯತ್ಯಾಸ ಇದೆ, ಅದು ಮಳೆಯಲ್ಲೇ ಪ್ರವಚನ ಕೇಳಿದಾಗ ಲೆಕ್ಕ, ಮಡಿಮಡಿಯಾಗಿ ಕೇಳಿದಾಗ ಲೆಕ್ಕ, ಅದು ಕೂಡ ಬಂದು ನಾಕಡೆ ಬಿದ್ದುಬಿಟ್ಟಿರುತ್ತಲ್ಲ, ಒಳ್ಳೆ ಒಳ್ಳೆ ಸತ್ಯವಾಗಿ ಕೇಳಿದಾಗ ಲೆಕ್ಕ. ಎಂಥ ಮಳೆಯಲ್ಲೂ ಕೂಡ ನೀವು ತೋರಿಸಿರ್ತಕ್ಕಂಥ ಒಂದು ವಿಶ್ವಾಸ ಆಧಾರ, ಎಷ್ಟು ಪ್ರಶಂಸೆ ಮಾಡಿದರೂ ಸಾಲದು. ಅದೇ ರೀತಿಯಾಗಿ ಇಡೀ ಮಹಾಭಾರತ ಪ್ರವಚನ ಮಾಲಿಕೆ ಮುಂದುವರಿಯಲಿ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ. ಕೆಲವು ನಾಳೆಯಿಂದ ಎಲ್ಲಿ ಅಂತ ಕೇಳಿದ್ರು, ನಾಳೆಯಿಂದ ರಾಮ ಮಂದಿರ ನೆನ್ನಾರ್ಕಾಲಿನ ರಾಮ ಮಂದಿರದಲ್ಲಿ ಭಗವದ್ಗೀತಾ 14ನೇ ಅಧ್ಯಾಯ ಪ್ರಾರಂಭ, 13 ಅಧ್ಯಾಯ ಮುಗಿದಿದೆ, 14ನೇ ಅಧ್ಯಾಯ ನಾಳೆ ಸಾಯಂಕಾಲ 6:30 ಅಲ್ಲಿ ಪ್ರಾರಂಭ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ಪ್ರಿಯತಾಂ ಕಮಲಾಲಯ.